ಯೋಂತಃ ಪ್ರವಿಶ್ಯ ಮಮ ವಾಚಂ ಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನಾ ಅನ್ಯಾಂಶ್ಚ ಹಸ್ತಚರಣಶ್ರವಣದ್ವಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ಸುಖ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಸತು ಶ್ರೀಮದ್ ಆನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗೃಂತತಿ ವಾಣಿದೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ದಾಸಾರ್ಯಃ ಮುನಿತ್ರಯ ಪುರಾತ ವಾದಿರಾಜ ಗುರೂನ್ ವಂದೇ ರಘುತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿ ಶ್ರೀ ಗುರುಭ್ಯೋ ನಮಃ ಹರಿ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯವೀಶಂ ವಂದೇ ಭವಘ್ನಮರಾಸುರ ಸಿದ್ಧವನ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಉದ್ಯೋಗ ಪರ್ವದ ನಿರ್ಣಯವನ್ನು ಮುಕ್ತಾಯ ಮಾಡ್ತಾ ಕೊನೆಯ ಘಟ್ಟದಲ್ಲಿ ಭಗವಂತನಾದ ಕೃಷ್ಣ ಕರೆದರೂ ಸಹ ಕರ್ಣ ಆ ಸದವಕಾಶವನ್ನು ಉಪಯೋಗ ಮಾಡಿಕೊಳ್ಳಕ್ಕೆ ಆಗಲಿಲ್ಲ. ಅದು ಮುಖ್ಯ ಕಾರಣ, ಕಲಿ ಹತ್ರ ಇದ್ದಾರೆ. ಕಲಿ ಹತ್ರ ಇರತಕ್ಕಂಥ ಕರ್ಣನಿಗೆ ಕೃಷ್ಣನ ಮಾತು ಕಿವಿಗೆ ಬೀಳಲಿಲ್ಲ. ಕಲಿಯುಗದ ಜನಗಳಿಗೆ ವೇದವ್ಯಾಸರ ಮಾತು ಕಿವಿಗೆ ಬೀಳೋದಿಲ್ಲ ಅಂತ ಹೇಳ್ತಾರೆ. ವೇದವ್ಯಾಸಿಯವರು ಕರೀತಾರೆ, ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಹ. ವೇದವ್ಯಾಸಿಯವರು ಭಾಗವತದ ಮಾತು, ನಿಗಮಕಲ್ಪತರೋ ಚಲಿತಂ ಫಲಂ ಶುಕಮುಖಾದ ಅಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಹ. ಆಚಾರ್ಯ ಹೇಳ್ತಾರೆ, ಸುಳುತಾಮನ ಸತ್ಯವಚ ಪರಮಂ ಶಪಥೇರಿತ ಮುಚ್ಛ್ರಿತ ಬಾಹುಯುಗಂ ನಹರೇ ಪರಮಃ ನಹರೇ ಸದೃಶಃ ಪರಮಸ್ಸತು ಸರ್ವ ಚಿದಾತ್ಮಗಣ. ಇಂಥ ಸಂದೇಶಗಳನ್ನು ಕರ್ಣ ಸೂರ್ಯಾವತಾರ ಆತನ ಕಿವಿಗೆ ಬೀಳಲಿಲ್ಲ ಅಂದರೆ ಕಲಿ ಎಷ್ಟು ಪ್ರಭಾವಿ ಅಂತ ಗೊತ್ತಾಗುತ್ತೆ. ಹೊರಗೆ ಕಲಿ, ದುರ್ಯೋಧನ ಒಳಗೆ ನರಕಾಂತರ ಪ್ರವೇಶ ಮಾಡಿದ್ದಾನೆ ಆತನೊಳಗೆ. ಆದ್ದರಿಂದ ಕರ್ಣನಿಗೆ ಎರಡು ಕಡೆಯಿಂದ, ಸೂರ್ಯನಿಗೆ ಒಂದು ಗ್ರಹಣ ಆದರೆ ಎರಡು ಗ್ರಹಣ ಆದಾಗಿದೆ, ಕಿವಿಗೆ ಬೀಳಲಿಲ್ಲ. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸಾವು, ಅಥ ಅರ್ಹತೆ ಬರಬೇಕು. ಅರ್ಹತೆ ಬರ ಶಬದವಾಗಿ ಸಂಪತ್ತಿ ಇಲ್ಲದೆ ಹೋದರೆ ಶಾಸ್ತ್ರ ಕಿವಿಗೆ ಬೀಳೋದಿಲ್ಲ ಅಂತ ಹೇಳ್ತಾರೆ. ಕರ್ಣ ಅವಕಾಶವನ್ನು ಕಳ್ಕೊಂಡ, ಆದರೆ ಒಪ್ಪಿಕೊಂಡ, ನಾನು ಖಂಡಿತ ಬದುಕೋದಿಲ್ಲ ಯಾರೂ ಕೂಡ, ಕೃಷ್ಣ ಪಾಂಡವರಿಗೇ ಜಯ, ನಷ್ಟ ನನಗೆ ಹೊರತು ಪಾಂಡವರಿಗೆ ಅಲ್ಲ ಅಂತ ಹೇಳಿ ಕಳಿಸ್ತಾನೆ. ಭಗವಂತನಾದ ಕೃಷ್ಣ ಅಲ್ಲಿಂದ ಪಾಂಡವರ ಹತ್ರ ಹೊರಡ್ತಾನೆ. ಕುಂತಿ ಕರ್ಣನನ್ನು ಒಮ್ಮೆ ನೋಡ್ತಾಳೆ, ಮಾತಾಡ್ತಾಳೆ, ಅದೆಲ್ಲ ಕಥೆ ಗೊತ್ತಿರುತ್ತೆ, ಹೇಳೋದಿಲ್ಲ. ನೀನು ಬಾ ನಮ್ಮ ಕಡೆ ಅಂತ ಕರೀತಾಳೆ, ಕುಂತಿ ಕರೀತಾಳೆ. ಕೃಷ್ಣನ ಮಾತನ್ನು ಕೇಳಲಿಲ್ಲ, ತಾಯಿ ಮಾತನ್ನು ಕೇಳಲಿಲ್ಲ ಕರ್ಣ. ಈ ಕಡೆ ಬಾ ಅಂತ ಕರೆದ್ರೆ ಕರ್ಣ ಹೇಳ್ತಾನೆ, ತಾಯಿನ ಬೈದು ಬಿಡ್ತಾನೆ, ಬೇಕಾದಷ್ಟು ಬೈದು ಹಾಕಿಬಿಡ್ತಾನೆ, ನಿನ್ನಿಂದ ನಾನು ಹಾಳಾಗೋದೆ ಅಂತ ಹೇಳ್ತಾನೆ. ಎಷ್ಟು ತಪ್ಪಿದೆ, ಕುಂತಿ ಎಷ್ಟು ಕಷ್ಟಪಟ್ಟಿದ್ದಾಳೆ, ಆ ಬುಟ್ಟಿಯಲ್ಲಿ ಹಾಕಿ ರತ್ನಗಳನ್ನಿಟ್ಟು ಒಳ್ಳೆ ಕಡೆ ಸಿಗಲಿ ಅಂತೇಳಿ ದೇವತೆಗಳು ಪ್ರಾರ್ಥನೆ ಮಾಡಿಬಿಟ್ಟಿದ್ದಾಳೆ ಪಾಪ. ಅವಳು ಅರ್ಥ ಮಾಡಿಕೊಳ್ಳದೆ ಕರ್ಣ ಬೈದು ಹಾಕಿಬಿಡ್ತಾನೆ, ಕುಂತಿ ಮಾತಾಡೋದಿಲ್ಲ. ಸರಿ ಕರ್ಣ, ವಿಷಯ ಹೇಳಿದ್ದೇನೆ ಅಂತ ಹೇಳಿದಾಗ ಕರ್ಣ ಹೇಳ್ತಾನೆ, ತುಂಬ ಜನ ಕೆಲವು ತಪ್ಪುಗಳು ಕೇಳಿರ್ತಾರೆ, ಕುಂತಿಯಾಗ ಎರಡು ಮಾತನ್ನು ಕರ್ಣನಿಂದ ವಚನ ತಗೊಂಡ್ಲು ಅಂತ ಹೇಳ್ತಾರೆ. ಎರಡು ಮಾತನ್ನು ಕುಂತಿ ಕೇಳಿದ್ದು, ಒಂದು ಅರ್ಜುನನ ಬಿಟ್ಟು ಬೇರೆಯವರನ್ನು ಕೊಲ್ಲೋದಿಲ್ಲ ಅಂತ ಒಂದು, ಇನ್ನೊಂದು ತೊಟ್ಟು ಬಾಣ ಮತ್ತೆ ತೊಡೋದಿಲ್ಲ ಅಂತ ಒಂದು. ಎರಡು ಮಾತನ್ನು ಕುಂತಿ ಕೇಳಿ ತಗೊಂಡ್ಲು ಅಂತ ಹೇಳ್ತಾರೆ. ಶುದ್ಧ ತಪ್ಪದು, ಮಹಾಭಾರತ ಓದಿಲ್ಲ. ಕುಂತಿ ಯಾವ ವರವನ್ನೂ ಕೇಳೋದಿಲ್ಲ, ಯಾವ ಮಾತನ್ನೂ ಕೇಳೋದಿಲ್ಲ. ಕರ್ಣ ತಾನಾಗಿ ಒಂದು ಮಾತು ಕೊಡ್ತಾನೆ, ಅಮ್ಮ ನೀನು ಬಂದಿದ್ದಿ, ಏನೇನೋ ಮಾತಾಡಿಬಿಟ್ಟೆ, ಕ್ಷಮಿಸಿಬಿಡು, ಆದರೆ ನಾನು ಅಲ್ಲಿಗೆ ಬರೋದಿಲ್ಲ. ಒಂದು ಮಾತು ಕೊಡ್ತೇನೆ, ಅರ್ಜುನನ ಬಿಟ್ಟು ಬೇರೆಯವ್ರನ್ನ ನಾನು ಕೊಲ್ಲೋದಿಲ್ಲ. ತಾನಾಗಿ ಕೊಟ್ಟ ಮಾತೇ ಹೊರತು ಕುಂತಿ ಕೇಳಿದ ಮಾತಲ್ಲ. ಇನ್ನು ತೊಟ್ಟು ಬಾಣ ತೊಡೋದಿಲ್ಲ ಅನ್ನೋ ಮಾತನ್ನು ಕರ್ಣ ಕೊಟ್ಟು ಇಲ್ಲ, ಎಲ್ಲೂ ಬರೋದೇ ಇಲ್ಲ. ಅದು ಈ ಕುಮಾರವ್ಯಾಸ ಪಂಪರು ಸೃಷ್ಟಿ ಮಾಡಿದ್ದೆ ಹೊರತು ವಸ್ತುಸ್ಥಿತಿ ಅಲ್ಲ. ತೊಟ್ಟ ಬಾಣ ಮರಳಿ ತೊಡೋದಿಲ್ಲ ಅನ್ನೋ ಮಾತು ಕೇವಲ ಕಲ್ಪನೆ ಅಷ್ಟೆ. ನಮಗೆ ಪ್ರಶ್ನೆ ಬರುತ್ತೆ, ಹಾಗಾದ್ರೆ ಕರ್ಣ ಮತ್ತೊಮ್ಮೆ ಸರ್ಪಾಸ್ತ್ರ ಯಾಕೆ ಬಿಡಲಿಲ್ಲ ಅಂತ ಸಂಶಯ ಬರುತ್ತೆ. ಯಾಕೋ ನಾಡು ಉತ್ತರ ಬರುತ್ತೆ ಅಂತ ಅಲ್ಲೇ ಸಿಗುತ್ತೆ, ಯೋಚನೆ ಮಾಡೋ ಕಾರಣ ಇಲ್ಲ. ನಿಜವಾದ ಉತ್ತರ ಅಲ್ಲಿದೆ, ಇವರು ಸುಳ್ಳು ಉತ್ತರವನ್ನು ಕಲ್ಪನೆ ಮಾಡಿದ್ದಾರೆ ಅಷ್ಟೇ. ಅಲ್ಲಿಂದ ಕುಂತಿ ಹೊರಡ್ತಾಳೆ. ಇಷ್ಟಾದರೂ ಕುಂತಿ ಯೋಚನೆ, ಕುಂತ್ಯಾಹ ಧೃತಿಂಚೈವ, ಭಾರಿ ಧೈರ್ಯ ಹಾಕಿ, ಕೃಷ್ಣ ಇದ್ದಾನೆ ಭೀಮ ಇದ್ದಾನೆ ಸಾಕು. ತಾಯಿಯಾಗಿ ತನ್ನ ಕರ್ತವ್ಯವನ್ನು ಕೊನೆ ಬಿಟ್ಟಾಕಿದ ಕರ್ತವ್ಯ ಇತ್ತು, ಈಗ ಹೇಳಿದ ಕರ್ತವ್ಯ ಮಾಡ್ತಾಳೆ. ಕುಂತಿ ಹೊರಡ್ತಾಳೆ, ಯುದ್ಧ ನಿಶ್ಚಿತವಾಯಿತು. ತೇ ಸೇನೆ ಸಮರಾರಂಭೆ ಸಮೇತೇ ಸಾಗರೋಪಮೇ ಭೀಮ ಭೀಷ್ಮ ಮುಖೇ ವೀಕ್ಷ ಪ್ರಾಹ ವಾಸವಿರಚ್ಯುತಂ. ಎರಡೂ ಸೇನೆಗಳು ಸೇರಿದೆ. ಸಮರೋಪಮೇ ಸಾಗರೋಪಮೇ, ಎರಡು ಸಮುದ್ರ ಒಂದಕ್ಕೊಂದು ಡಿಕ್ಕಿ ಹೊಡೆಯಕ್ಕೆ ನಿಂತರೆ ಹೇಗೆ ನಿಂತಿದೆ ಅಂತೆ. 11 ಅಶ್ವಮೇಧ ಸೈನ್ಯ ಕೌರವರದು, 7 ಅಶ್ವಮೇಧ ಸೈನ್ಯ ಪಾಂಡವರದು ನಿಂತ್ಕೊಂಡಿದೆ. ಅರ್ಜುನ ಅಶ್ವಮೇಧ ಕೃಷ್ಣನನ್ನು ಕೇಳಿದ. ಸೇನಯೋರು ಹೈವರ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಪ್ರಾರ್ಥನೆ ಮಾಡಿಕೊಂಡ. ಕೃಷ್ಣ ಆ ರೀತಿ ನಿಲ್ಲಿಸಿದ. ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನೀತಿ ಕೇಳ್ಕೊಂಡ. ಆ ಕ್ಷಣಕರ್ಜನ ನೋಡ್ದ. ಕೃಪಯಾ ಪರಯಾವಿಷ್ಟ ವಿಷೀದನ್ ನಿತಮಬ್ರವಿ. ಕೃಪೆಗೆ ಒಳಗ. ನಾವು ಮೊನ್ನೆ ಉತ್ತರ ಕುಮಾರನ ಕಥೆ ಕೇಳಿದ್ವಲ್ಲ, ಉತ್ತರ ಕುಮಾರನಿಗೆ ಕುರುಸೇನೆಯನ್ನು ಕಂಡು ಭಯ ಹುಟ್ಟಿತ್ತು. ಅರ್ಜುನಿಗೆ ಭಯ ಹುಟ್ಟಲಿಲ್ಲ, ಕರುಣೆ ಹುಟ್ಟಿತ್ತು. ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಸುಸೂದನ ಇಷುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ದುರ್ಯೋಧನಾದಿಗಳು ಪರಮಪಾತ್ರಿಗಳು, ಅವ್ರು ನಾನು ಕೊಲ್ಲೋದಿಲ್ಲ. ಅರ್ಜುನ ಎರಡು ಕಾರಣ ನೋಡಿ, ಪರಮಪಾತ್ರಿಗಳು ನಾನು ಕೊಲ್ಲೋದಿಲ್ಲ. ಯಾತಕ್ಕೆ? ಪಾಪಮೇ ವಾಶ್ರಯೇ ತಸ್ಮಾನ್ ಹತ್ವೈತಾನ್ ಆತ ತಾಯಿನಃ. ಈ ಪಾಪಿಗಳನ್ನು ಕೊಂದರೆ ಪಾಪ ಬರುತ್ತೆ, ಒಂದು ಕಾರಣ ಕೊಟ್ಟ. ಇನ್ನು ಭೀಷ್ಮಾದಿಗಳನ್ನು ಕೊಲ್ಲೋದಿಲ್ಲ, ಅವರು ಪೂಜ್ಯರು ಕೊಂದರೆ ಪಾಪ ಬರುತ್ತೆ ಅಂತ ಹೇಳಿದೆ. ಮತ್ತು ಎರಡು ಪಾಪ ಬರುತ್ತೆ ಅಂತ ಅರ್ಜುನ ವಾದ ಮಾಡಿತ್ತು. ಕೃಷ್ಣ ಅದನ್ನು ಒಪ್ಪಲಿಲ್ಲ. ಕೃಷ್ಣ ಬೈತಾನ ಅರ್ಜುನನನ್ನು, ಏನಿದು ಕುತಸ್ತ್ವ ಕೃಷ್ಣರಭಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟ ಮಸ್ವರ್ಗ್ಯಂ ಅಕೀರ್ತಿಕರ ಅರ್ಜುನ. ಎಷ್ಟು ತಪ್ಪು ಮಾಡ್ತಿದ್ದೀಯ ಅರ್ಜುನ, ಹೀಗೆಲ್ಲ ಮಾಡಬಾರ್ದು, ತಪ್ಪು ಮಾಡ್ತಾ ಇದ್ದೀಯ ಅಂತ ಹೇಳಿದ ತಕ್ಷಣ ಅರ್ಜುನನಿಗೆ ಅರ್ಥವಾಯಿತು. ಕೇಳ್ಕೊತಾರಾಗ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢ ಚೇತಾಹ. ಅರ್ಜುನ ಅಷ್ಟು ಭಕ್ತಿಯಿಂದ ಕೇಳ್ತಾನೆ, ಆತನ ಭಯ ಮೊದಲು ಕೃಪೆ ಬಂತು, ಎಲ್ಲ ಆಯಿತು, ಸರಿ ಅಂತ ಭಾವನೆ ಇದೆ. ಆದರೆ ಕೃಷ್ಣ ಯಾವಾಗ ತಪ್ಪು ಅಂತ ಹೇಳಿದ ತಕ್ಷಣ ವಿವೇಕ ಬಂತು. ಯಶ್ರೇಯಸ್ಯಾ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯ ಸ್ನೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ನನಗೆ ಅರ್ಥ ಆಗ್ತಾ ಇಲ್ಲ, ದಯವಿಟ್ಟು ನನ್ನನ್ನು ಸರಿಯಾದ ದಾರಿಗೆ ಹಾಕು, ಏನು ಮಾಡಬೇಕು ಹೇಳು ಅಂತ ಕೇಳ್ಕೊತಾನೆ. ಆ ಸಮಯದಲ್ಲಿ ಕೃಷ್ಣ ಪರಮಾತ್ಮ ಉದ್ದೇಶ ಮಾಡಿದ್ದೆ ಭಗವದ್ಗೀತೆ ಅಂತ ಹೆಸರಾಯಿತು. ಅರ್ಜುನ ಕೇಳ್ಕೊಳ್ಬೇಕಾದ್ರೆ ಹೇಳ್ತಾನೆ, ಕೃಷ್ಣ ಉಪದೇಶ ಬೇಕೇ ಬೇಕು ನನಗೆ, ಉಪದೇಶದ ಹೊರತು ನನಗೆ ಯಾವುದರಿಂದ ಸಮಾಧಾನ ಆಗೋದಿಲ್ಲ. ನಹಿ ಪ್ರಪಶ್ಯಾಮಿ ಮಮ ಅನುದ್ಯಾತ್ಯ ಛೋಕ ಮುಚ್ಛೋಷಣ ಇಂದ್ರಿಯಾಣ ಅವಾಪ್ಯ ಭೂಮೋ ವಸಪತ್ನ ವೃದ್ಧಂ ರಾಜ್ಯಂ ಸುರಾಣಾಮಿ ಚ ಆಧಿಪತ್ಯಂ. ಇವತ್ತು ಇಂದ್ರ ಪದವಿ ಕೊಟ್ಟರು ನನಗೆ ಬೇಡ, ಸದಾ ಇಂದ್ರನಾಗಿ ಮಾತಾಡ್ತಿದ್ದಾನೆ, ನನಗೆ ಯಾವುದೂ ಬೇಡ, ನನಗೆ ಬೇಕಾಗಿದ್ದೆ ನನ್ನ ಉತ್ತರ ಅಂತ ಹೇಳಿ ಕೃಷ್ಣ ಕೂತ್ ನನ್ನ ಕೃಷ್ಣನ ಮುಂದೆ ಕೂಡ್ತಾನೆ. ನಯೋತ್ಸೆ ಇತಿ ಗೋವಿಂದಂ ಉಕ್ತ್ವಾ ತುಷ್ಣೀಂ ಬಭೂವ. ಆಗ ಭಗವಂತ ಉದ್ದೇಶ ಮಾಡ್ತಾ, ಅಶೋಚ ನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂರಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾ. ಆ ಭಗವದ್ಗೀತೆಗೆ ಆಚಾರ್ಯ ಗೀತಾ ಭಾಷ್ಯ ಬರೆದಿದ್ದಾರೆ, ಒಂದು ಗೀತಾ ತಾತ್ಪರ್ಯ ನಿರ್ಣಯ ಬರೆದಿದ್ದಾರೆ, ಎರಡು. ಮೂರನೇದಾಗಿ ಇಲ್ಲಿ 17ನೇ ಶ್ಲೋಕದಲ್ಲಿ ಇಡೀ ಗೀತೆಯ ಸಾರಾಂಶವನ್ನು ಹೇಳ್ತಾರೆ. ಒಟ್ಟು ಗೀತೆಯಲ್ಲಿ ಕಂಡಿದ್ದೇನು, ಕೃಷ್ಣ ಮಾಡಿದ ಉಪದೇಶವನ್ನು ಕೃಷ್ಣನ ಮಾತ್ರಗಳಲ್ಲಿ ಸಂಗ್ರಹ ಮಾಡ್ತಾರೆ. ಒಟ್ಟು ಅದು ಗೀತಾ ತಾತ್ಪರ್ಯ, ಇನ್ನೊಂದು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತರ್ಗತ ಗೀತಾ ತಾತ್ಪರ್ಯ ನಿರ್ಣಯ ಇದೆ. ಹಾಗೆ ಅರ್ಜುನ ಹೇಳಿದ ಮಾತು ಇಷ್ಟೇ, ದೇಹಸ್ಯ ಸರ್ವಥಾ ನಾಶ ಅನಾಶ ಚೇತನಸ್ಯ. ಅರ್ಜುನ ಹತ್ತು ಏನೂ ಪ್ರಯೋಜನ ಇಲ್ಲ, ದುಃಖಪಟ್ಟು ಏನೂ ಪ್ರಯೋಜನ ಇಲ್ಲ, ಇವನು ಕೊಲ್ತೇನೆ ಕೊಲ್ತೇನೆ ಅಂತ ಯೋಚನೆ ಮಾಡ್ತೀಯಲ್ಲ, ಕೊಲ್ಲೋದು ಯಾರನ್ನ? ನೀನು ವ್ಯಕ್ತಿಗಳನ್ನು ಕೊಲ್ತೀಯೋ ದೇಹಗಳನ್ನು ಕೊಲ್ತೀಯೋ ಪ್ರಶ್ನೆ. ದೇಹಗಳನ್ನು ಕೊಲ್ತೀನಿ ದುಃಖ ಪಡಬೇಡ, ನೀನು ಕೊಲ್ದು ಹೋದ್ರೆ ದೇಹ ಸತ್ಯ ಸಾಯುತ್ತೆ ಅಂತ ಹೇಳಿದ. ಜಾತಸ್ಸಿಗೆ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಸ್ಯ ಚ. ಮೃತ್ಯು ಒಂದು ಪದಾರ್ಥ, ಇವತ್ತು ಹಾಲು ಉಪಯೋಗಿಸಿದರೆ ಕುಡಿತೇವೆ, ಇದ್ದವರು ಹಾಳಾಗುತ್ತೆ ಅಷ್ಟೇ ಹೊರತು ಅದು ಸುರಕ್ಷಿತ ಅಂತ ಇರೋದಿಲ್ಲ. ಅದೇ ರೀತಿ ದೇಹವನ್ನು ಉಪಯೋಗಿಸಿದ್ರೆ ಸಾರ್ಥಕ, ಇದವರು ಸಾಯೋದಂತೂ ನಿಶ್ಚಿತ. ಇನ್ನು ಚೇತನ ಸಾಯ್ತಾರೆ ಅಂತ ಹೇಳಬೇಡ, ಯಾಕೆ ಚೇತನಸ್ಯ ಸರ್ವತ ಅನಾಶ, ಎಂದೂ ಚೇತನ ಸಾಯೋದಿಲ್ಲ. ಭಗವದ್ಗೀತೆಯ ಒಟ್ಟು ಸಾರಾಂಶನೇ ಅದು. ಇಡೀ ಜೀವ ಸಾವಿನ ಬಗ್ಗೆ ವಿಶ್ಲೇಷಣೆ ಮಾಡಿದ ಬಹೋನ್ನತವಾದ ಕೃತಿ ಅಂದರೆ ಭಗವದ್ಗೀತೆ. ಬರೀ ಸಾವು ಸಾವು ಅಂತ ಮಾತಾಡ್ತೇವೆ ಅಷ್ಟೇ, ನಾವು ಸಾವು ಅಂದರೆ ಏನು? ದೇಹಕ್ಕೆ ಸಾವು ಅಲ್ಲ, ಜಡ ಪದಾರ್ಥ ಅದು ಹೋಗಲೇಬೇಕು, ಜೀವಕ್ಕೆ ಸಾವು ಅದು ಹೋಗೋದೇ ಇಲ್ಲ. ಹಾಗಿದ್ರೆ ದುಃಖ ಯಾತಕ್ಕೆ ಅಂತ ಪ್ರಶ್ನೆ, ದುಃಖ ಯಾತಕ್ಕೆ? ಅದಕ್ಕಾಚಾರ್ಯ, ಅಭಿಮಾನವೇ ದುಃಖಕ್ಕೆ ಕಾರಣ, ಅಭಿಮಾನದಿಂದ ದುಃಖ ಬರುತ್ತೆ, ಯಾವುದರಿಂದನೂ ದುಃಖ ಅಲ್ಲ. ಮಾತ್ರಾಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯನೋ ಅನಿತ್ಯಾಹ ತಾಮ ಸ್ಥಿತಿ ಕ್ಷಸ್ವ ಭಾರತ. ದುಃಖ ಗೆಲ್ಲುವ ಉಪಾಯವನ್ನು ಭಗವದ್ಗೀತೆ ಹೇಳ್ತಾ ಇದೆ. ದುಃಖದ ಮೂಲ ನಮಗೆ ಗೊತ್ತಾದರೆ ದುಃಖ ಗೆಲ್ಲೋದೇನೆ ಅಂತ ಗೊತ್ತಾಗುತ್ತೆ. ಎಲ್ಲೋ ಪದಾರ್ಥ ಸೋರ್ತಿರುತ್ತೆ, ಪಾತ್ರೆ ರಿಪೇರಿ ಮಾಡಬೇಕು, ಬಂದು ಹುಡುಕ್ತಾನೆ ಎಲ್ಲಿ ಸೋರುತ್ತೆ ಆಮೇಲೆ ಅದನ್ನು ಮುಚ್ಚಬೇಕು. ಇಲ್ಲ ಹೋದರೆ ಏನು ಪ್ರಯೋಜನ ಇಲ್ಲ, ಅದು ಹುಡುಕ್ಬೇಕು. ಅದಕ್ಕೆ ಸಮಸ್ಯೆಯ ಮೂಲವನ್ನು ಹುಡುಕಿದಾಗ ಪರಿಹಾರ ಹುಡುಕಲಿಕ್ಕೆ ಸಾಧ್ಯ. ಅದು ಡಯಾಗ್ನೋಸಿಸ್ ಅಂತ ಹೇಳ್ತೇವಲ್ಲ, ರೋಗ ನಿದಾನ ಅಂತ ಕರೀತಾರೆ. ರೋಗವನ್ನು ಹುಡುಕಿದ ಮೇಲೆ ಸರಿಯಾದ ಔಷಧಿ ಕೊಡಲಿಕ್ಕೆ ಬರುತ್ತೆ. ತಳುವಿಗೆ ಕಾರಣ ಏನು? ಯಾರು ಯೋಚನೆ ಮಾಡಲೇ ಇಲ್ಲ. ಎಲ್ಲ ಭಗವದ್ಗೀತೆಗೆ ತಪ್ಪರ್ಥವನ್ನು ಬರುತ್ತೆ. ಉತ್ತರ ಕೊಟ್ಟಿದ್ದು ಭಗವದ್ಗೀತೆ, ಅದಕ್ಕೆ ತಪ್ಪರ್ಥ ಬರುತ್ತೆ. ಆಚಾರ ಒಬ್ಬರೇ ಅದಕ್ಕೆ ಅರ್ಥ ಬರೆದಿದ್ದು ಹೇಳ್ತಾರೆ. ಮಾತ್ರಾಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ. ಬರೀ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕವಷ್ಟೇ ದುಃಖಕ್ಕೆ ಕಾರಣ ಅಲ್ಲ, ಇನ್ನೊಂದು ಕಾರಣ ಇದೆ. ಏನದು? ಅಭಿಮಾನದಿಂದ ಆಗುತ್ತೆ. ಅಭಿಮಾನ ಇದ್ದರೆ ಸುಖ ದುಃಖಗಳ ಅನುಭವ ಇಲ್ಲ. ಹೋದ್ರೆ ಇಲ್ಲ, ಅದೇ ವ್ಯಕ್ತಿ ಆ ಒಂದು ಸೂಚಿ ಚುಚ್ಚರು ಓಡಾಡ್ತಿರ್ತಾನೆ, ಅನಸ್ಥೀಸ ಆಪರೇಷನ್ ಮಾಡ್ತಾರೆ, ಸುಮ್ಮನೆ ಮನ್ಕೊಂಡಿರ್ತಾನೆ. ಯಾತಕ್ಕೆ? ಡೀಲಿಂಕ್ ಆಗಿದೆ, ಅಭಿಮಾನ ಡೀಲಿಂಕ್ ಆಗಿಬಿಟ್ಟಿದೆ. ಅವನಿಗೆ ಎಚ್ಚರ ಇಲ್ಲ, ಎಚ್ಚರ ಇಲ್ಲ, ಅವನಿಗೆ ಅರ್ಥನೇ ಆಗೋದಿಲ್ಲ. ಅದೇ ಇಲ್ಲ ಹೋದಾಗ ಎಷ್ಟು ನೋವಾಗುತ್ತೆ ಅವನಿಗೆ. ನಮಗೊಂದು ಗೊತ್ತಾಯಿತು, ಅವನ ತಿಳುವಳಿಕೆಯನ್ನು ಇಲ್ಲದಂತೆ ಮಾಡಿದರೆ ದುಃಖ ಗೊತ್ತಾಗೋದಿಲ್ಲ. ಇದು ಒಂದು ಶಾಸ್ತ್ರ ಹೇಳ, ತಿಳುವಳಿಕೆ ಬರಹ ಮಾಡಿದ್ರೆ ದುಃಖ ಗೊತ್ತಾಗೋದಿಲ್ಲ. ಎರಡು, ತಿಳುವಳಿಕೆ ಹೋದರೂ ದುಃಖ ಗೊತ್ತಾಗೋದಿಲ್ಲ, ತಿಳುವಳಿಕೆ ಬಂದರೂ ದುಃಖ ಗೊತ್ತಾಗೋದಿಲ್ಲ. ಮಧ್ಯದವರೇ ದುಃಖ ಪಡ್ತಿರೋದು, ಮತ್ತೆ ಅರ್ಧ ತಿಳುವಳಿಕೆ ಇದ್ದವರು ದುಃಖ ಪಡ್ತಿದ್ದಾರಷ್ಟೇ. ತಿಳುವಳಿಕೆ ಏನಂತ ಬರಬೇಕು? ಜೀವ ನಿತ್ಯ ಅಂತ ತಿಳುವಳಿಕೆ ಬಂದರೆ ದುಃಖ ಬರೋದಿಲ್ಲ. ದುಃಖ ಬರೋದಕ್ಕೆ ಕಾರಣ ಅಂದರೆ ಅಭಿಮಾನ. ಎಲ್ಲಿರುತ್ತೆ ಅಭಿಮಾನ? ಮನಸ್ಸಿನಲ್ಲಿರುತ್ತೆ ಅಂತ ಹೇಳ್ತಾರೆ. ಅಭಿಮಾನ ಮನಸ್ಸಿನಲ್ಲಿರುತ್ತೆ, ಆ ಮನಸ್ಸಿನಿಂದ ಅಭಿಮಾನ ತೆಗೆದು ಹಾಕಬೇಕು. ವೈರ್ ಶಾಕ್ ಹೊಡಿಯುತ್ತೆ ಅಂತ ತಿಳ್ಕೊಂಡಿರ್ತಾರೆ, ವೈರ್ ಶಾಕ್ ಹೊಡಿಯಲ್ಲ, ಕರೆಂಟ್ ಶಾಕ್ ಹೊಡಿತಾರೆ. ಕರೆಂಟ್ ಕಣ್ಣಿಗೆ ಕಾಣೋದೇ ಇಲ್ಲ, ವೈರ್ ಕಣ್ಣಿಗೆ ಕಾಣುತ್ತೆ. ಅದು ನೋಡ್ತಾರೆ, ಒಂದು ಶಾಕ್ ಹೊಡಿಸ್ಕೊಂಡಿರ್ತಾನೆ. ವೈರ್ ಕಂಡಾಗೆಲ್ಲ ಭಯ ಆಗುತ್ತೆ ಅವನಿಗೆ. ವೈರ್ಗಳು ಬೇಡ, ಯಾ ಕರೆಂಟ್ ಇದ್ರೆ ಮಾತ್ರ ತಮಗೆ ಇದಾಗುತ್ತೆ. ರಾಘವೇಂದ್ರ ಸ್ವಾಮಿಗಳಂತವ್ರು ಆಶ್ರಮ ತಗೊಂಡ್ರು, ಅವ್ರು ಹೆಂಡತಿ ದೇಹ ತ್ಯಾಗ ಮಾಡಿದ್ರು. ರಾಯಮಂದ್ರ ಕೂತ್ಕೊಂಡ್ರು, ಪ್ರೇತವೇ ಬಂದು ಕೂತ್ಕೊಂಡ್ರು. ರಾಯರು ಒಂದು ಕ್ಷಣ ಏನೂ ದುಃಖ ಪಡಲೇ ಇಲ್ಲ. ಒಂದು ಕ್ಷಣ ಕೈ ನೀರು ಹಾಕೊಂಡ್ರು, ಪೋಷಣೆ ಮಾಡಿದ್ರು, ಸದ್ಗತಿ ಕೊಟ್ಟೇ ಬಿಟ್ಟು. ಪ್ರೇತತ್ವ ಕಡದಿ ಮಹಿಷಿಯ ರಾಯಭಾರೋ ರಾಘವೇಂದ್ರ ರಾಯಭಾರ, ಅವಳಲ್ಲಿಂದ ದುಃಖ ಪಡಲೇ ಇಲ್ಲ. ಅಂಥವ್ರ ಗೀತೆಗೆ ಆಚಾರ್ಯರ ಭಾಷ್ಯ ತಾತ್ಪರ್ಯ ಟೀಕಾರಾಯರ ಪ್ರಭೇದೀಪಿಕ ನ್ಯಾಯದೀಪಿಕ ಎಲ್ಲವನ್ನು ಸೇರಿಸಿ ಅರ್ಥ ಬರೀತಾರೆ. ಉಳಿದವರಿಗೆ ಉಳಿದವರಾಗಿದ್ದು ಓಡಾಡಿಬಿಡ್ತು. ಸುಂದರ ಸ್ವಾಮಿ ಮಾತು ಕೇಳು, ಸನ್ಯಾಸ ತಗೊಂಡೆ, ಹೆಂಡತಿ ಹೋಗಿಬಿಟ್ಲು, ಏನು ಗ್ರಹಚಾರ ಅಂತ ಓಡಾಡಿಬಿಡ್ತು. ಏನು ಓಡಾಡಿದೆ? ಕಾರಣ ಏನು? ಅರ್ಥ ಮಾಡ್ಕೊಂಡಿದ್ದಾರೆ. ಇದು ಜೀವನ ಜ್ಞಾನ ಅಂದರೆ ಅರ್ಥ ಮಾಡಿಕೊಳ್ಳೋದೇ ಜ್ಞಾನ. ಅರ್ಥ ಜ್ಞಾನ ಇಲ್ಲದೇ ದುಃಖಕ್ಕೆ ಕಾರಣ. ಮಗ್ನಸ್ಸಿಗೆ ಪರೆಯ ಅಜ್ಞಾನೇ ಕಿಮ್ಮ ದುಃಖ ತರಂಭವೇ. ಅಭಿಮಾನ ಬರೋದಕ್ಕೆ ಕಾರಣ ಏನು? ತಿಳುವಳಿಕೆ ಇಲ್ಲದೇ ಇರುವುದು. ತಿಳುವಳಿಕೆ ಬಂದಷ್ಟು ಅಭಿಮಾನ ಹೋಗಿಬಿಡುತ್ತೆ. ಅದಕ್ಕೆ ಭಾರತ, ಅರ್ಜುನ, ಜ್ಞಾನವನ್ನು ಹೊಂದು ಎಂದು ನಿನ್ನ ದುಃಖ ಬರೋದಿಲ್ಲ ಅಂತ ತಿಳಿಸಿದಾಗ ಅನೇಕರಿಗೆ ಉದ್ದೇಶವನ್ನು ಮಾಡ್ತಾ ಹೋಗ್ತಾನೆ ಭಗವಂತನ ಮಾತನ್ನು ಅರ್ಜುನ ಕೇಳ್ತಾ ಹೋಗ್ತಾನೆ. ಆ ಗೀತಾ ಅರ್ಥ ಹೇಳೋದು ಕೊಟ್ಟರೆ ನಾವು ತಾತ್ಪರ್ಯ ಏನು ಮಾಡಿದ್ರು ಮುಗಿಯೋದಿಲ್ಲ. ಅದರಿಂದಾಗಿನೇ ಈ ಮುಗಿಯೋದೇ ಕಷ್ಟ ಇದೆ. ಅದನ್ನು ಹೇಳಿದರೆ ಎಂದೆಂದೂ ಮುಗಿಯೋದಿಲ್ಲ. ಕೃಷ್ಣ ಹೇಳಿದ ನಮಗೆ ಗೊತ್ತು, ಅನೇಕರಿಗೆ ಉದ್ದೇಶ ಮಾಡ್ತಾ ಮಾಡ್ತಾ ನೀನೀಗ ಮುಖ್ಯವಾದ ಒಂದು ಕಾರಣ ಇದೆ, ಅದಕ್ಕೋಸ್ಕರ ಮಾಡಬೇಕು. ಸ್ವಧರ್ಮ ಮಪಿ ಚಾವೇಚ್ಛ ನಾ ವಿಕಂಪಿತು ಮರ್ಹಸಿ. ಇದು ಸ್ವಧರ್ಮ ಇದೆ, ಸ್ವಧರ್ಮಕ್ಕೋಸ್ಕರ ಯುದ್ಧ ಮಾಡಲೇಬೇಕು. ಕರ್ತವ್ಯ ಕರ್ಮವನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲ ಕೃಷ್ಣ, ಎಂಥ ಕರ್ತವ್ಯ ಕರ್ಮ ಮಾಡಬೇಕಂತ ಕೇಳಿದರೆ ಯುದ್ಧ ಎಷ್ಟು ಕೆಟ್ಟ ಕಾರಣ ಅಂತ ಕೇಳಿದರೆ, ಇಲ್ಲ ಧರ್ಮ್ಯಾಧ್ಯ ಯುದ್ಧ ಶ್ರೇಯೋನ್ಯ ಕ್ಷತ್ರಿಯಸ್ಯ ನವಿದ್ಯತೆ. ಇಂಥ ಯುದ್ಧ ಬರಬೇಕಾದ್ರೆ ಇಷ್ಟು ಪುಣ್ಯ ಮಾಡಿರಬೇಕು ಅಂತ ಕೃಷ್ಣನ ಮಾತು ಕೇಳಬೇಕು. ದುರ್ಯೋಧನ ಹೇಳ್ತಾನೆ, ದುರ್ಯೋಧನ ಯುದ್ಧ ಮಾಡಬೇಡ ಅಂತ ಹೇಳ್ತಾನೆ. ಅರ್ಜುನ ಹೇಳ್ತಾನೆ ಯುದ್ಧ ಬಿಡಬೇಡ ಅಂತ ಹೇಳ್ತಾನೆ. ಒಬ್ಬೇ ಕೃಷ್ಣನ ಮಾತುಗಳು, ಮಾಡಬೇಡ ಅಂತವನಿಗೆ ಬಿಡಬೇಡ ಅಂತ ಇವನಿಗೆ, ಇದೇನಿದೆ ಆಶ್ಚರ್ಯ ಅಂತ ಕೇಳಿದರೆ, ದುರ್ಯೋಧನಾದಿಗಳು ಮಾಡೋ ಯುದ್ಧವೆಲ್ಲ ಅಧರ್ಮದ್ದು, ಅದಕ್ಕೆ ಅವರಿಗೆ ಮಾಡಬೇಡ ಅಂತ ಹೇಳಿದ್ದಾರೆ. ಇತ್ತು ಯುದ್ಧ ಮಾಡಬೇಕಾದ ಧರ್ಮ, ಅದಕ್ಕೆ ಬಿಡಬೇಡ ಅಂತ ಹೇಳಿದ್ದಾರೆ. ಒಬ್ಬ ಯಾರೋ ಅವನಿಗೆ ಉಪನಯನೇ ಆಗಿಲ್ಲ, ಸನ್ಯಾಸ ಮಾಡ್ಕೊಂಡು ಕೊಡ್ತಾನೆ, ಮಾಡಬಾರ್ದೇ ಅಧಿಕಾರ ಇಲ್ಲ ಬಿಡು ಅಂತ ಹೇಳಿದ್ದಾರೆ. ಉಪನಯನ ಆಗಿದೆ, ಸನ್ಯಾಸ ಮಾಡಬೇಕ ಅಂತ ನೀನು ಮಾಡು ಅಂತ ಹೇಳಿದ್ದಾರೆ. ಇನ್ನು ಮಾಡಬೇಕಾದ ಅಧಿಕಾರ ಇದೆ, ಮಾಡಬೇಕು. ಅಧಿಕಾರ ಇಲ್ಲ, ಅವನು ಮಾಡಬಾರದು. ಇವತ್ತು ಜನ ತಪ್ಪಾಗಿ ತಿಳ್ಕೊಂಡ್ರೆ ತಪ್ಪಾಗಲ್ಲ. ಒಬ್ಬೇ ಭಗವಂತ ದುರ್ಯೋಧನನಿಗೂ ಹೇಳಿದ, ಅರ್ಜುನನಿಗೂ ಹೇಳಿದ. ಅಲ್ಲಿ ಹೇಳಿದ್ದು ಬೇರೆ, ಇಲ್ಲಿ ಹೇಳಿದ್ದು ಬೇರೆ. ಆದರೆ ವಿಷಯ ಮಾತ್ರ ಒಂದೇ, ಅಧರ್ಮದ ಯುದ್ಧ ನೀನು ಮಾಡಬೇಡ, ಧರ್ಮದ ಯುದ್ಧ ನೀನು ಬೇಡಬೇಡ. ಅರ್ಜುನ ತಿಳ್ಕೊಂಡಿದ್ದ, ಕೃಷ್ಣ ನಾನು ಮಾಡಕ್ಕೆ ಬೇಕಾದಷ್ಟು ಕೆಲಸ ಇದೆ, ಯುದ್ಧನೇ ಯಾತಕ್ಕೆ ಮಾಡಬೇಕು? ನಾವು ಹಾಗೆ ಕೇಳೋದು. ಬ್ರಾಹ್ಮಣರಿಗೆ ಎಷ್ಟೋ ಕೆಲಸ ಇದೆ ಮಾಡಲಿಕ್ಕೆ, ಶಾಸ್ತ್ರನೇ ಯಾತಕ್ಕೆ ಓದಬೇಕು? ಇದು ನಮ್ಮ ಪ್ರಶ್ನೆ. ಅರ್ಜುನ ಕೃಷ್ಣ ಉತ್ತರ ಕೊಡ್ತೇನೆ, ಅರ್ಜುನ ಎಲ್ಲ ಕೆಲಸಗಳು ಒಂದೇ, ಆದರೆ ಯುದ್ಧ ಒಂದೇ ಒಂದು ಕ್ಷತ್ರಿಯನಿಗೆ. ಎಲ್ಲ ಕೆಲಸದ ಮಧ್ಯೆ ಪ್ರಧಾನವಾದದ್ದು ಕ್ಷತ್ರಿಯನಿಗೆ ಯುದ್ಧ. ಶಸ್ತ್ರ ಕ್ಷತ್ರಿಯನಿಗೆ ಪ್ರಧಾನ, ಶಾಸ್ತ್ರ ಬ್ರಾಹ್ಮಣನಿಗೆ ಪ್ರಧಾನ. ಆದ್ದರಿಂದ ಇನ್ನೇನು ಮಾಡಿದರೂ ಅಪ್ರಧಾನ, ಇದನ್ನು ಮಾಡಿದರೆ ಪ್ರಧಾನ, ಇದನ್ನು ಬಿಟ್ಟರೆ ಏನು ಪ್ರಯೋಜನ ಇಲ್ಲ. ಆ ದೃಷ್ಟಿ ಇದು ಮಾಡಲೇ. ಕ್ವಶನ್ ಪೇಪರಲ್ಲೂ ಕೂಡ ಒಂದು ಮಾರ್ಕ್ಸ್ ಕೊಟ್ಟಿದ್ದು ಕಂಪಲ್ಸರಿ ಆನ್ಸರ್ ಕ್ವಶನ್ ನಂಬರ್ 10 ಆ್ಯಂಡ್ ಎನಿ ಅದರ್ 5 ಒಂದು ಹಾಕಿರ್ತ ಅದು ಕಂಪಲ್ಸರಿ ಮತ್ತು ಅದಕ್ಕೆ ಹೆಚ್ಚು ಮಾರ್ಕ್ಸ್ ಇಟ್ಟಿರ್ತ. ಅದೇ ರೀತಿ ಶಾಸ್ತ್ರಕ್ಕೆ ಪ್ರಾಧಾನ್ಯ ಕ್ಷತ್ರಿಯರಿಗೆ ಶಾಸ್ತ್ರಕ್ಕೆ ಪ್ರಾಧಾನ್ಯ ನಮಗೆ, ಆದ್ದರಿಂದ ಸಬ್ಸ್ಟ್ಯೂಟ್ ಹುಡುಕಬಾರದು. ಸಬ್ಸ್ಟ್ಯೂಟೇ ಇಲ್ಲ ಅದಕ್ಕೆ, ಅದನ್ನು ಮಾಡಿ ಬೇರೆದಲ್ಲಿ ಬೇಕಾದ್ರೆ ಛಾಯ್ಸ್ ಹುಡುಕ್ಬೋದು ಅಷ್ಟೇ. ಇಲ್ಲ ಕೃಷ್ಣ ಯುದ್ಧ ಮಾಡಿ ಸತ್ತು ಹೋಗಿಬಿಟ್ರೆ ಆ ಹೇಳ್ತೀವಿ ಯೋಚನೆ ಮಾಡಲೇಬೇಡ. ಹತೋವಾ ಪ್ರಾಪ್ಸಿ ತ್ವರ್ಗಂ ಕೃತ್ವಾ ಭೋಕ್ಷಸೇ ಮಹಿಂ. ನೀನು ಸತ್ರೇ ಸ್ವರ್ಗ, ಗೆದ್ರೆ ರಾಜ್ಯ, ಯುದ್ಧದಲ್ಲಿ ಏನಾದರೂ ಉಪಯೋಗ ಇದೆ, ವ್ಯರ್ಥ ಅಲ್ಲ ಅಂತ ಹೇಳ್ತಾ. ಇದು ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾದದ್ದು. ಪಾಠ ಓದ್ತೀರಿ, ಶಾಸ್ತ್ರ ಪಾಠ ಕೇಳಕ್ಕೆ ಹೋಗ್ತೀರಿ, ಅರ್ಥ ಆಯ್ತೋ ಸಂತೋಷ, ಅರ್ಥ ಆದಮೇಲೆ ಪಾಪ ಅಂತ ಹೋಗುತ್ತೆ, ಯೋಚನೆ ಮಾಡಬೇಡಿ ಅಂತ ಹೇಳಿ. ಕೇಳಿದ ಮಾತ್ರಕ್ಕೆ ಪಾಪ ಹೋಗೇ ಹೋಗುತ್ತೆ, ಶ್ರುತಂ ಭಾರತಿ ಪಾಪಾನಿ ಅಷ್ಟೇ. ಗೊತ್ತು, ಅರ್ಥ ಆಗದಿದ್ದರೂ ಯಾವ್ಯಾವ ಚಾನಲ್ ನೋಡ್ತಾ ಕೂತಿರ್ತಾರೆ ಟಿ ವಿಯೊಳಗೆ, ಅದು ಸುಮ್ಮನೆ ಪೀಕ್ ಮಾಡ್ತಾ ಕೂತಿರ್ತಾರೆ. ಏನೋ ಒಂದು ನೋಡಿದಾಗ ಸುಮ್ಮನೆ ಅಷ್ಟಾರ ಸರೋಮನ ಮುಟ್ಟಿ ಉದ್ಧಾರ ಆಗೋಗ್ಬಿಡ್ತೀರಿ ಅಂತ ಹೇಳ್ತಾರೆ. ಸುಮ್ಮನೆ ಅರ್ಥ ಆಗದಿದ್ದರೂ ಪರವಾಗಿಲ್ಲ, ಅದಕ್ಕೆ ಪ್ರಯೋಜನ ಇದ್ದೇ ಇದೆ. ಅರ್ಜುನ ಯೋಚನೆ ಮಾಡಬೇಡ, ಆಗೆಲ್ಲ ಅರ್ಜುನ ಕೇಳ್ತಾನೆ, ಕರ್ಮಣ್ಣೇ ವಾಧಿಕಾರಸ್ಥೇ ಮಾ ಫಲೇಶು ಕದಾಚನ. ನಾನು ರಾಜ್ಯ ಬೇಕಿಲ್ಲ, ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾರೆ. ರಾಜ್ಯ ಬೇಡಂದ್ರೆ ಬಿಟ್ಟುಬಿಡು, ಯುದ್ಧ ಬಿಡಬೇಡ ಅಂತ ಹೇಳ್ತಾರೆ. ಕೆಲವರಿರ್ತಾರೆ ರಾತ್ರಿ ಸನ್ಯಾನ ಮಾಡು ಬಿಡಿಸ್ತೀನಿ ಅಂತ ಹೇಳ್ತಾರೆ. ನಂಗೆ ಊಟ ಬೇಡ ಸನ್ಯಾನ ಬಿಡ್ತೀನಿ ಅಂದರೆ, ಊಟ ಬಿಡಿ ಸನ್ಯಾನ ಬಿಡಬೇಡ ಅಂತ ಹೇಳಿದ್ರು. ಊಟಕ್ಕೆ ಸಹ ಲಿಂಕ್ ಹಾಕಬಾರ್ದು, ಅದೇ ಸನ್ಯಾವನ್ನೆ ಮಾಡಬೇಕಾದ ಊಟ ಆಪ್ಷನಲ್ ಅಷ್ಟೇನೆ, ನಮಗೆ ಸನ್ಯಾವನ್ನೇ ಆಪ್ಷನಲ್ ಆಗಿದೆ, ಊಟ ಕಂಪಲ್ಸರಿ ಆಗಿದೆ, ಅದೇ ತಪ್ಪು. ಇವತ್ತು ರಾತ್ರಿ ಅನೇಕ ಜನ ಈ ಧಾರವಾಡ ಕಡೆ ಹೇಳ್ತಿರ್ತಾರೆ, ಬೆಳಗಿನ ಸನ್ಯಾವನ್ನು ಯಾವಾಗ ಗೊತ್ತಾ, ಎಲೆ ಮೇಲನ್ನ ತಲೆ ಮೇಲೆ ನೀರು ಅಂತೇಳಿ. ಅಂದರೆ ಬಡಿಸಿ ಮೇಲೆ ಸ್ನಾನಕ್ಕೆ ಹೋಗ್ತಾನೆ, ಇನ್ನೇನು ಮಾಡ್ಬೋದು, ಲೆಕ್ಕ ಹಾಕಿ ಇನ್ನೇನು ಅನೇಕ ಮಾಡೋಕ್ಕೆ ಸಾಧ್ಯ ಇದೆ ಅವನೀಗ. ರಾತ್ರಿ ಹಾಗೇನೆ, ಬೆಳಗಿನ ಊಟಕ್ಕೆ ಬೆಳಗಿನ ಸನ್ಯಾವನ್ನೇ, ರಾತ್ರಿ ಊಟಕ್ಕೆ ರಾತ್ರಿ ಸನ್ಯಾವನ್ನೇ. ಊಟ ಇಲ್ಲ ಸನ್ಯಾವನ್ನೇ ಕ್ಯಾನ್ಸಲ್, ಏಕಾಚಿ ಇಲ್ಲಲ್ಲ ಏಕಾಚಿ ಊಟ ಸನ್ಯಾವನ್ನ ಬಿಟ್ಬಿಡೋದು, ಎರಡು ಊಟನೂ ಇಲ್ಲಲ್ಲ ಅಲ್ಲ, ಅದಕ್ಕೆ ಅರ್ಥಕ್ಕೆ ಸಂಬಂಧನೇ ಇಲ್ಲ. ಕರ್ಮಕ್ಕೂ ಫಲಕ್ಕೂ ಸಂಬಂಧ ಇಲ್ಲ. ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮ ಮಾಡು, ಫಲ ಕೇಳಬೇಡ. ಇದನ್ನು ಆಚಾರ್ಯ ಬಿಡಿಸ್ತಾರೆ, ಕರ್ಮ ಮಾಡು ಫಲ ಕೇಳು, ಅಮುಖ್ಯ ಫಲವನ್ನು ಕೇಳಬೇಡ, ಮುಖ್ಯ ಫಲವನ್ನು ಕೇಳು. ಮುಖ್ಯ ಫಲ ಆಚಾರ್ಯರ ಮಾತದು, ಅಥೋ ಜ್ಞಾನಭಕ್ತಿಯಾದಿ ಪ್ರಾರ್ಥನಾ ಸರ್ವದಾ ಕಾರ್ಯ. ಅರ್ಜುನ ಕೇಳಿದ ಅದನ್ನೆಲ್ಲ ಅರ್ಥ ಆಯಿತು. ಕೊನೆಗೆ ಕೃಷ್ಣ, ಇದನ್ನೆಲ್ಲ ನಾನು ಕೇಳಿಯಾಗಿದ್ದೆ, ನಿನ್ನ ಮಾತು ಅರ್ಥ ಆಗಿದೆ, ಸ್ವಧರ್ಮಕ್ಕೋಸ್ಕರ ಹೇಳ್ತೇನೆ ಯುದ್ಧ ಮಾಡ್ತೇನೆ, ಆದರೆ ನಿನ್ನ ರೂಪ ನಾನು ನೋಡಬೇಕು ಅಂತ ಕೇಳ್ತಾನೆ. ಕೃಷ್ಣ ಭಗವಂತ ತಕ್ಷಣ ವಿಶ್ವರೂಪವನ್ನು ತೋರಿಸ್ತಾನೆ. ಅರ್ಜುನ ನೋಡ್ತಾನೆ, ಪರಮಾಶ್ಚರ್ಯ ಪಡ್ತಾನೆ. ಆಚಾರ್ಯ ಹೇಳ್ತಾರೆ, ದೇವರು ಸಾಕಾರ ನಿರಾಕಾರನಲ್ಲ ಅಂತ ಹೇಳೋದಕ್ಕೆ ವಿಶ್ವರೂಪಾಧ್ಯಾಯ ಶ್ರೇಷ್ಠ ಉತ್ತರ ಅಂತ ಹೇಳ್ತಾರೆ. ವಿಶ್ವರೂಪಾಧ್ಯಾಯಾದಿಶ್ಚ ರೂಪವಾನ್ ಅವಸೀಯತೆ. ಅದನ್ನು ಕೇಳಿದ ಮೇಲೂ ಕೂಡ ಪರಮಾತ್ಮ ನಿರ್ಗುಣ ನಿರಾಕಾರ ಅಂತ ತಿಳ್ಕೊಂಡ್ರೆ ಅವರಿಗೇನು ಅರ್ಥ ಆಗೋದಿಲ್ಲ ಅಂತ ಅರ್ಥ. ಪರಮಾತ್ಮ ವಿಶ್ವರೂಪವನ್ನು ತೋರಿಸಿ ಅರ್ಜುನಿಗೆ ಜ್ಞಾನ ಕೊಟ್ಟ. ತಕ್ಷಣ ಅರ್ಜುನ ಕೊನೆಗೆ ಹೇಳಿದ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದ ಮಯಾಚ್ಯುತ ಸ್ಥಿತೋಸ್ಮಿ ಕಥ ಸಂದೇಹ ಕರಿಷ್ಯೇ ವಚನಂ ತವ. ಭಗವದ್ಗೀತೆ ಓದ್ದವರು ಇಂಪಾರ್ಟೆಂಟ್ ಒಂದು ಕಾಣ. ಅರ್ಜುನ ಆಡಿದ ಮೊದಲ ಮಾತು ಕೃಷ್ಣನ ಹತ್ತರ, ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ಮೊದಲನೇ ವಾಕ್ಯ ಅಚ್ಯುತ ಅಂತ ಶುರು ಮಾಡಿದ. ಕೊನೆಗೆ ಹೇಳಿದ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದ ಮಯಾಚ್ಯುತ. ಬರೀ ಮತ್ತೊಮ್ಮೆ ಅಚ್ಯುತ ಅಂತ ಹೇಳಿ, ಅಚ್ಯುತ ಅಂತ ಶುರು ಮಾಡಿದ, ಅಚ್ಯುತ ಅಂತ ಮುಗಿಸಿದ. ಇದೇ ಭಗವದ್ಗೀತೆ. ಮೊದಲು ಅಚ್ಯುತ ಹೇ ಕೃಷ್ಣ ಅಂತ ಹೇಳಿದ್ದ, ತಾನು ಚ್ಯುತನಾಗಿದ್ದ, ಅಚ್ಯುತ ಅಂತ ಕೃಷ್ಣನ ಕರೆದ. ಈಗ ತಾನು ಸ್ವಧರ್ಮಚ್ಯುತನಾಗಿದ್ದಲ್ಲ, ಈ ಚ್ಯುತನಾಗದೇನೆ ದಾರಿಯಲ್ಲಿ ನಿಂತ, ಅದಕ್ಕೆ ಅಚ್ಯುತ ಅನಂತ ಗೋವಿಂದ ಅಂದರೆ ನಮ್ಮ ಪಾಪ ಹೋಗುತ್ತೆ ಅಂತ ಹೇಳಿ. ಅರ್ಜುನ ಅಚ್ಯುತ ಅಂತ ಅಜ್ಞಾನ ಹೋಯಿತು, ಅದೇ ಜ್ಞಾನ ಬಂತು. ನಾವು ಅಚ್ಯುತ ಅಂತ ಹೇಳಿದರೆ ನಮಗೆ ದೋಷ ಹೋಗಿ ಗುಣ ಬರುತ್ತೆ ಅಂತ ಅರ್ಜುನ ಅಷ್ಟು ಮಾಡಿ ತ್ವತ್ಪ್ರಸಾದಾನ್ಮಯ ಅಚ್ಯುತ ಅಂತ ಹೇಳಿದ. ಅಂತೂ ಅರ್ಜುನ ಗೀತೆ ಎಷ್ಟೊತ್ತು ಹೇಳಿರ್ಬೋದು, ಒಂದು 20 ನಿಮಿಷ ಅಷ್ಟೇ, ಜಾಸ್ತಿ ಅಲ್ಲ. ನಾವು ಓದಲಿಕ್ಕೆ ಭಾರಿ ಬೇಕಾಗುತ್ತೆ, ಅದರಲ್ಲಿ ಓದೋರಲ್ಲೂ ವೆರೈಟಿಗಳು, ಹೊಂಚ್ಕೊಂಡು ಹೊಂಚ್ಕೊಂಡು ಓದೋರು ಬೇರೆ, ಧೃತಾರ ಅಷ್ಟ್ರ ಹೂವಾಚ ಅಂತ ಓದಿ ಶುರು ಮಾಡಿಬಿಟ್ರೆ ದಿವಸಗಟ್ಟಲೆ ಯಾರು ಮುಗಿಯೋದಿಲ್ಲ. ಸ್ವಲ್ಪ ಬಂದವರು ಓದಿದರೆ ಒಂದು 2-3 ತಾಸು ಬೇಕಾಗ್ತದೆ. ಫಾಸ್ಟಾಗಿ ಓದಿಬಿಟ್ರೆ 1.5 ಗಂಟೆ ಸಾಕು, ಗೀತಾ ಓದಿ 1.5 ಗಂಟೆಯಲ್ಲಿ ಓದ್ಬೋದು. ಅದರಲ್ಲಿ ಧೃತರಾಷ್ಟ್ರ ಹೂವಾಚಾಲೆ ಹೋಗಿಬಿಡುತ್ತೆ, ಅದರೊಳಗೆ ಉಳಿಯೋದೆಷ್ಟು ಅಂತ ಕೇಳಿದರೆ ಒಂದು 20 ನಿಮಿಷ ಕೃಷ್ಣ ಹೇಳಿರೋದಷ್ಟೇ ಮ್ಯಾಕ್ಸಿಮಮ್. ಅಷ್ಟಕ್ಕೆ ಅರ್ಜುನನಿಗೆ ಒಳ್ಳೆ ಜ್ಞಾನ ಬಂತಂತೆ. ಅರ್ಜುನ ಕೃಷ್ಣನಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ದರ ಫಲ ದಿವ್ಯ ಜ್ಞಾನ ಪಡೆದ. ಶಸ್ತ್ರ ಹಿಡಿಯೋದಿಲ್ಲ ಅಂತ ಹೇಳಿದ, ಶಸ್ತ್ರ ಹಿಡಿದ. ಇದೇ ಗೀತೆಯ ಫಲಶ್ರುತಿ. ಗೀತೆ ಕೇಳಿದ ಅರ್ಜುನ ಏನು ಮಾಡಿದ, ಶಸ್ತ್ರ ಹಿಡಿದ. ನಮಗೆ ಖುಷಿ, ಗೀತೆ ಕೇಳಿ ನಾವೇನು ಮಾಡಬೇಕು ಅಂದರೆ ನಾವು ಶಸ್ತ್ರ ಹಿಡಿಯೋದು. ಕಲಿತವ್ರು ನೋಡ್ಲಿಕ್ಕೆ ಶುರು ಮಾಡಿದ ಏನು ಮಾಡಬೇಕಾಗ, ಇವತ್ತೆಲ್ಲರೂ ಕೂಡ ಗೀತೆ ಕೇಳಿದ್ಮೇಲೆ ಶಸ್ತ್ರ ಹಿಡಿಯೋದು ಅಂತಾದರೆ ಆಗಲ್ಲ. ಅರ್ಜುನ ಶಸ್ತ್ರ ಬಿಟ್ಟಿದ್ದ, ಗೀತೆ ಕೇಳಿದ, ಶಸ್ತ್ರ ಹಿಡಿದ. ನಾವು ಶಾಸ್ತ್ರ ಬಿಟ್ಟಿದ್ದೇವೆ, ಗೀತೆ ಕೇಳಿದ್ಮೇಲೆ ಶಾಸ್ತ್ರ ಹಿಡಿಬೇಕು ಅಷ್ಟೇ ಹೊರತು ಇಲ್ಲೇನು ಪ್ರಯೋಜನ ಇಲ್ಲದ ಹೊರತು. ಇವತ್ತು ಅರ್ಜುನ ಕ್ಷತ್ರಿಯ ಶಸ್ತ್ರ ಹಿಡಿದ, ಬ್ರಾಹ್ಮಣ ಶಾಸ್ತ್ರ ಹಿಡಿಬೇಕು. ಇಲ್ಲದ ಹೋದರೆ ಗೀತೆ ನಮಗೆ ಅರ್ಥವಾಗಿಲ್ಲ ಅಂತಲೇ ಅರ್ಥ. ಹೇಳಿಬಿಡ್ತಾರೆ ಸಂಜಯ, ರಿಸಲ್ಟ್ ಹೇಳ್ತಾನೆ. ಯತ್ರ ಯುಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾದೀತಿರ್ಮತಿರ್ಮಮ. ಇವು ರಿಸಲ್ಟ್ ಮೊದಲೇನೆ, ಕೃಷ್ಣ ಇದ್ದರೆ ಅರ್ಜುನ ಜಯ ಹೋಗು ಅಂತ ಹೇಳೇ ಬಿಡ್ತಾರೆ.
ಕೆಲವರಿಗೆ ಭಾರಿ ಸಂಶಯ, ಎತ್ರ ಯೋಗೇಶ್ವರ ಕೃಷ್ಣ ಅಂತ ಹೇಳಿದ್ರೆ ಸರಿನೇ, ಎತ್ರ ಪಾರ್ಥೋ ಧನುರ್ಧರ ಅಂತ ಹೇಳಿದರೆ ಭೀಮಸೇನ ಹೆಸರೇ ಬರಲಿಲ್ಲ ಅಂತ ಭಾರಿ ಜನಕ್ಕೆ ಗೊಂದಲ. ಭೀಮಸೇನ ಹೆಸರೇ ಬರಲಿಲ್ಲ ಅಂತ ಕೇಳಿದರೆ ಇಲ್ಲ, ಅಲ್ಲಿ ಉತ್ತರ ಅಲ್ಲೇ ಇದೆ. ಎತ್ರ ಪಾರ್ಥ ಧನುರ್ಧರ, ಬರೀ ಅರ್ಜುನ ಇದ್ರೆ ಗೆಲುವಿಲ್ಲ, ಬರೀ ಕೃಷ್ಣ ಇದ್ರೆ ಸಾಕು ಗೆಲುವು, ಅರ್ಜುನ ಬರೀ ಇದ್ರೆ ಉಪಯೋಗ ಇಲ್ಲ, ಧನುಸ್ ಹಿಡ್ಕೋಬೇಕು, ಇಲ್ಲರ ಪ್ರಯೋಜನ ಇಲ್ಲ. ಧನುಸ್ ಯಾರದು ಗೊತ್ತಾ? ಬ್ರಹ್ಮದೇವರ ಧನುಸ್ಸು ಅದು. ಅಂದರೆ ವಾಯುದೇವರ ಅನುಗ್ರಹ ಇದ್ದ ಅರ್ಜುನ ಇದ್ರೆ ಮಾತ್ರ ಗೆಲುವೇ ಹೊರತು, ಬರೀ ಅರ್ಜುನ ಇದ್ರೆ ಗೆಲುವು ಬರೋದಿಲ್ಲ. ವಾಯುದೇವರ ಅನುಗ್ರಹ ಇರ್ತಕ್ಕಂಥ ಅರ್ಜುನನಾಗಬೇಕು, ಆಗ ಮಾತ್ರ ಸಾಧ್ಯ. ಧನು ಗಾಂಡೀವ ಯಾರಾದರೂ ತಪ್ಪು ತಿಳ್ಕೊಂಡ್ಬಿಟ್ಟಿರ್ತಾರೆ, ಅರ್ಜುನನ ಗಾಂಡೀವ ಅಲ್ಲ, ಅದು ಬ್ರಹ್ಮದೇವರ ಗಾಂಡೀವ, ಅದು ಅನುಗ್ರಹ ಮಾಡಿಕೊಟ್ಟಿರ್ತಾರೆ ಅಷ್ಟೇ. ಆ ಧನು ಸಿದ್ಧಿದ್ದಕ್ಕೆ ಅರ್ಜುನ ಗೆಲ್ತಾನೆ ಹೊರತು ಅರ್ಜುನ ಗೆಲುವು ಬರೋದಿಲ್ಲ. ಅದಕ್ಕೇನೆ ಟೀಕಾರ ಹೇಳ್ತಾರೆ, ಬರೀ ನನ್ನ ಮಾತು ಯಾರು ಕೇಳ್ತಿರಲಿಲ್ಲ, ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮ, ಆಚಾರ ಮಾತು ಹೇಳ್ತಾರೆ ಅದಕ್ಕೆ ಕೇಳ್ತಾರೆ ಅಂತ ಹೇಳ್ತಾರೆ. ಅದಕ್ಕೇನೆ ಗಾಂಡೀವದಿಂದ ಅರ್ಜುನನಿಗೆ ಬೆಲೆ, ಆಚಾರ ಶಾಸ್ತ್ರದಿಂದ ಜೈತೀರ್ಥರಿಗೆ ಬೆಲೆ, ಆ ಜೈತೀರ್ಥರು ಅರ್ಜುನ ಇಬ್ಬರು ಒಂದೇ ಅಂತ ಅರ್ಥ ಮಾಡಿಕೊಂಡ್ರೆ ನಮಗೂ ಬೆಲೆ ಬರೋದು ಯಾವಾಗ? ಆಚಾರ ಶಾಸ್ತ್ರ ಇದ್ರೆ ಮಾತ್ರ ಬರುತ್ತೆ. ಯುದ್ಧ ಪ್ರಾರಂಭವಾಗಬೇಕು, ಆಗ ಒಂದು ಘಟ್ಟ ಬಂತು, ಒಂದು ಕ್ಷಣ ತಕ್ಷ ಯುದ್ಧ ಶುರುವಾಗಲಿಲ್ಲ. ಧರ್ಮರಾಜ ರಥದಿಂದ ಕೆಳಗಿಳಿತಾನೆ, ತನ್ನ ಕವಚ ಬಿಚ್ಚಿಡ್ತಾನೆ, ಪಾದರಕ್ಷೆ ಬಿಡ್ತಾನೆ, ಸರ ಕೌರವರು ಸೇನೆ ಕಡೆ ಹೋಗ್ತಿದ್ದಾನೆ. ಎಲ್ರಿಗೂ ಗಾಬರಿ ಆಗೋತಿ, ಏನು ಮಾಡ್ತಿದ್ದಾನೆ ಅರ್ಜುನ ಧರ್ಮರಾಜ, ಈಗ ಧರ್ಮರಾಜ ಕೆಲಸ ಏನು ಮಾಡ್ತಿದ್ದಾನೆ ಅಂತ ಹೇಳಿದರೆ, ಆ ದುರ್ಯೋಧನ ಅನ್ಕೊಂಡ್ಬಿಟ್ಟಿರುತ್ತೆ ನೋಡಿದ್ರ, ಧರ್ಮರಾಜ ಎಂತವ್ರದ್ದು ನಮಗೆ ಗೊತ್ತಿಲ್ವಾ, ಸರೆಂಡರ್ ಆಗಲಿಕ್ಕೆ ಬಂದೆ ಅಂತ ತಿಳ್ಕೊಂಡ್ಬಿಟ್ರಲ್ಲೇ, ಭಾರಿ ಹೇಳಿ ಆತ ನಮಸ್ಕಾರ ಮಾಡಕ್ಕೆ ಬಂದಿದ್ದಾರೆ, ಶರಣಾಗತನ ತಿಳ್ಕೊಂಡ್ಬಿಟ್ರೆ ಎಲ್ಲರೂ ಕೂಡ. ಕೃಷ್ಣ ಮಾತ್ರ ಸರ್ವಜ್ಞ ತಾನೆ, ತಾನೇ ಕೆಳಗಿಡಿದಂತೆ. ಧರ್ಮರಾಜ ತಾನೇ ಹೋಗ್ತಾ ಇದ್ದ ಧರ್ಮರಾಜ ಹಿಂದೆಯೇ, ಬಹುತ ಜನ ಮುಂದೆ ನೀನವರ ಹಿಂದೆ. ಮತ್ತೊಮ್ಮೆ ಧರ್ಮರಾಜ ಹೋದ, ಭೀಷ್ಮರಿಗೆ ಪ್ರದಕ್ಷಿಣೆ ಹಾಕಿದ, ನಮಸ್ಕಾರ ಮಾಡಿದ. ತಾತ ಏನು ಧರ್ಮರಾಜ ಅಂತ ಕೇಳಿದರು. ನಾನು ಈಗ ನಿಮ್ಮೇಲೆ ಯುದ್ಧ ಮಾಡಕ್ಕೆ ಹೊರಟಿದ್ದೇನೆ, ತುಂಬ ಪೂಜ್ಯರು ನೀವು, ನಾನು ಯುದ್ಧ ಮಾಡಬಾರ್ದೆ ನಿಮ್ಮ ಮೇಲೆ, ಆದರೆ ಧರ್ಮದಿಂದ ಮಾಡಬೇಕಾಗಿದೆ. ಭೀಮಾ ಹೇಳಿಬಿಟ್ಟಿದ್ದಾರೆ ಧರ್ಮ ಅಂತ ಹೇಳಿಬಿಟ್ಟು, ದಯವಿಟ್ಟು ನನಗೆ ಕ್ಷಮಿಸಬೇಕು, ಯುದ್ಧಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳುತ್ತೆ. ಭೀಷ್ಮರು ಹೇಳ್ತಾರೆ, ಭಲೇ ಧರ್ಮರಾಜ, ನೀನು ಗೆದ್ದಿ ನಾವು ಸೋತೀವಿ ಅಂತ ಹೇಳಿಬಿಡ್ತಾರೆ. ನೀನು ಗೆದ್ದಿ ನಾನು ಸೋತೀವಿ, ಯಾಕೆ? ನೀನು ವೈಯಕ್ತಿಕ ದೃಷ್ಟಿಯಿಂದ ಯುದ್ಧ ಮಾಡ್ತಾ ಇಲ್ಲ, ತಾತ್ವಿಕ ಯುದ್ಧ ಮಾಡ್ತಿದ್ದೀಯಲ್ಲ. ನಾವೆಂಥವ್ರು ಗೊತ್ತಾ? ಅರ್ಥಶ್ಚ ಪುರುಷೋದಾಸ, ನಾವು ಹಣಕ್ಕೆ ಮಾರಿಕೊಂಡವರು ನಾವೆಲ್ಲ ಕೂಡ, ದುರ್ಯೋಧನೆಗೆ ದಾಸರು ನಾವು, ನೀವೆಲ್ಲ ಕೃಷ್ಣನ ಭಕ್ತರು. ಯಥೋ ಧರ್ಮ ತಥ ಕೃಷ್ಣ, ಯಥ ಕೃಷ್ಣ ತಥೋ ಜಯ, ನೀವು ಗೆಲ್ತೀರಿ ಹೋಗಿ ಅಂತ ಹೇಳಿಬಿಟ್ರು. ಇದನ್ನು ಅನೌನ್ಸ್ ಮಾಡಿಬಿಡ್ತಾರೆ. ಆ ಕ್ಷಣಕ್ಕೆ ತಾತ ನಿಮ್ಮನ್ನು ಯಾಕೆ ಕೊಲ್ಲಬೇಕು ಅಂತ ಕೇಳ್ತಾರೆ. ಯಾಕೆ ಕೊಲ್ಲಬೇಕು? ಅವ್ರು ಹೇಳ್ತಾರೆ, ನಾನು ಎಂದೂ ಕೂಡ ಶಿಖಂಡಿ ಎದುರಿಗೆ ಬಂದರೆ ಯುದ್ಧ ಮಾಡೋದಿಲ್ಲ. ಆ ವಿಷಯನ ಈಗ ಅಲ್ಲಿ ಹೇಳೋದಿಲ್ಲ, ಮುಂದೆ ಬರ್ತಾರೆ, ಪ್ರಸಂಗ ಬಂತು ಇಲ್ಲೇ ಹೇಳಿದ್ದಷ್ಟೇ, ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾರೆ, ಹೊರಟು ಬಿಡ್ತಾರೆ. ದ್ರೋಣಾಚಾರ್ಯರು ಹೋಗ್ತಾರೆ, ಅವ್ರು ನಮಸ್ಕಾರ ಮಾಡ್ತಾನೆ, ಗುರುಗಳೇ ನಿಮ್ಮನ್ನು ಯಾಕೆ ಕೊಲ್ಲಬೇಕು ಅಂತ ಕೇಳ್ತಾರೆ. ನಿಮ್ಮನ್ನು ಯಾಕೆ ಕೊಲ್ಲಬೇಕು? ಅವ್ರು ಹೇಳ್ತಾರೆ, ಅರ್ಜುನ ಧರ್ಮರಾಜ ನೀನು ಗೆದ್ದೇ ಹೋಗು, ನಿನಗೆ ಗೆಲುವು, ನಮಗೆ ಗೆಲುವಿಲ್ಲ ಅಂತ ಹೇಳಿಬಿಡ್ತಾರೆ. ಯಾಕೆ ಕೊಲ್ಲಬೇಕು ನಿಮ್ಮನ್ನು? ನಾನು ಶಸ್ತ್ರ ಹಿಡಿದಾಗ ಸಾಯಬಾರ್ದು, ಗೊತ್ತಾಯ್ತಾ ಅಂತ ಹೇಳಿ, ಶಸ್ತ್ರ ಹಿಡಿದಾಗ ಸಾಯಬಾರ್ದು. ಯಾಕೆ ಇಷ್ಟು ಜನ ಪಾಠ ಹೇಳಿದವರು, ನಾನೇ ಶತ್ರು ಸತ್ತು ಬಿಟ್ಟರೆ ಪಾಠಕ್ಕೇನು ಬೆಲೆ ಇರುತ್ತೆ? ಅದಕ್ಕೋಸ್ಕರ ಶಸ್ತ್ರ ಹಿಡಿದಾಗ ನಾನು ಸಾಯಬಾರ್ದು. ಸರಿ, ಹಾಗಿದ್ದರೆ ಹೇಗೆ ಸಾಯ್ತೀರಿ? ಶಸ್ತ್ರ ಬಿಟ್ಟಾಗ ಸಾಯ್ತೇನೆ. ಯಾವ ಶಸ್ತ್ರ ಬಿಡ್ತೀರಿ? ಅಪ್ರಿಯವಾದ ವಾರ್ತೆ ಕಿವಿ ಬಿದ್ದ ಶಸ್ತ್ರ ಬಿಡ್ತೇನೆ. ಅಪ್ರಿಯವಾದ ವಾರ್ತೆ ಯಾವುದು? ಎಲ್ಲ ಹೇಳಬೇಕು ಹೋಗಬಾರಯ್ಯ ಅಂತ ಹೇಳಿಬಿಡ್ತಾರೆ. ಎಲ್ಲ ಹೇಳೋದೆಲ್ಲ ಹೋಗ ಆ ಕಡೆಗೆ, ನೀನೇ ಯೋಚನೆ ಮಾಡು ಅಂತ ಹೇಳಿದರು. ತಕ್ಷಣ ಧರ್ಮರಾಜ ಹೊರಟು ಬಿಡ್ತಾರೆ. ಕೃಪಾಚಾರ್ಯ ಎಲ್ಲ ಹೋಗ್ತಾನೆ, ಅರ್ಜುನ ಧರ್ಮರಾಜ ವಾಪಸ್ ಹೋಗ್ತಾ ಇದ್ದಾನೆ. ಆ ಕ್ಷಣಕ್ಕೆ ಅಲ್ಲಿ ಕರ್ಣ ನಿಂತಿರ್ತಾನೆ. ಕರ್ಣ ಒಂದು ಪ್ರತಿಜ್ಞೆ ಮಾಡಿರ್ತಾನೆ, ಏನು ಗೊತ್ತಾ? ಯುದ್ಧ ಯಾವಾಗ ಸೇನಾಪತ್ಯವನ್ನು ಭೀಷ್ಮರಿಗೆ ದುರ್ಯೋಧನ ಕೊಡ್ತಾನೆ, ಭೀಷ್ಮರು ಹೇಳ್ತಾರೆ, ದುರ್ಯೋಧನ ಭಾರಿ ಸಂತೋಷವಾಗಿದೆ, ಏನು ಬೇಕು ಅಂತ ಕೇಳ್ತಾರೆ. ಸ್ವಾಮಿ ನನಗೇನು ಇಲ್ಲ, ನಮ್ಮ ಸೈನ್ಯದಲ್ಲಿ ಅಧಿರಥ ಮಹಾರಥರು ಯಾರು, ಲಿಸ್ಟ್ ಕೊಡಿ ಅಂತ ಕೇಳ್ತಾರೆ. ನಮ್ಮಲ್ಲಿ ಕ್ರಿಕೆಟ್ನಲ್ಲಿ ಬೌಲರ್ಸು ಬ್ಯಾಟ್ಸ್ಮನ್ ಯಾರು ಅಂತ ಕೇಳ್ತಾರಲ್ಲ, ಹಾಗಂತೆ ಅಧಿರಥ ಮಹಾರಥರು ಯಾರು ಅಂತ ಕೇಳಿದ ತಕ್ಷಣ ದೊಡ್ಡ ಲಿಸ್ಟ್ ಕೊಡ್ತಾರೆ ಅವರು. ಇವರು ಏನೋ ಹೇಳಿಬಿಡ್ತಾರೆ, ಕರ್ಣನ ಹೆಸರು ಹೇಳೋದೇ ಇಲ್ಲ ಅವರು. ಕರ್ಣನ ಹೆಸರನ್ನು ಅವ್ನು ಮರ್ತುಬಿಟ್ರು ಅಂತ ತಿಳ್ಕೊಂಡು ದುರ್ಯೋಧನ ಕೇಳ್ತಾನೆ, ಸ್ವಾಮಿ ಕರ್ಣನ ಹೆಸರು ಬರಲಿಲ್ಲ ಅಂತ ಕೇಳಿದರೆ ಅವನ ಹೆಸರು ಬರೋದೇ ಇಲ್ಲ ಅಂತ ಹೇಳಿಬಿಡ್ತಾನೆ. ಯಾತಕ್ಕೆ ಅಂದರೆ ಅವನು ರಥನೂ ಅಲ್ಲ, ಅತಿರಥನೂ ಅಲ್ಲ, ಮಹಾರಥನೂ ಅಲ್ಲ, ಅರ್ಧರಥ, ಸೆವಿ ಅರ್ಧ ಅಂತ ಹೇಳಿಬಿಟ್ರು. ತಕ್ಷಣ ಕರ್ಣನಿಗೆ ಭಾರಿ ಸಿಟ್ಟು ಬಂದುಬಿಡ್ತು. ದುರ್ಯೋಧನ, ಈ ಮುದುಕನ ಮಾತು ಕೇಳ್ತೀಯಲ್ಲ, ಬೈಲಷ್ಟು ಮಾಡ್ತಾನೆ ಪಾಪ ವಿಷ್ಣು ಮುದುಕ, ಬುದ್ಧಿ ಸರಿಯಿಲ್ಲ ಅವರಿಗೆ, ನನ್ನಂಥ ವೀರನ ಕಥೆ ಅವ್ರಿಗೇನು ಗೊತ್ತಾಗುತ್ತೆ ಅಂತ ಹೇಳಿದನು. ಆಗ ಭೀಷ್ಮರು ಹೇಳ್ತಾರೆ, ಕರ್ಣ ನಾನು ನಿನ್ನನ್ನು ಯಾವುದೇ ಕೆಟ್ಟ ಭಾವನೆಯಿಂದ ಹೇಳಲಿಲ್ಲ, ನೀನು ಅತಿರಥ ಮಹಾರಥನ ಆಗಿದ್ದೆ ಒಂದು ಕಾಲಕ್ಕೆ, ಈಗಲ್ಲ ಅಂತ ಹೇಳಿಬಿಡ್ತಾ. ಯಾತಕ್ಕೆ ಗೊತ್ತಾ? ನಿನಗೆ ಶಾಪಗಳಿದೆ ನೆನಪಾಡ್ಕೊ ಅಂತ ಹೇಳ್ತಾ. ನಿಮಗೆ ಶಾಪ ಇದೆ, ಈ ಶಕ್ತಿ ಹೋಗಿದೆ, ನಿನ್ನ ಗುರುಗಳ ಶಾಪ, ಬ್ರಾಹ್ಮಣರ ಶಾಪ ಇದೆ, ಮುಖ್ಯವಾಗಿ ನಿನಗೆ ಈಗ ಕವಚ ಕುಂಡಲ ಇಲ್ಲ, ಎಲ್ಲ ಮೈನಸ್ ಪಾಯಿಂಟ್ಗಳು, ಅದಕ್ಕೆ ಅರ್ಧರಥ ಸತ್ಯ ಹೇಳಿದ್ದೇನೆ ಅಂತ ಹೇಳಿದ್ರಂತ. ಕರ್ಣ ಒಪ್ಕೊಳ್ಳಿಲ್ಲ, ದುರ್ಯೋಧನ ಸಾವಾಸ್ ಕೆಟ್ಟೋಗ್ಬಿಟ್ಟಿದೆ, ನೋಡು ದುರ್ಯೋಧನ ಈ ಭೀಷ್ಮರು ಎಲ್ಲಿಯವರಿಗೆ ಯುದ್ಧ ಮಾಡ್ತಿರ್ತಾರೋ ಅಲ್ಲಿವನ ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಶಪಥ ಮಾಡಿಬಿಡ್ತಾರೆ. ಅಲ್ಲಿವ ನಾ ಯುದ್ಧ ಮಾಡೋದಿಲ್ಲ. ಲಾಸ್ ಯಾರಿಗೆ ಗೊತ್ತಾ? ಈಗ ಭೀಷ್ಮರಿಗೆಲ್ಲ ದುರ್ಯೋಧನ ಇಲಾಖೆ ಮಧ್ಯೆ ಇದನ್ನು ಆದರ್ಶ ಸ್ನೇಹ ಅಂತ ಕರೀತಾರೆ, ಲೆಕ್ಕ ಇಟ್ಕೊಳ್ಳಿ. ಆದರ್ಶ ಸ್ನೇಹ ಅಂದರೆ ಇದೇನು ಆದರ್ಶ ಸ್ನೇಹ? ಯಾರಿಗೋ ಶಿಕ್ಷೆ ಕೊಡೋದು, ಯಾರಿಗೋ ಶಿಕ್ಷೆ ಕೊಟ್ಟಾಗಾಯಿತು. ಆ ಕ್ಷಣಕ್ಕೆ ಭೀಷ್ಮ ಹೇಳ್ತಾರೆ, ದುರ್ಯೋಧನ ಈ ಕರ್ಣ ಯುದ್ಧ ಮಾಡಿದವರು ಏನು ಯೋಚನೆ ಮಾಡಬೇಡ, ಅವ್ರು ಯುದ್ಧ ಮಾಡಿದ್ದರೆ ಏನು ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಪ್ರತಿ ದಿವಸ 10,000 ರಥಗಳನ್ನು ಕೊಲ್ತೇನೆ ಅಂತ ಹೇಳ್ತಾರೆ. ಕಾಂಪೆನ್ಸೇಟ್ ಮಾಡ್ತೇನೆ ಆಯ್ತಾ, ಎಲ್ಲಿಯವರಿಗೆ ಯುದ್ಧ ಮಾಡ್ತಿರ್ತೇನೆ, ಒಂದು ದಿವಸಕ್ಕೆ 10,000 ರಥಗಳನ್ನು ಕೊಲ್ತೇನೆ ನಾನು. ಇನ್ನೊಂದು ಶಪಥ, ಕೃಷ್ಣ ಏನು ಹೇಳಿದ್ದಾನೆ, ಆಯುಧ ಹಿಡಿಯೋದಿಲ್ಲ ಅಂತ ಹೇಳಿದ್ದಾರೆ, ಚಕ್ರ ಇಳಿಸಿಬಿಡ್ತಾನೆ ಆಯ್ತಾ ಅಂತ ಹೇಳ್ತಾರೆ. ಎರಡು ಶಪಥವನ್ನು ಮಾಡ್ತಾರೆ ಭೀಷ್ಮರು. ದುರ್ಯೋಧನಿಗೆ ಸ್ವಲ್ಪ ಸಮಾಧಾನ ಆಯಿತು. ಆದರೆ ಅವ್ರು ಕೇಳ್ತಾರೆ, ಸ್ವಾಮಿ ನನಗೆ ಮಿಸ್ಟ್ ಮಾಡಿಕೊಡಿ ಸಾಕು ಅಂತ ನಾನು ಏನು ಅಂತ ಕೇಳ್ತಾರೆ. ಆ ಪಾಂಡವರನ್ನು ಗೆದ್ದು ಬಿಡಿ, ಹೊಂದು ಬಿಡಿ ಅಂದರೆ ದುರ್ಯೋಧನ ಅದನ್ನು ಬಿಟ್ಟು ಬೇಕಾದ್ದು ಕೇಳು ಅಂತ ಹೇಳ್ತಾರೆ. ಅದು ಬಿಟ್ಟು ಬೇಕಾದ್ದು ಕೇಳು, ಪಾಂಡವರನ್ನ ನಾನು ಕೊಲ್ಲಲಾರೆ ಗೆಲ್ಲಲಾರೆ, ನನಗೆ ಆ ಶಕ್ತಿನೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಇದಕ್ಕಿಂತ ಇನ್ನೇನು ಸ್ಪಷ್ಟ ಹೇಳಬೇಕು ಅವರು, ಅವ್ರ ಮುಂದೆ ನಾನು ಏನೂ ಅಲ್ಲ, ಅದಕ್ಕೆ ಮಾಡೋದನ್ನು ಮಾಡ್ತೇನೆ ಮಾಡೋದಿಲ್ಲ ಅಂತ ಹೇಳಿದ್ರಂತೆ. ಅದರಲ್ಲಿ ಈ ಪ್ರಸಂಗ ಬಂದಿದೆ. ಅಂತಹ ಭೀಷ್ಮರು ಕನ್ನಡ ಯುದ್ಧಕ್ಕೆ ಬಂದಿಲ್ಲ, ನೋಡ್ಕೊಂಡು ಕೂತಿದ್ದಾನೆ. ಮ್ಯಾಚ್ ಆಡೋದಿಲ್ಲ ಅಂದರೆ ಪೆವಿಲಿಯನ್ ಕೊಡಬಾರ್ದೇನಿಲ್ವಲ್ಲ, ಅಲ್ಲಿ ಕೂತಿದ್ದಾನೆ ನಿಂತ್ಕೊಂಡು. ಕೃಷ್ಣ ಹತ್ರ ಬರ್ತಾನೆ, ಕನ್ನಡ ಅವನು ಸುದ್ದಿ ಕೇಳಿದೆ ಹೌದಾ ಅಂತ ಕೇಳ್ತಾನೆ. ನೀನು ಭೀಷ್ಮರು ಯುದ್ಧ ಮಾಡೋರಿಗೂ ಮಾಡೋದಿಲ್ವಂತಲ್ಲ, ಹಾಗಿದ್ರೆ ಅಲ್ಲಿವರು ಸುಮ್ಮನೆ ಕೂತ್ಕೊಂಡು ಏನು ಮಾಡ್ತೀವಿ, ಬಾ ನಮ್ಮ ಕಡೆ ಬಾಂಧ ಕರಂದ. ಎಷ್ಟು ಕೃಷ್ಣನ ತಮಾಷೆ ಮಾತಾಡ್ತಾನೆ, ಇಷ್ಟಾರು ಗುಡ್ಡೆ ಕಟ್ಕೋದು, ಯಾರು ಬಿಡುವಿದ್ದಿರಲ್ಲ ಬನ್ನಿ ಪ್ರವಚನಕ್ಕೆ ಹೋಗೋದು ಅಂದರೆ, ಇಲ್ಲ ಸಿನಿಮಾಕ್ಕೆ ಹೋಗ್ತೀನಿ ಏನು ಮಾಡ್ಬೇಕು, ಅದಕ್ಕೆ ಬಿಡುವಿಲ್ದ್ರೂ ಆ ರೈಯ ಹೋಗೋದು. ಕರ್ಣ ಕೃಷ್ಣನ ಮಾತು ಕೃಷ್ಣನ ಮಾತೇನೆ, ಎಲ್ಲಿ ಕೃಷ್ಣ ಎಲ್ಲಿಯ ಕರ್ಣ. ಅದಕ್ಕೆ ಸೂರ್ಯಾಂತರ ಸೂರ್ಯ ಕರ್ಣ ಸೂರ್ಯಾಂತರ್ಗತ ಭಗವಂತ ಕೃಷ್ಣ, ಅದು ಸರ್ವಸ್ವಾಮಿ ಗಾಯತ್ರಿ ಮಂತ್ರ ಹೇಳೋದಕ್ಕೆ ತಕ್ಕ ಮನು ಅನುಸಂಧಾನಕ್ಕೆ ಬರ್ತಕ್ಕಂಥ ಭಾಗ ಅದು. ಅಲ್ಲಿಯಿಂದ ಧನುರಾಜ ಘೋಷಣೆ ಮಾಡ್ತಾನೆ, ನನ್ನ ಸೈನ್ಯದಿಂದ ಎಲ್ಲರಿಗೂ ಆಶ್ವಾಸನೆ ಕೊಡ್ತಾ ಇದ್ದೇನೆ, ಯಾರಾದರೂ ಕೂಡ ಆ ಸೈನ್ಯದಿಂದ ನನ್ನ ಕಡೆ ಬರೋದಿದ್ದರೆ ಬರಬಹುದು, ಅವ್ರು ನಾನು ಕಾಪಾಡ್ತೇನೆ ಅಂತ ಹೇಳಿದರೆ. ಎಂಥ ಘೋಷಣೆ ಧರ್ಮರಾಜನ, ಯಮಧರ್ಮನ ಅವತಾರ ಗೊತ್ತಾತ, ನನ್ನ ಕಡೆ ಬರೋದಿದ್ದರೆ ಕೊಡ್ತೇನೆ, ಯಾರು ಬೇಕಾದ್ರೂ ಬರಬಹುದು, ಅವ್ರು ಕಾಪಾಡ್ತೇನೆ, ಭರವಸೆ ಕೊಡ್ತಾನೆ, ಮತ್ತೆ ಸುಮ್ಮನೆ ಅಲ್ಲ. ತಕ್ಷಣ ಯುಯುತ್ಸು ಬಂದಂಥ ಕಡೆಯಿಂದ, ಅವನು ದುರ್ಯೋಧನನ ತಮ್ಮನೇ, ಆತರ ಗಾಂಧಾರಿಯ ಮಗನಲ್ಲ, ಧೃತರಾಷ್ಟ್ರನ ಮಗನೇ, ಗಾಂಧಾರಿಯ ಮಗನಲ್ಲ, ದುರ್ಯೋಧನ ತಮ್ಮ ಹೌದು. ಈ ದೃಷ್ಟಿಯಿಂದ ಅವನು ನಿಜವಾಗಲೂ ಗೊತ್ತ, 100 ಜನ ದುಷ್ಟರಿದ್ದಾರಲ್ಲ ಗಾಂಧಾರಿಯ ಮಕ್ಕಳು, ಅವನು ಗಾಂಧಾರಿಯ ಮಗನಲ್ಲ, ತುಂಬ ಒಳ್ಳೆಯವನು, ಅವನು ಸಾತ್ವಿಕ ಅಂದರೆ ಸಾತ್ವಿಕ. ಅವನು ಬಂದೇ ಬಿಟ್ಟಂತೆ, ತನ್ನ ರಥ ಇರ್ಕೊಂಡು ಬಂದಂತೆ. ಧರ್ಮರಾಜ ಅವನು ಕಾಪಾಡೇ ಕಾಪಾಡ್ತಾನೆ, ಯುದ್ಧದಲ್ಲಿ ಸಾಯದೆ ಉಳ್ಕೊಂಡ್ಬಿಡ್ತಾನೆ. ಕೊನೆಗೂ ಧರ್ಮ ಛಾಯಿಸ್ಕೊಡುತ್ತಂತೆ, ಇನ್ನಾದರೂ ಆದದ್ದಾದರೂ ಒಳ್ಳೆಯ ಹಾದಿ ಹಿಡಿಯೋ ಪ್ರಾಣಿ, ಈಗಾರು ಬರ್ತೀರಾ ಅಂತ ಕೇಳ್ತಾನೆ. ಲಾಸ್ಟ್ ಚಾನ್ಸ್, ಇವಸು ಉಪಯೋಗ ಮಾಡ್ಕೊ, ಅಜಾಮೇಳ ಉಪಯೋಗ ಮಾಡ್ಕೊಂಡಲ್ಲ, ಅಜಾಮೇಳ ಗಜೇಂದ್ರ ಎಲ್ಲ ಲಾಸ್ಟ್ ಚಾನ್ಸ್ ಉಪಯೋಗ ಮಾಡಿಕೊಂಡವ್ರು. ಇವತ್ತು ಕೂಡ ಧರ್ಮ ಯಾವ ಕ್ಷಣಕ್ಕೂ ನಮ್ಮನ್ನು ಕರೆಯುತ್ತದೆ. 80 ಹಣ್ಣನ್ನು ಮುದುಕ, ಅವತ್ತೆಲ್ಲೋ ಪ್ರವಚನ ಕೇಳಿದ್ರೆ ಏಕಾಶಿ ಮಾಡಬೇಕು ಅನ್ನಿಸ್ತು, ಈಗ ಮಾಡ್ಬೋದಂದ್ರೆ ಮೊದಲು ಮಾಡಾಯ, ಇದೊಂದಾದ್ರೂ ಕೌಂಟ್ ಆಗುತ್ತೆ ನೀವು ಕೊನೆ ಪಕ್ಷ. ಒಂದು 0 ಅಂತ ಆಗಲಿಲ್ವಲ್ಲ, ಏನಾದರೂ ಬರೆದಾಗಾಯ್ತಲ್ಲಪ್ಪ. ಅದೇ ನೇಹ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ, ಜನ್ಮಾಂತರ ಕಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಮೊದಲು ಮಾಡೋದಿಲ್ಲ, ಇನ್ನು ಭಾರಿ ಟೈಮ್ ಇದೆ ಅಂತೇಳಿ, ಆಮೇಲೆ ಮಾಡೋದಿಲ್ಲ, ಟೈಮ್ ಆಗೋಯ್ತು ಅಂತೇಳಿ ಬಂದು ಮಾಡೋದು ಯಾವಾಗ ಈ ಮಧ್ಯೆ. ಅದಕ್ಕೆ ಧರ್ಮರಾಜ ಕೊಟ್ಟ ಚಾನ್ಸನ್ನು ಯೋಚಿಸಿ ಉಪಯೋಗ ಮಾಡ್ಕೊಂಡು ಮುಂದೆ ಅವನೇ ರಾಜನಾಗ್ತಾನೆ ಗೊತ್ತಾ. ಪಾಂಡ ಕೌರವರ ಕಡೆಯಿಂದ ರಾಜನಾದ್ರೆ ಅವನೊಬ್ಬನೇನೆ. ಧರ್ಮವನ್ನು ಹಿಡಿದ್ರೆ ಧರ್ಮೋ ರಕ್ಷತಿ ರಕ್ಷಿತ, ಉಳ್ಕೊಂಡ ಪುಣ್ಯಾತ್ಮ. ಯುದ್ಧ ಶುರುವಾಗ್ತಾ ಇದೆ, ಆ ಕ್ಷಣಕ್ಕೆ ಮೊದಲ ಹೆಜ್ಜೆ ಇಟ್ಟವರು ಯಾರು ಗೊತ್ತಾ, ಭೀಮಸೇನ ಅಂತ ಹೇಳಿದ. ನದನ್ ಮೃಕೋದರೋ ಅಭ್ಯಯಾತ್, ಗೀತೆ ಕೇಳಿದ ಅರ್ಜುನ, ಅರೆ ಹೆಜ್ಜೆ ಇಟ್ಟಿದ್ದು ಅರ್ಜುನ ಅಲ್ಲ, ಭೀಮಸೇನ ಮೊದಲು ಹೆಜ್ಜೆ ಇಟ್ಟಿತ್ತು. ಮುಂದೆ ಯುದ್ಧ ಶುರುವಾಗ್ತಾ ಶುರುವಾಗ್ತಾ ಅವತ್ತಿನ ದಿವಸ ಭಾರಿ ಭಯಂಕರ ಯುದ್ಧ ನಡೀತಾ ಇದೆ. ಭೀಮಸೇನ ದೇವರು ಜೋರಾಗಿ ಯುದ್ಧ ಮಾಡೋದಿಲ್ಲ, ಅವತ್ತು ಧರ್ಮ ತೋರಿಸಿದ್ರು. ಕ್ಷಿಪ್ರಂ ನೈವ ಪ್ರಹರ್ತವ್ಯಂ ಪ್ರಹರ್ತ್ವಸ್ವತಿ ಬಂಧುಷು, ಬಂಧುಗಳು ಹೊಡಿಬೇಕಾದರೆ ತಷ್ಟ ಜೋರ ಹೊಡಿಬಾರದು ಅಂತೇಳಿ, ಮುಂದೆ ಹೊಡೆಯೋದಿದ್ದೇ ಇದೆ. ಆದಷ್ಟು ಕೂಡ ಆದ್ಯದಲ್ಲಿ ಸಾಮ ದಾನ ಭೇದ ದಂಡ ಸಾಮೋಪಾಯದ ನಡೀಬೇಕಂತೆ ಮೆಲ್ಲ ಯುದ್ಧ ಮಾಡ್ತಾರೆ. ಅರ್ಜುನ ಮಾತ್ರ ಮೆಲ್ಲಗೆ ಯುದ್ಧ ಮಾಡ್ತಾರೆ. ಆ ಯುದ್ಧ ದ್ವಂದ್ವ ಯುದ್ಧ ನಡೀತಾ ಅವತ್ತನೇ ದಿವಸ. ಮೊದಲ ಬಲಿಯಾಗಿ ಯಾರಿಗೆ ಗೊತ್ತಾಗಿದ್ದು, ಶಲ್ಯರಾಜ ಉತ್ತರ ಕುಮಾರನ ಕೊಂದು ಬಿಡ್ತಾನೆ. ಫಸ್ಟ್ ಡೇ ಆಗಿತ್ತು, ಫಸ್ಟ್ ವಿಕೆಟ್ ಹೋಗಿದ್ದು ಉತ್ತರ ಕುಮಾರನ. ಆತ ಅಷ್ಟು ಪಾಪ, ಇಲ್ಲಿ ಧೈರ್ಯದಿಂದ ಬರ್ತಾನೆ ಯುದ್ಧಕ್ಕೆ, ಪಾಪ ಹೊರಟೋಗಿಬಿಡ್ತಾನೆ ಆತ. ಅವತ್ತು ರಾತ್ರಿ ಮೀಟಿಂಗ್ ಮಾಡ್ತಾನೆ ಧರ್ಮರಾಜ, ಕೃಷ್ಣ ನಾನು ಯುದ್ಧ ಹಮ್ಮಿಕೊಂಡಿದ್ದು ಭಾರಿ ತಪ್ಪಾಯಿತು ಅಂತ ಕಾಣಿಸುತ್ತೆ ಅಂತ ಹೇಳ್ತಾನೆ ಧರ್ಮರಾಜ. ನೀನು ಅರ್ಜುನ ನಂಬ್ಕೊಂಡು ಯುದ್ಧ ಶುರು ಮಾಡಿಬಿಟ್ಟೆ, ಇವತ್ತು ಯುದ್ಧನ ನೋಡ್ತಾ ಇದ್ದೇನೆ, ಅರ್ಜುನ ಯುದ್ಧಕ್ಕೆ ಬಂದಿದ್ದಾನ ನೋಡಕ್ಕೆ ಬಂದಿದ್ದಾನ ಸಮಸ್ಯೆ ಬರ್ತಾ ಇದೆ ಅಂತ ಹೇಳ್ತಾನೆ. ಅರ್ಜುನ ಸರಿಯಾಗಿ ಉದ್ಧಾರ ಮಾಡಿಲ್ಲ ಅವತ್ತಿನ ದಿವಸ, ನಮ್ಮವರೆಲ್ಲ ಸೋತು ಬರ್ತಿದ್ರೆ ಅರ್ಜುನ್ ನೋಡ್ಕೊತ ಕೂತಿದ್ದಾನೆ. ನನಗೇನು ಆಸೆ ಉಳ್ಕೊಂಡಿಲ್ಲ, ನನಗೊಂದೇ ಸಂತೋಷ, ಭೀಮಸೇನ ಮಾತ್ರ ಸರಿಯಾಗಿ ಯುದ್ಧ ಮಾಡಿದ್ದು, ಇವರು ಯಾರು ಸರಿಯಾಗಿ ಯುದ್ಧ ಮಾಡಲಿಲ್ಲ, ನಾನು ಭಾರಿ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿದ್ರೆ, ಅರ್ಜುನ್ ನಂಬ್ಕೋಬಾರ್ದಾಗಿತ್ತು ಅಂತ ಹೇಳ್ತಾನೆ. ಕೃಷ್ಣ ಆಗ ಒಳ್ಳೆ ತಮಾಷೆ ಮಾತಾಡ್ತಾನೆ, ಧರ್ಮರಾಜ ಬೇಜಾರು ಮಾಡ್ಕೋಬೇಡ ನೀನೀಗ, ನಾನು ಶಪಥ ಮಾಡಿದ್ದೇನೆ ಶತ್ರ ಹಿಡಿಯೋದಿಲ್ಲ ಅಂತೇಳಿ, ಅದು ಬಿಟ್ಟುಬಿಡ್ತೇನೆ, ನಾನೇ ಯುದ್ಧ ಮಾಡೋ ನಾಳೆ ಅಂತ ಕೇಳಿದ್ದೆ ಅಂತ ಕೃಷ್ಣ. ನನ್ನ ಭಕ್ತರಿಗೋಸ್ಕರ ಏನು ಬೇಕಾದ್ರೂ ಭಗವಂತ ಮಾಡ್ತಾನೆ, ಏನಾದ್ರು ಬೇಕೊಳ್ಳಿ ಜನಗಳು, ನಿನ್ನನ್ನು ಕೈ ಬಿಡೋದಿಲ್ಲ ಅಂತ ಹೇಳಿದ್ರೆ ಧರ್ಮೋ ರಕ್ಷತಿ ರಕ್ಷಿತ ಯಥೋ ಧರ್ಮ ತತಃ ಕೃಷ್ಣ ಯತಃ ಕೃಷ್ಣ ತಥೋ ಜಯ. ಆಗ ಧರ್ಮರಾಜ ಹೇಳ್ತಾರೆ, ಕೃಷ್ಣ ದಯವಿಟ್ಟು ಆ ಕೆಲಸ ಮಾಡಬೇಡ, ನಮ್ಮ ಎಲ್ಲದಕ್ಕಿಂತ ನಿನ್ನ ಪ್ರತಿಜ್ಞೆ ದೊಡ್ಡದು, ನಿನ್ನ ಸಂಕಲ್ಪಕ್ಕೆ ಭಂಗ ಬರಬಾರದು, ಕ್ಷಮಿಸು ಅಂತ ಹೇಳಿದ ತಕ್ಷಣ ರಚನೆ ಮಾತಾಡಿದ್ರೆ ಸುಮ್ಮನೆ ಎದ್ದು ಬಿಡ್ತಾನೆ. ಮರುಸು ಯುದ್ಧ ನಡೀತಾ ಇದೆ, ಭಾರಿ ಜೋರು ಯುದ್ಧ ನಡೀತಾ ಇದೆ. ಒಂದು ಸತಿ ಭೀಷ್ಮರು ಏನು ಮಾಡಿದ್ರಂತೆ, 25,000 ಪಾಂಡವರ ಸೈನಿಕರನ್ನು ಕೊಂದರಂತೆ ಒಂದೇ ಸತಿ 25,000 ಜನಗಳನ್ನು. ಅರ್ಜುನ ಚಪ್ಪಾಳೆ ಹಾಕಿಬಿಟ್ಟಂತೆ, ಫಲೇ ತಾತ ಫಲೇ ತಾತ ಅಂತ. ನೋಡಿ ಏನು ಮಾಡಬೇಕು ಈ ಸಮಯದಲ್ಲಿ, ಅವ್ರು ಹೊಡೆದ್ರೆ ನಮ್ಮವ್ರು ಹೊಡೆದ ಅವ್ರು ಹೊಡೆದ್ರೆ ಸುಮ್ಮನೆ ಕೂತಿರ್ತಾರೆ, ಸಿಕ್ಸರ್ ಹೊಡೆದ್ರೆ ಸುಮ್ಮನೆ ಕೂತಿರ್ತಾರೆ ನಮ್ಮವರು. ಇವ್ರು ಒಂದು ಹೊಡೆದ್ರೆ ಅವ್ರು ಚಪ್ಪಾಳೆ ಹಾಕಿರ್ತಾರೆ. ಪಾಪ ಉಲ್ಟಾ ಬರ್ತಾಯ್ತಲ್ಲಿದ್ದು ಭೀಷ್ಮರು ಯುದ್ಧ ಮಾಡಿದಾಗ ಅರ್ಜುನ ಚಪ್ಪಾಳೆಕರೆ ಏನು ಮಾಡಬೇಕೀಗ. ಆಗ ಕೃಷ್ಣ ನೋಡ್ತಾ ಇದ್ದಾನಂತೆ, ಕೃಷ್ಣ ಯುದ್ಧ ಮಾಡ್ತಾ ಮಾಡ್ತಾ ಅರ್ಜುನ ಸಂತೋಷ ಪಡ್ತಿದ್ದಾನೆ, ಭೀಷ್ಮರು 10 ತಗೋತಾರೆ, ಕೃಷ್ಣ ಹಣೆ ಹೊಡೆದು ಬಿಟ್ಟಂತೆ ಜೋರಾಗಿ. ಕೃಷ್ಣ ನೋಡ್ತಾನೆ ಸರಕ್ಕನ ತನ್ನ ಉತ್ತರಿಯ ತೆಗೆದುಹಾಕಿದ್ದಂತೆ, ಕೃಷ್ಣ ಎದ್ದು ನಿಂತು ಕೈ ಹೀಗಂದನಂತೆ, ಸುದರ್ಶನ ಚಕ್ರ ಬಂತಂತೆ ತಕ್ಷಣನಲ್ಲಿ, ಚಕ್ರ ಹೀಗಂತಷ್ಟು ಚಕ್ರ ಬಂದಿದೆ ಮನೆಯಿಂದ ತಂದಿದ್ದಲ್ಲ ಕೃಷ್ಣ. ಯಾವಾಗಲೂ ಶಂಖಚಕ್ರ ಕದಾ ಪದ್ಮಧರಾಶ್ಚಿಂತ್ಯ ಹರೇರ್ಭುಜಾ ವೀರವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿ ನೋ ನಿಶಂ. ಕೃಷ್ಣಸ್ತು ಭಗವಾನ್ ಸ್ವಯಂ. ಕೆಳಗೆ ಹಾರ್ತಾನೆ ಕೃಷ್ಣ, ಸರಸರಸರ ಹೋಗ್ತಿದ್ದಾನೆ ಭೀಷ್ಮರ ಕಡೆಗೆ. ಭೀಷ್ಮರು ನೋಡಿದ್ರಂತೆ ಬಿಲ್ಲು ಬಾಳೆ ಕೆಳಗಿಟ್ಬಿಡ್ತಾರೆ, ರಥ ಕೈ ಮುಗೊಂಡು ಕೂತ್ಬಿಡ್ತಾರೆ. ಪ್ರಸೀದ ದೇವೇಶ ಜಗನ್ನಿವಾಸ ಸ್ತೋತ್ರ ಶುರು ಮಾಡಿದ್ದಾರೆ ಭೀಷ್ಮರು. ಅರ್ಜುನ ನೋಡ್ದ ತಲೆ ಕೆಟ್ಟೋದಾಗೈತೆ, ಓಡಿ ಬರ್ತಿದ್ದಾನೆ ಅರ್ಜುನ, ಕೃಷ್ಣನ ಕಾಲು ಹಿಡ್ಕೊತಿದ್ದಾನೆ, ಕೃಷ್ಣ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಆಯುವ, ಕೃಷ್ಣನ ಮುಂದೆ ಯಾರು ಲೆಕ್ಕ. ಅರ್ಜುನ ದರಬಾರ ಎಳ್ಕೊಂಡು ಹೋಗ್ತಾ ಇದ್ದಾರಂತೆ, ಗಟ್ಟ ಕಾಲು ಹಿಡ್ಕೋತಾನೆ ಅರ್ಜುನ. ಕೃಷ್ಣ ದಯವಿಟ್ಟು ಇದ್ರ ವಿಷಯ ನನಗೆ ಅರ್ಥ ಆಯಿತು, ನಾನು ತಪ್ಪು ಮಾಡಿದ್ದೇನೆ, ನಾನು ಯುದ್ಧ ಮಾಡ್ತೇನೆ, ಸರಿಯಾಗಿ ಯುದ್ಧ ಮಾಡ್ತೇನೆ, ದಯವಿಟ್ಟು ನೀನು ಶಸ್ತ್ರ ಹಿಡಿಬೇಡ ಅಂತ ಹೇಳಿದ. ನಾನು ಯುದ್ಧ ಮಾಡಿಲ್ಲ ಅಂತಾನೆ ಯುದ್ಧ ಮಾಡ್ತಿರೋದನ್ನ, ಈಗ ನಾನು ಆಣೆ ಮಾಡಿ ಹೇಳ್ತಾ ಇದ್ದೇನೆ. ಕೃಷ್ಣ ಬಿಡೋದಿಲ್ಲ, ಅಭಿಮನ್ಯು ಮೇಲೆ ಆಣೆ ಅಂತ ಹೇಳಿದ್ದು ನಾನು. ಆಗ ಕೃಷ್ಣ ನಿಂತ್ಕೊಂಡ, ಅರ್ಜುನಿಗೆ ಇಷ್ಟು ಗೀತೆ ಕೇಳಿದ್ರು ಕೂಡ ಇನ್ನೂ ಪೂರ್ತಿ ಬಂದಿದ್ದು ಕೃಷ್ಣ ಪ್ರಾಕ್ಟಿಕಲಿ ತೋರಿಸಿದಾಗ, ಥೀರಿ ಈಗ ಪ್ರಾಕ್ಟಿಕಲ್ ಆಯ್ತು. ಈಗ ಕೃಷ್ಣ ಯಾತಕ್ಕೆ ಹಾಗೆ ಮಾಡ್ದ ಅಂತ ಹೇಳಿ ಎರಡು ಕಾರಣಕ್ಕೆ ಮಾಡ್ದ. ಒಂದು ಕಾರಣ, ಭೀಷ್ಮರ ಪ್ರತಿಜ್ಞೆ ಸತ್ಯ ಮಾಡಬೇಕು, ಭೀಷ್ಮರ ಪ್ರತಿಜ್ಞೆ ಸತ್ಯ ಮಾಡಬೇಕು. ಒಂದು ಅರ್ಜುನಿಗೆ ಬುದ್ಧಿ ಕಲಿಸ್ಬೇಕು. ಒಂದು ಯಾವಾಗಲೂ ಸಣ್ಣವರಿಗೆ ಬುದ್ಧಿ ಕಲಿಸ್ಬೇಕು, ಏನು ಮಾಡಬೇಕು ಅಂತ ಕೊನೆ ಮಟ್ಟದಲ್ಲಿ, ನೀವು ಕೆಲಸ ಮಾಡ್ತೀರೋ ಇಲ್ವೋ ನಾನು ಮಾಡ್ತೇನೆ ಅಂತ ಹೇಳಬೇಕಂತೆ. ಆವಾಗ ಸಣ್ಣವ್ರು ಮಾಡ್ತಾರಂತೆ, ಒಳ್ಳೆಯವರಾದರೆ. ಇಲ್ಲೋ ಅವ್ರು ಹೇಗೂ ಮಾಡ್ತಾರಲ್ಲ ಬಿಡು, ಹಾಗೂ ಕೂತ್ಬಿಡಬೇಕೆ ನಮ್ಮ ಜನಗಳು. ನಮ್ಮ ಜನ ಭಾರಿ ಬುದ್ಧಿವಂತರಾದ್ದರಿಂದ ಆ ಬಗ್ಗೆ ತಲೆ ಕೆಡಿಸಿಕೊಳ್ಳೋಕೆ ಹೋಗದಿ. ಅರ್ಜುನಿಗೆ ಅರ್ಥ ಆಯಿತು, ಬುದ್ಧಿವಂತ ಶುರು ಮಾಡ್ದ ಇದ್ದ, ನಾವು ಚೆನ್ನಾಗಿ ಯುದ್ಧ ಮಾಡ್ತಾನೆ. ಅವತ್ತಿನಿಂದ ಪಾಂಡವರ ಕಡೆ ಸೋಲಿನ ಹೆಸರೇ ಇಲ್ಲ, ಮುಂದಕ್ಕೆ ಹೋಗ್ತಾ ಇದ್ದಾರೆ. ದೇವರಗಾರ ಕಡಿತಾ ಇದೆ, ಕಡಿತಾ ಇದೆ, ಕಡಿತಾ ಇದೆ. ಆ ಸಮಯದಲ್ಲಿ ಎಷ್ಟು ಪರಾಕೊಂಡನೆ ಮಾಡ್ತಾರೋ, ದುರ್ಯೋಧನ ಹತ್ರ 10 ದಿವಸ ಯುದ್ಧ ಮಾಡ್ತಾರೆ, ಜಲವಿನ ಸುಳಿವು ಹತ್ರ ಬರಲಿಲ್ಲ. ದುರ್ಯೋಧನ ಒಂದು ದಿವಸ ಭಾರಿ ಪೆಟ್ಟು ತಿಂತಾನೆ. ಒಂದು ಅವತ್ತಿನ ಯುದ್ಧದೊಳಗೆ ಭೀಮಸೇನ ಮೇಲೆ ಯುದ್ಧ ನಡೀತಾ ಇದೆ. ಘಟೋತ್ಕಜ ಭೀಮಸೆ ಆ ಕಡೆಗಿದ್ದಾರೆ. ಒಂದು ಹಂತದಲ್ಲಿ ದುರ್ಯೋಧನ ಎಲ್ಲರೂ ಸೇರಿ ಘಟೋತ್ಕಜನ ಅಟ್ಯಾಕ್ ಮಾಡ್ತಾರೆ. ಒಂದು ಸ್ಟೇಜ್ ಘಟೋತ್ಕಜನನ್ನು ಅಟ್ಯಾಕ್ ಮಾಡಿದ ತಕ್ಷಣ ಯಾರು ಸಹಾಯ ಘಟದ ಇಲ್ಲದ್ದೇ ಆಗಿಬಿಡುತ್ತೆ. ಅದಾಗ ರಥ ಗಿತ್ತಲೆ ಪುಡಿಯಾಗುತ್ತೆ ಘಟೋತ್ಕಜನ. ಆ ಸಮಯ ರಕ್ಷಣೆ ಮಾಡಬೇಕು ಅಂತ ಹೇಳಿ ಭೀಮಸೇನರಲ್ಲಿಗೆ ಬರ್ತಾರೆ. ಬಂದ ತಕ್ಷಣ ಘಟೋತ್ಕಜನ ಭಾರಿ ಸ್ಫೂರ್ತಿ ಬರುತ್ತೆ. ಭೀಮಸೇನ ಬಂದ ತಕ್ಷಣ ಇವರೆಲ್ಲ ಏನು ಮಾಡ್ತಾರೆ, ಎಲ್ಲರೂ ಒಟ್ಟಾಗಿಬಿಡ್ತಾರೆ. ಭೀಷ್ಮರು, ದ್ರೋಣರು, ಎಲ್ಲ ಕರ್ಣ ಬಿಟ್ಟು ಇದ್ದ ಅಲ್ಲೆಲ್ಲ ಆತ ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ ಅಟ್ಯಾಕ್ ಮಾಡಲಿಕ್ಕೆ ಅಂತ ಬರ್ತಾರೆ. ಮಹಾಭಾರತ ವರ್ಣನೆ ಮಾಡ್ತಾರಾಗ ಎಲ್ಲರೂ ಬಂದಿದ್ದು ನೋಡಿದ ತಕ್ಷಣ ಭೀಮಸೇನ ಮಾಡಿದ್ರಂತೆ, ರಥದಿಂದ ಕೆಳಗಿಳಿದ್ರಂತೆ. ಫಸ್ಟ್ ಹುಡುದವರಾಗಿದ್ದರೆ ಓಡಲಿಕ್ಕೆ ಅಂತ ಅರ್ಥ, ಓಡೋಗ್ಲಿಕ್ಕೆ ಅಂತೇಳಿ ಅವ್ರು ಕೆಳಗಿಳಿದ್ರಂತೆ, ಗದ ಹಿಡ್ಕೊಟ್ರಂತೆ. ಈ ಕಡೆ ಬರ್ತಿದ್ದೆ ಮುಂದಕ್ಕೆ ಬರಲಿ ಶುರು ಮಾಡಿದ್ರಂತೆ. ಆ ಇಂಪ್ಯಾಕ್ಟ್ ನೋಡ್ತಾರೆ ಭೀಮಸೇನನ್ನು, ನೋಡಿದ ತಕ್ಷಣ ಎಲ್ಲರೂ ಓಡೋಗ್ಬಿಡ್ತಾರೆ. ಭೀಮಸೇನ ಎಲ್ಲ ಯಾರೂ ಇಲ್ಲ ಅದರೊಳಗೆ. ಕೃಷ್ಣ ನಿನ್ನೆ ಹೇಳಿದ ಮಾತು ನೆನಪಿರಬೇಕು, ದುರ್ಯೋಧನ ನೆನಪಿರಲಿ, ಇವರೆಲ್ಲ ಇದ್ದಾರೆ ಅಂತ ಹೇಳಿದ್ದೀಯಲ್ಲ. ನಹೀಮೇ ಸರ್ವರಾಜಾನಃ ಪರ್ಯಾಪ್ತಃ ಸಹಿತಾಸ್ತ್ವಯ ಕೃದ್ಧಸ್ಯ ಭೀಮಸೇನಸ್ಯ ಪ್ರೇಕ್ಷಿತು ಮುಖವಾಹವೇ. ಭೀಮಸೇನ ಮುಖ ನೋಡೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ನಲ್ಲ, ಪ್ರಾಕ್ಟಿಕಲಿ ನಡೆದೋಯ್ತು, ಎಲ್ಲ ಓಡ್ತಾ ಇದ್ದಾರೆ ಆ ಕಡೆಗೆ. ಭೀಮಸೇನ ಮತ್ತೆ ಹತ್ತು ಕೂತ್ಬಿಟ್ನಂತೆ. ಭೀಮಸೇನ ಸುಲು ಫುಲ್ ಸ್ವಿಂಗಲ್ಲಿ ಬರೋದು ಅಂದರೆ ಬರಿ ಕೈಗೆ ಬಂದರೆ ಅಂತ ಅರ್ಥ. ಉಳಿದವರು ಫುಲ್ ಸ್ವಿಂಗ್ ಅಂದರೆ ಛತ್ರಾಸ್ತ್ರ ಹಿಡ್ಕೋಬೇಕು. ಭೀಮಸೇನ ಫುಲ್ ಸ್ವಿಂಗಲ್ಲಿ ಬರೋ ಬರಿ ಕೈ ಬಂದಂದರೆ ಯಾರೂ ಬೀಟ್ ಮಾಡೋಕ್ಕಾಗೋದಿಲ್ಲ, ಅಂದರೆ ಅಷ್ಟು ಸಾಮರ್ಥ್ಯದ ಎಕ್ಸಿಬಿಟ್ ಮಾಡ್ತಾರೆ ಅಂತ ಅರ್ಥ. ಎಲ್ಲ ಓಡೋಗಿಬಿಡ್ತಾರೆ, ಅಶ್ವತ್ಥ ಅವ್ರು ಬರ್ತಾರೆ, ಸೋತು ಹೋಗ್ತಾರೆ. ಆಗ ಕಾಡಿಂಗರು ಅಂತ ಒರಿಸ್ಸಾದಲ್ಲಿ ಶಿವಜ್ಜರನ ಜೊತೆಗೆ ಯುದ್ಧ ಮಾಡಿ ಭೀಮಸೇನ ಹಿಂದಿನಿಂದ ಯಾವುದು ಮರ್ತಿರಬಾರ್ದು, ಅವ ನೆನಪಿರುತ್ತೆ. ಶಿವಜ್ಜರನ ಮಗಳನ್ನು ದುರ್ಯೋಧನ ಎಳ್ಕೊಂಡು ಹೋದಾಗ ಭೀಮಸೇನರು ಬಿಡಿಸಿರ್ತಾರಲ್ಲ, ಶಿವಜ್ಜನ ಕೊಂದಿರ್ತಾರೆ. ಅವ್ರ ಮಕ್ಕಳೆಲ್ಲ ಭೀಮಸೇನ ಸೇಡು ತೀರಿಸ್ಕೊಳಕ್ಕೆ ಬಂದಿರ್ತಾರೆ. ಭೀಮಸೇನ ಅವರೆಲ್ಲ ಕೊಂದ್ಕೊಂದು ಹಾಕ್ತಾ ಇದ್ದಾರೆ, ಕೊಡೋದು ಭಾರಿ ಒಡೆಯನೆ ಮಾಡ್ತಾರೆ. ಮಹಾಭಾರತದಲ್ಲಿ ಒಬ್ಬರು ಹೀಗಂದ್ರೆ ಸಾಯ್ತಿದ್ದಾರಂತೆ, ಒಬ್ಬರು ಕಾಲಿನ ಸಾಯ್ತಿದ್ದಾರಂತೆ, ಒಬ್ರು ಹೀಗೆ ಹೊಡೆದು ಸಾಯಿಸ್ತಿದ್ದಾರೆ. ವೆರೈಟಿಗಳು ಭೀಮಸೇನ ಮಾಡಿಕೊಳ್ಳೋ ವೆರೈಟಿಗಳು. ಒಂದು ಅಧ್ಯಾಯ ಪೂರ್ತಿ ಒಡೆಯನ್ ಮಾಡ್ತಾರೆ ಭೀಮನ ಪರಾಕ್ರಮವನ್ನು. ಮುಂದೆ ಹೋಗ್ತಾ ಹೋಗ್ತಾ ಇದ್ದ ಒಂದು ಘಟ್ಟದಲ್ಲಿ ದುರ್ಯೋಧನ ನೋಡ್ತಾನೆ, ಅವನ ಎದುರಿಗೇನೆ ಭೀಮಸೇನ ದೇವರು 25 ಅವರು ತಂಬಂದ್ರಕ್ಕೆ ಒಂದು ಹಾಕಿಬಿಡ್ತಾರೆ. ಅವತ್ತು 25 ತಂಬಂದ್ರು ಒಂದು ಸರ್ತಿ ಅವ್ರು ಸಿಕ್ಸರ್ ಅಲ್ಲ ಅದು 25 ಒಂದು ನೋಡ್ಲೋಡುತ್ತೆ ಹೋಗಿಬಿಟ್ರಂತೆ. ಭೀಷ್ಮರ ಹತ್ರ ಹೋಗ್ತಾನೆ, ತಾತ ನೋಡಿದ್ರೆ ಹ್ಯಾಕೆ ಕೊಂದುಬಿಟ್ಟ ಭೀಮಸೇನ ತಂಬಂದಿರ ಅಂತ ಕೇಳಿದರೆ ಇಲ್ಲಿ ಬಾ ಅಂತ ಕರೀತಾರೆ. 25 ಕೊಂದಿದ್ದಾನೆ ಹೌದಲ್ಲೋ, ಇದು 75 ಹಾಗೆ ಹೋಗ್ತಾರೆ ಅಂತ ಹೇಳಿದರು. ಅರ್ಥ ಆಯ್ತಾ? 25 ಪ್ಲಸ್ 75 ಹಾಗೆ ಹೋಗ್ತಾರೆ, ಭೀಮನ ಮುಂದೆ ಯಾರು ಇರೋದಿಲ್ಲ ಅಂತ ಹೇಳಿದ್ರಂತೆ ಪಾಪ. ಆ ಹೊತ್ತಿಗೆ ಭಗದತ್ತನಿಗೂ ಘಟೋತ್ಕಜನು ಭಾರಿ ಯುದ್ಧ ಆಗುತ್ತೆ. ಭಗದತ್ತ ಸೋತು ಬಿಡ್ತಾನೆ. ಘಟೋತ್ಕಜನ ಮೇಲೆ ದುರ್ಯೋಧನ ಯುದ್ಧಕ್ಕೆ ಹೋಗ್ತಾನೆ. ದುರ್ಯೋಧನ ಭಾರಿ ಜೋರಾಗಿ ಯುದ್ಧ ಮಾಡಿಬಿಟ್ಟು ಸಿಕ್ಕಾಬಿಟ್ಟು ಹೊಡೆದು ಬಿಡ್ತಾನೆ ದುರ್ಯೋಧನನನ್ನು. ದುರ್ಯೋಧನ ಓಡ್ಕೋತಾ ಬರ್ತಾನೆ ಭೀಷ್ಮರ ಹತ್ರ. ತಾತ ತಾತ ನೋಡಿ ಎಷ್ಟು ಪೆಟ್ಟು ಬಿದ್ದೆ ನನಗೆ ಅಂತ ಹೇಳ್ತಾನೆ. ಇಲ್ಲಿ ಏನು ಮಾಡಲಿ ನಾನು ಅಂತ ಕೇಳ್ತಾನೆ. ಇಲ್ಲಿ ಬಾ ಅಂತ ಕರೀತಾನೆ. ಬರ್ತಾರೆ, ನಾನು ಮಾತು ಕೇಳ್ತೀಯಾ ಕೇಳ್ತೇನೆ, ಆಮೇಲೆ ಯುದ್ಧಕ್ಕೆ ಹೋಗಬೇಡ ಅಂದ್ಬಿಟ್ರು. ಮುಗಿತಾನೆ ಕತೆ ಇದು, ಪರೀಕ್ಷೆ ಹಾಗೆ ಮಾಡಬೇಡ, ಡ್ರಾಪ್ ತಗೋ ಅಂತ ಹೇಳಿದಾಗ ಆಯ್ತು ಅಷ್ಟೇ. ಅವ್ರು ಭೀಷ್ಮರು ತಮಾಷೆ ಮಾಡಿದ್ರೆ ಯುದ್ಧ ಮಾಡ್ತಾರೆ, ಅವ್ರಿಗೆ ಗೊತ್ತಿರ ದೇವರಾಣಿ ಗೆಲ್ಲೋದಿಲ್ಲ ಅಂತ ಗೊತ್ತವ್ರಿ. ವೀಕ್ ಪಾಯಿಂಟ್, ಒಬ್ಬ ಲಾಯರ್ ವಾದ ಮಾಡ್ತಾನೆ ಇರ್ತಾರೆ, ಪಾರ್ಟಿ ಗೆಲ್ಲೋದಿಲ್ಲ ಅಂತ ಗೊತ್ತಿರುತ್ತೆ ಅವರಿಗೆ. ಆ ಟೈಪ್ ಭೀಷ್ಮರ ಯುದ್ಧ ಆ ರೀತಿ ಮಾಡ್ತಾ ಮಾಡ್ತಾ ಅನೇಕ ಹಂತ ನಡೀತಿದ್ದ ಕಾಲಕ್ಕೆ ಒಂದು ದಿವಸ ಬರ್ತಾರೆ ದುರ್ಯೋಧನ. ಭಾರಿ ರೂಮಾಗಿರುತ್ತೆ ಅವನಿಗೆ, ಮೈಯೆಲ್ಲ ಗಾಯ. ತಾತ ದಿವಸ ಒಂದು ಸಾಯಂಕಾಲ ಒಂದು ರೌಂಡ್ ಬೈದು ಹೋಗ್ತಿರ್ತಾನೆ ಅಷ್ಟೇ, ನೀವು ಚೆನ್ನಾಗಿ ಯುದ್ಧ ಮಾಡೋದಿಲ್ಲ ಹಾಗೆ ಹೀಗೆ ಏನೋ ಬೈತಿರ್ತಾನೆ. ಅವತ್ತು ಬೈತಾನೆ, ಒಂದು ಮಾತು ಕೇಳ್ತಾನೆ, ತಾತ ನಾವು ದಿವಸ ಸೋತೇವಲ್ಲ ಯಾತಕ್ಕೆ ಅಂತ ಕೇಳ್ತಾರೆ. ಭೀಷ್ಮರು ಹೇಳ್ತಾರೆ, ಯಾತಕ್ಕೆ ಗೊತ್ತಾ, ಕತೆ ಹೇಳ್ತೇನೆ ಕೇಳು ಅಂತೇಳಿ ದೇವದೈತ್ಯರ ಕತೆ ಹೇಳ್ತಾರೆ. ದೇವದೈತ್ಯರೆಲ್ಲ ಒಂದು ಸಲ ಯುದ್ಧ ಮಾಡೋದಕ್ಕೆ ಸಂಕಲ್ಪ ಮಾಡಿದ್ದಾರೆ. ಆ ಸಮಯಕ್ಕೆ ದೈತ್ಯರು ಸೋತು ಬಿಟ್ಟಿದ್ದಾರೆ. ದೈತ್ಯರೆಲ್ಲ ಸೋತವರು ಭೂಮಿಯಲ್ಲಿ ಹುಟ್ಟಿ ಬರ್ತಾ ಇದ್ದಾರೆ. ದೇವತೆಗಳೆಲ್ಲ ನಾರಾಯಣನ ಧ್ಯಾನ ಮಾಡ್ತಾ ಇದ್ದಾರೆ. ನಾರಾಯಣನ ಸಹಾಯ ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದಾನೆ. ಅದಕ್ಕೋಸ್ಕರನೇ ನೀವೆಲ್ಲ ಯಾರು ಗೊತ್ತಾ ದುರ್ಯೋಧನ, ನೀವೆಲ್ಲ ದೈತ್ಯರು ಅಂತ ಹೇಳಿ ದಯಟ್ಟೆ, ನೀವೆಲ್ಲ ದೈತ್ಯರು, ನೀವು ಪಾಂಡವರು ದೇವತೆಗಳು, ಕೃಷ್ಣ ಅವರಿಗೆ ಸಹಾಯ ಮಾಡ್ತಾ ಇದ್ದಾನೆ, ಅದಕ್ಕೆ ನೀವು ಸೋಲ್ತಿದ್ದೀರಿ ಗೊತ್ತಾ ಅಂಥೇಳಿ ವಿಶ್ವೋಪಾಖ್ಯಾನ ಅಂತ ಹೇಳ್ತಾರೆ. ಎಲ್ಲ ಪ್ರತಿಯಲ್ಲೂ ಸಿಗುತ್ತೆ ಮಹಾಭಾರತದಲ್ಲಿ ವಿಶ್ವೋಪಾಖ್ಯಾನ ಅಂತ ಕರೀತಾರೆ. ವಿಶ್ವ ಅಂದರೆ ಭಗವಂತನ ನಾರಾಯಣ, ವಿಶ್ವಂ ವಿಷ್ಣುರ್ವ ಷಟ್ಕಾರ, ಅದಕ್ಕೆ ಸೋಲ್ತಿದ್ದೀರಿ ಅಂತ ಹೇಳಿದ ತಕ್ಷಣ ದುರ್ಯೋಧನನಿಗೆ ಭಾರಿ ಸಂಕಟ ಆಗಿದೆ. ಕೃಷ್ಣ ಯಾರು ಗೊತ್ತೇನಯ್ಯ, ಸಾಕ್ಷಾತ್ ಭಗವಂತ ಅಂತ ಹೇಳಿದರು. ಆ ಕ್ಷಣಕ್ಕೆ ಹೌದಾ ಕೃಷ್ಣ ಅಷ್ಟು ದೊಡ್ಡವನ, ಅವನಿಗೊಂದು ನಮಸ್ಕಾರ ಅಂತ ಹೋಗಿಬಿಟ್ಟನಂತೆ ಆಚಾರ್ಯ. ದಂಭ ಬುದ್ಧೈವ, ದಂಭಿಕನಾಗಿ ನಮಸ್ಕಾರ ಮಾಡಿದ್ದೆ ಹೊರತು ಭಕ್ತಿಯಿಂದ ಮಾಡಲಿಲ್ಲ ಅವನು. ಆಗ ದ್ರೋಣ ಭೀಷ್ಮರು ಕರೀತಾನೆ, ಆದರೆ ಬಂದಿದ್ದು ಸುಮ್ಮನೆ ಹೋಗೋಣ ಬಾ ಅಂತ ಕರೆದು ಅವ್ನು ಗಾಯ ಆಗಿತ್ತಲ್ಲ ಒಂದು ಸರ್ತಿ ಎಲ್ಲ ಔಷಧಿ ಹಾಕಿದ್ರು, ಎಲ್ಲ ವಾಸಿ ಆಗಿಬಿಡುತ್ತೆ. ಆಗಿನ ಕಾಲ ಮೆಡಿಸಿನ್ಸ್ ಆಗಿದ್ರು, ನಮ್ಮಲ್ಲಿ ಪೇನ್ ಕಿಲ್ಲರ್ಸ್ ಅಂತ ಗೊತ್ತಿದೆ ಈಗ. ಆಗ ಎಷ್ಟೋ ಜನ ಕರೀತಾ ಆಟ ಆಡಿ ಏಡ್ತಿದ್ದು ಬಂದಿರ್ತಾರೆ, ಆಮೇಲೆ ಪೇನ್ ಕಿಲ್ಲರ್ಸ್ ಮತ್ತೆ ಪೇಟಿಂಗ್ ಮಾಡಿ ಬರ್ತಾರೆ. ಆಮೇಲೆ ಆ ಟೈಮ್ನಲ್ಲಿ ಇಮ್ಮಿಡಿಯೇಟ್ ಸರಿ ಹೋಗ್ತಾರೆ. ಇವತ್ತು ಆ ಕಾಲಕ್ಕೆ ಎಂಥದ್ದಿತ್ತು ಅಂದರೆ ಒಂದು ಚೂರು ಗಾಯಲ್ಲದೆ ಮಾಡಿದಿರುತ್ತೆ ಭೀಷ್ಮರು. ಆಗಿನ ಕಾಲದ ವ್ಯವಸ್ಥೆಯಲ್ಲಿ ಯೋಚನೆ ಮಾಡಬೇಕು ನಾವು. ಆ ತಕ್ಷಣ ವಾಸಿ ಮಾಡ್ತಕ್ಕಂತಹ ನೋವನ್ನು ಕಡಿಮೆ ಮಾಡೋದು, ರಕ್ತ ನಿಲ್ಲಿಸೋದು ಮೊದಲಾದ ಅನೇಕ ವಿಧವಾದಂಥ ಒಂದು ವೈದ್ಯಕೀಯ ಚಿಕಿತ್ಸೆಗಳ ವರ್ಣನೆಯಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ದುರ್ಯೋಧನ ಹೋಗೋದು ಬರೋದು ನಡೆದಿರುತ್ತೆ. ಒಂದು ಸಲ ಅರ್ಜುನನ ಮಗನಾದ ಇರಾವಾನಿಗೂ ಈ ಕಡೆ ಅಲಂಬುಸ ಅಂತ ರಾಕ್ಷಸರಿಗೆ ಯುದ್ಧವಾಗ್ತಾ ಇದೆ. ಅಲಂಬುಸ ಅಂತ ಒಬ್ಬ ರಾಕ್ಷಸ, ಅಲಂಬುಸ ಅಂತ ಅವನ ಹೆಸರು, ಅವನ ಹೆಸರು ಇರಾವಾನ್. ಅವನ ಉರುಪಿಯ ಮಗ ನೆನಪಿರಬೇಕು, ಗುಲಾರಿ ಮಗ ನಹಾವ. ಅವನು ನಮಗೆಲ್ಲ ಅನಿಸುತ್ತೆ ಈ ಅಲಂಬುಷ ಗಿಲಂಬುಷ ಹೆಸರಿಟ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು. ಅಲಂಬುಷ ಅಂತ ಇರ್ತಾರೆ ಅಂತ ಕೇಳಿದ್ರೆ ನಮ್ಮ ಬುಷ್ ಇರಲಿಲ್ವೇನು, ಅಲಂಬುಷ ಅಷ್ಟೇ ನೀವು ಬುಷ್ ಅಲಂಬುಷ ಅಲಂಬ ಸೇರಿಸಿದ್ದಾರೆ ಅಷ್ಟೇ ಹೊರತು ಇವತ್ತೆಲ್ಲ ಹೆಸರುಗಳೇ ಇವೆಲ್ಲ ಕೂಡ ಸರಿಯಾಗಿ ಹೊಂದ್ಕೊಂಡಿದೆ. ಆ ಹೊತ್ತಿನಲ್ಲಿ ಚಾಚು ಯುದ್ಧ ನಡೀತಾ ನಡೀತಾ ಅಲಂಬುಷನಿಗೆ ಭಾರಿ ಪ್ರಾಬ್ಲಮ್ ಆಯಿತು. ಇರಾವನ್ ಒಳ್ಳೆ ಬಂಗಾಳ ಅಂಶ ಅವರು, ಅರ್ಜುನನ ಮಗ. ಆಚಾರ್ಯ ವರ್ಣನೆ ಮಾಡಿದ್ದಾರೆ, ಬಲೀಸಪಾರ್ಥ ಪ್ರಥಮೋದ್ಭವತ್ವ, ಅರ್ಜುನನ ಮೊದಲ ಮಗ ಭಾರಿ ಬಲಾಢ್ಯನಂತೆ. ಅವ್ರು ಯುದ್ಧ ಮಾಡೋಕ್ಕೆ ಆಗ್ತಾ ಇಲ್ಲ ಅಲಂಬುಷನಿಗೆ. ಕೊನೆಗೆ ಅವನು ಏನು ಮಾಡ್ತಾನೆ, ಅವನು ಬೇರೆ ಬೇರೆ ರೂಪ ತಗೊಳ್ತಾ ಹೋಗ್ತಾನೆ, ಅವನು ಬೇರೆ ಬೇರೆ ರೂಪ ತಗೊಳ್ತಾ ಹೋಗ್ತಾನೆ. ಕೊನೆಗೆ ಅವನು ಹಾವಾಗೆ ಬಂದಂತೆ, ಅಂತ್ಯಕಾಲದಲ್ಲಿ ಹಾವಾಗೆ ಕಡೆಗೆ ಕಚ್ಚಲಕ್ಕೆ ಬಂದಂತೆ. ಆಗ ಇವನು ಗರುಡನ ವೇಷ ತಾಳಿ ಅವನು ಕೊಂದು ಹಾಕಿಬಿಡ್ತಾನೆ. ಅರ್ಜುನ ಮಗ ಹೋದ ಇರಾವನ ಮಗ ಹೊರಟೋಗಿಬಿಡ್ತಾನೆ. ಆದರೆ ಅವರೆಲ್ಲರೂ ಸದ್ಗತಿ ಹೋಗರೆ, ಮೊದಲೇ ಯುದ್ಧ, ಅದು ಧರ್ಮಯುದ್ಧ, ಅದು ಕುರುಕ್ಷೇತ್ರ, ಆ ಕೃಷ್ಣನ ಸನ್ನಿಧಾನದಲ್ಲಿ ಸಾಯ್ತಾರೆ ಅಂದಮೇಲೆ ಎಲ್ಲರಿಗೂ ಕಲ್ಯಾಣವೇ ಕಲ್ಯಾಣ, ಸಾವು ಕೆಟ್ಟದ್ದಲ್ಲ, ಯಾತಕ್ಕೆ ಸಾಯ್ತಾರೆ ಎಂಬುದು ಯೋಚನೆ ಮಾಡಬೇಕಷ್ಟೆ. ಭಗವತ್ ಪ್ರೀತ್ಯರ್ಥಂ ಸತ್ರೆ, ಆ ಸಾವು ಸ್ವರ್ಗದ ಬಾಗಿಲು ತೆಗೆದಂತೆ. ಆದರೆ ಯಾವುದಕ್ಕೋಸ್ಕರ ಸತ್ರೆ, ಅದು ನರಕದ ಬಾಗಿಲೇ ಹೊರತು ಬೇರೆ ಅಲ್ಲ. ಸ್ವರ್ಗದ್ವಾರ ಅಪಾವೃತ ಬತ್ತು ಭಗವಂತ ಹೇಳಿದ್ದಾರೆ. ಅದರ ಸದ್ಗತಿ ಹೋಗ್ತಾ ಇದ್ದಾರೆ. 9 ದಿವಸದ ಯುದ್ಧ ಮುಗಿತು. ಅವತ್ತು ರಾತ್ರಿ ಧರ್ಮರಾಜ ಯೋಚನೆ ಮಾಡ್ತಾರೆ, ಇನ್ನು ನಾವು ಕೊಂದು ಬಿಡಬೇಕು ತಾತನನ್ನು, ಕೇಳೋಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಇದು ನಿರ್ಣಯ ಕೊಡ್ತಾರೆ ಆಚಾರ್ಯರಿಗೆ. ಹಾಗೆಯೇ ಭೀಷ್ಮರು ಕೊಲ್ಲೋ ಸಮಸ್ಯೆ ಆಯ್ತಾ ಪಾಂಡವರಿಗೆ ಅಂತ ಪ್ರಶ್ನೆ. ಭೀಷ್ಮರನ್ನು ಕೊಲ್ಲೋದು ಪಾಂಡವರಿಗೆ ಸಮಸ್ಯೆ ಆಯ್ತಾ? ಅವರು ಮಹಾಬಲಾಢ್ಯರ ಅಂದರೆ ಅಲ್ಲ. ಅಥೋ ಭೀಮಾರ್ಜುನವು ಭೀಷ್ಮಾದ ಅತ್ಯುತ್ತಮ ಬಲಾವಪಿ, ಭೀಮಾರ್ಜುನರ ಮುಂದೆ ಭೀಷ್ಮರು ಏನೂ ಅಲ್ಲ, ಅಷ್ಟು ಶಕ್ತಿ ಇದೆ ಭೀಮಸೇನಿಗೆ. ಭೀಮಸೇನ ಸಾಕ್ಷಾತ್ ಅವ್ರು ಕೊಲ್ಲೋದು ಭಾರಿ ಸುಲಭ, ಒಳಗರ ರೂಪ ಹೊರತಂದ್ರೆ ಸತ್ತೋಗ್ತಾರೆ ಅಷ್ಟೇ. ಸಿಂಪ್ಲೆಸ್ಟ್ ಭೀಮಸೇನ ಕೊಲ್ಲೋದು. ಅರ್ಜುನನ ಇಂದ್ರಾವತಾರ, ನರಾವೇಶ, ಕೃಷ್ಣರ ಸನ್ನಿಧಾನ, ವೀರರಾಮಕ ವಾಯುದೇವರಾವೇಶ, ಏನು ಯೋಚನೆ ಇಲ್ಲ ಅವರಿಗೆ. ಆದರೆ ಸಮಸ್ಯೆ ಎಲ್ಲಿತ್ತು ಅಂದರೆ ನಿಜವಾದ ಸಮಸ್ಯೆ ಇದ್ದಿದ್ದಿಷ್ಟೇ, ಅವರು ವಂಶದ ಹಿರಿಯರು, ಪಿತಾಮಹ, ಅವರು ಎಲ್ಲರಿಗೂ ಗುರುಗಳಾಗಿ ಮಾನ್ಯರಾಗಿದ್ದವರು. ಅರ್ಜುನ ಹೇಳ್ತಾ ಇದ್ದಾರೆ ತಡೆ ಮೇಲೆ ಆರಿಸಿದವರು ಅವರೆಲ್ಲ ಕೂಡ. ಅಂತಹ ಪುಣ್ಯಾತ್ಮರನ್ನು ಹೇಗೆ ಕೊಲ್ಲೋದು ನಾವೀಗ? ಅವ್ರ ದಾಕ್ಷಿಣ್ಯ ಕಾಡ್ತಾ ಇದೆ ಅವರನ್ನು, ಅಟ್ಟೆ ಹೊರತು ಬೇರೆ ಅಲ್ಲ. ಜೊತೆಗೆ ಇನ್ನೊಂದಿದೆ, ಅವ್ರು ಇಷ್ಟಪಟ್ಟ ಕೊಲ್ಲಬೇಕು ಹೊರತು ನಾವಾಗಿ ಬಲಾತ್ಕಾರವಾಗಿ ಕೊಲ್ಲಬಾರ್ದು. ಇಚ್ಛಾವರಣಗಳು ವರ ಬೇರೆ ಇದೆ ಅವರಿಗೆ, ವರಕ್ಕೆ ಗೌರವ ಕೊಡಬೇಕು. ಒಂಬತ್ತು ದಿವಸ ರಾತ್ರಿ ಅವ್ರನ್ನ ಕೇಳೋಕ್ಕೆ ಅಂತ ಹೊರಡ್ತಾರೆ, ನಿಮ್ಮನ್ನು ನಾವು ಕೊಂದು ಬಿಡ್ತೇವೆ, ಅನುಮತಿ ಕೊಡಿ ಅಂತ. ಫೈನಲ್ ಈಗ ಅನುಮತಿ ಕೊಡಿ ಅಂತ ಕೇಳೋದಕ್ಕೆ ಹೋಗ್ತಾ ಇರೋದು ಅಸಾಮರ್ಥ್ಯದಿಂದ ಹೋಗೋದಿಲ್ಲ. ಅವರು ಪೂಜ್ಯರಾದ್ರಿಂದ ಮನಸ್ಸಿಗೆ ಹರ್ಟ್ ಆಗಬಾರ್ದು. ಇದನ್ನು ಅವರಿಂದ ಕಲಿಬೇಕು. ಎಂಥ ಮಹಾನುಭಾವರು, ಯಾವ ಪೂಜ್ಯರು ಇವರು? ಪಿತಾಮಹ, ಅವ್ರ ಮುಂದೆ ಏನೇನೋ ಅಲ್ಲ ಭೀಷ್ಮರು, ಹೆಸರಿಗೆ ತಾತ, ಗೌರವ ಕೊಡಬೇಕಲ್ಲ. ಕೃಷ್ಣ ಹೋದ ರಾಧ್ಯರಾತ್ರಿಯ ಸಮಯ ಭೀಷ್ಮರ ಹತ್ರ ಹೋಗ್ತಾರೆ. ಜೊತೆ ಯಥಾಪರ ಕೃಷ್ಣ ಬಂದಿದ್ದಾನೆ, ತಾತ ಇನ್ನ ನಾವು ಕಾಯ್ಲಕ್ಕಾಗೋದಿಲ್ಲ, ಇವರು ಕೊಲ್ಲಲೇಬೇಕಾಗುತ್ತೆ, ದಯವಿಟ್ಟು ಹ್ಯಾಕ್ ಕೊಲ್ಲಬೇಕು ಹೇಳಿ ಅಂತ ಹೇಳ್ತಾರೆ. ಆಗ ಶಿಖಂಡಿನ ಮುಂದೆ ನಿಲ್ಲಿಸಿ ಶಸ್ತ್ರ ಹಿಡಿದ ನಾನು ಸಾಯ್ಬಾರ್ದು, ನನಗೆ ಅವಮಾನವಾಗುತ್ತೆ, ಶಸ್ತ್ರ ಬಿಟ್ಟಾಗ ನಾನು ಸಾಯ್ಬೇಕು. ದುಡ್ಡು ಹೇಳಿದಂತೆ ಇವರು ಹೇಳಿರೋದು, ಶಸ್ತ್ರ ಯಾವಾಗ ಬಿಡ್ತೇನೆ ಅಂದರೆ ನಾನು ಶಿಖಂಡಿ ಬಂದಾಗ ಬಿಡ್ತೇನೆ. ಅದಕ್ಕೆ ಅವನು ಗಂಡು ಸಲ್ಲ, ಅವ್ರಿಗೆ ಗೊತ್ತು ಅಂಬೆ ತನ್ನ ತೊನ್ನ ಕೊಲ್ಲಕ್ಕೋಸ್ಕರ ಹುಟ್ಟು ಬಂದಿರೋದು ಗೊತ್ತು ಅವರಿಗೆ. ಅದಕ್ಕೆ ಅವಳು ಬಂದಾಗ ನಾನು ಯುದ್ಧ ಮಾಡೋದಿಲ್ಲ, ಅವ ನಾನು ಕೊಂದು ಬಿಡಿ, ಅಷ್ಟೇ ಹೊರತು ಬೇರೆ ರೀತಿ ಸಾಯಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ. ಆ ಹೊರಡ್ತಾರೆ ತುಂಬ ಜನ. ಇವತ್ತಿಗೂ ಕೂಡ ಭೀಷ್ಮನ ಕೊಲ್ಲಕ್ಕೆ ಪಾಂಡವರಿಗೆ ಆಗಲಿಲ್ಲ, ಮೋಸ ಮಾಡಿದ್ರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪಾಂಡವರು ಮೋಸ ಮಾಡಿದ್ದಾರೆ, ಭೀಷ್ಮರ ಅಪೇಕ್ಷೆ ಇದೆ, ನಾನು ಹೀಗೆ ಮಾಡಿದರೆ ಮಾತ್ರ ನಾನು ಸಾಯ್ತಿಲ್ಲ, ಸಾಯೋದಿಲ್ಲ, ನಾನು ಶತ್ರ ಬಿಡೋದಿಲ್ಲ ಅಂತ ಹೇಳಿದ್ದರಿಂದ ಪಾಂಡವರು ಹಾಗೆ ಮಾಡಬೇಕಾಯ್ತು. ಪಾಂಡವರು ಎಷ್ಟು ದೊಡ್ಡವ್ರಿಗೆ ಗೊತ್ತಾ, ತಾತ ನಮಗೆ ಅಪಕೀರ್ತಿ ಬರುತ್ತೆ, ಹೇಗೆ ಮಾಡೋಣ ಅಂತ ಅನ್ನಲಿಲ್ಲ ಅವರು. ನಮಗೆ ಅಪಕೀರ್ತಿ ಬಂದರೂ ಪರವಾಗಿಲ್ಲ, ನಿಮ್ಮ ಮನಸ್ಸಿನ ನೋವಾಗಬಾರ್ದು. ಇದು ಪಾಂಡವರ ಧ್ಯೇಯ, ಇದು ಭಗವಂತನ ಮಾತು. ನನಗೆ ಪರೀಕ್ಷೆ ಪ್ರತಿಜ್ಞೆ ಹೋದರೂ ಕೂಡ ಪರವಾಗಿಲ್ಲ, ಭೀಷ್ಮರ ಪ್ರತಿಜ್ಞೆ ನಡೀಬೇಕು. ಇದು ಭಗವಂತನ ಸಂಕಲ್ಪ, ಪಾಂಡವರ ಸಂಕಲ್ಪ ಹಾಗೆ. ಅಲ್ಲಿಗೆ ಪ್ರಶ್ನೆ ಮಾಡಬಹುದು, ಕೃಷ್ಣ ಹಾಗೆ ಮಾಡಿದನಲ್ಲ, ರಥ ಹಿಡ್ಕೊಂಡು ಚಕ್ರ ಹಿಡ್ಕೊಂಡು ಬಂದನಲ್ಲ, ತನ್ನ ಮಾತು ಮೀರಿಬಿಟ್ಟನಲ್ಲ, ಚಕ್ರ ಹಿಡ್ಕೊಂಡು ಬಿಟ್ಟನಲ್ಲ ಅಂತ ಅನೇಕರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರ ಬಹಳ ಸ್ಪಷ್ಟವಾಗಿದೆ, ಕೃಷ್ಣ ಮಾಡಿದ, ಚಕ್ರ ಹಿಡಿದಿದ್ದು ಹೌದು, ಭೀಷ್ಮರು ಚಕ್ರ ಹಿಡಿಸಿದ್ದು ಹೌದು, ಭೀಷ್ಮರ ಪ್ರತಿಜ್ಞೆ ನಡೆದಿದ್ದು ಹೌದು. ಕೃಷ್ಣರ ಪ್ರತಿಜ್ಞೆ ಹೋಯಿತ ಅಂದರೆ ಕೃಷ್ಣರ ಪ್ರತಿಜ್ಞೆ ಹೋಗಿಲ್ಲ, ಇದನ್ನು ಅರ್ಥ ಮಾಡ್ಕೋಬೇಕು. ಕೃಷ್ಣ ಪ್ರತಿಜ್ಞೆ ಬಿಟ್ಟ ಅಂದರೆ ಕೃಷ್ಣ ಪ್ರತಿಜ್ಞೆ ಬಿಟ್ಟಿಲ್ಲ. ಅಲ್ಲ ರೀ, ಅದು ಚಕ್ರ ಹಿಡಿದನಲ್ಲ, ಪ್ರತಿಜ್ಞೆ ಹೋಗಲಿಲ್ಲ ಅಂತ ಕೇಳಿದರೆ, ಅದು ಪ್ರತಿಜ್ಞೆ ಮಾಡಿದ್ದೇನು ಚಕ್ರ ಹಿಡಿಯೋದಿಲ್ಲ ಅಂತೇಳಿ, ಈ ಚಕ್ರ ಹಿಡಿದ ಪ್ರತಿಜ್ಞೆ ಹೋಯ್ತಲ್ಲ ಅಂತ ಕೇಳಿದರೆ, ದಡ್ರಿದ್ದಾರೆ ಇವರೆಲ್ಲ ಕೂಡ. ಚಕ್ರ ಹಿಡಿಯೋದಿಲ್ಲ ಅಂತ ಹೇಳಿದರೆ ಚಕ್ರ ಪ್ರಯೋಗ ಮಾಡೋದಿಲ್ಲ ಅಂತ ಅರ್ಥ. ಕೃಷ್ಣ ಪ್ರಯೋಗ ಮಾಡಿದ್ದಾನ? ಮಾಡಿಲ್ಲ, ಕೃಷ್ಣನ ಪ್ರತಿಜ್ಞೆ ಹೋಗೇ ಇಲ್ಲ ಅಂತ ಹೇಳ್ತಾರೆ. ಭೀಷ್ಮರು ಭಾರಿ ಬುದ್ಧಿವಂತರು, ಚಕ್ರ ಪ್ರಯೋಗ ಮಾಡಿದ್ರೆ ಪ್ರತಿಜ್ಞೆ ಮಾಡಿಲ್ಲ ಅವರು, ಚಕ್ರ ಹಿಡಿಸ್ತೇನೆ ಅಂತ ಅಷ್ಟೇ ಪ್ರತಿಜ್ಞೆ ಮಾಡಿರೋದು. ಆದ್ದರಿಂದ ಅವ್ರ ಪ್ರತಿಜ್ಞೆಯೂ ಸರಿ ಹೋಯಿತು, ಕೃಷ್ಣ ಪ್ರತಿಜ್ಞೆ ನಡೆದೋಯ್ತು. ಬಾಯಲ್ಲಿ ಬೆಟ್ಟಿಟ್ಕೊಂಡಿದ್ದ ದುರ್ಯೋಧನ ಒಬ್ಬನೇ, ಏನೂ ಆಗಿಲ್ಲ, ಅದರೊಳಗೆ ನಡೆದು ಸರಿಯಾಗಿ ನಡೆದುಬಿಟ್ಟಿದೆ. ಅಲ್ಲ, ಚಕ್ರ ಹಿಡಿದ ಮಾತ್ರಕ್ಕೆ ಪ್ರತಿಜ್ಞೆ ಹೋಯ್ತಾದ್ರೆ ಹೋಗೋದಿಲ್ಲ. ನಮ್ಮ ಯಾರೋ ಬಂದಿರ್ತಾರೆ, ಯಾರೋ ಮನೆ ಬಂದಾಗ ಹೇಳ್ತಾರೆ, ನಮ್ಮ ಹುಡುಗ ಇದ್ದಾನೆ ನೋಡ್ರಿ ಅಪ್ರಯೋಜಕ, ಅವ್ರು ಪುಸ್ತಕನೇ ಮುಟ್ಟೋದಿಲ್ಲ ಅಂತ ಹೇಳ್ತಾರೆ. ಸಿಟ್ಟು ಬರುತ್ತೆ, ಪುಸ್ತಕ ಮುಟ್ಟಿಬಿಡ್ತಾನೆ, ಹೋಗಿಬಿಡ್ತು ಬಿಟ್ಟು ಸುಳ್ಳು ಹೇಳಬೇಡ ಅಂತ ಹೇಳಿದರೆ ಓದೋದಿಲ್ಲ ಅಂತ ಅರ್ಥ. ಪುಸ್ತಕ ಮುಟ್ಟೋದಿಲ್ಲ, ಪುಸ್ತಕ ಮುಟ್ಟೋದಿಲ್ಲ, ಓದೋದಿಲ್ಲ ಅಂತ ತಾತ್ಪರ್ಯ. ಚಕ್ರ ಹಿಡಿದರೆ ಪ್ರಯೋಗ ಮಾಡೋದಿಲ್ಲ ಅಂತ ಅರ್ಥ. ಕೃಷ್ಣ ಪ್ರಯೋಗ ಮಾಡಲಿಲ್ಲ ಅಂದರೆ ಕೃಷ್ಣನ ಪ್ರತಿಜ್ಞೆ ಹೋಗಿಲ್ಲ. ಇಲ್ಲಿ ಭೀಷ್ಮರ ಪ್ರತಿಜ್ಞೆ ನಡೀತು, ಕೃಷ್ಣನ ಪ್ರತಿಜ್ಞೆ ನಡೀತು, ಆದರೆ ಯಾರಿಗೂ ಸೋಲಿಲ್ಲ. ಆ ರೀತಿ ಮಾಡಿ ಕೃಷ್ಣ ಸರ್ವೋತ್ತಮತೆಯೇ ಸ್ಥಾಪಿತವಾಯಿತು. ಇಂಥ ಸ್ವಾರಸ್ಯವನ್ನು ನಾನು ಬೇರೆ ಕಡೆ ಕಾಣಕ್ಕಾಗೋದಿಲ್ಲ. ಜೈಮಿನಿ ಭಾರತದಲ್ಲಿ ಬರುತ್ತೆ ಒಂದು ಕಡೆ, ಅದು ನಡೆದ ಕಥೆಯಲ್ಲ, ಎಲ್ಲದನ್ನು ಸ್ವಲ್ಪ ನಡೆದೇ ಕೆಲವು ಕಲ್ಪನೆಗಳಿದೆ. ಅದು ಚಿಕ್ಕದಾಗಿ ಹೇಳೋದಾರಿಷ್ಟೇ, ಸುಧನ್ವನ ಯುದ್ಧ ನಡೀತಾ ಇರುತ್ತೆ. ಸುಧನ್ವ ಯುದ್ಧ ಮಾಡ್ತಿರ್ತಾನೆ, ಅರ್ಜುನಿಗೆ ಭಾರಿ ಪ್ರಾಬ್ಲಮ್ ಆಯ್ತಂತಾಗ ಕೃಷ್ಣ ನೆನೆಸ್ತಾನೆ, ಕೃಷ್ಣ ಬಂದುಬಿಡ್ತಾನೆ. ಭಾರಿ ಖುಷಿಯಾಗುತ್ತೆ ಅರ್ಜುನನಿಗೆ, ನೋಡು ಸುಧನ್ವ ಇಂದ ನಾನು ಬಿಡೋದಿಲ್ಲ, ನಿನ್ನ ಮೂರು ಬಾಣದಲ್ಲಿ ನಿನ್ನ ತಲೆ ಕತ್ತರಿಸ್ತೇನೆ ಅಂತ ಹೇಳ್ತಾನೆ. ಮೂರು ಬಾಣದಲ್ಲಿ ಕೊಂದು ಹಾಕಿಬಿಡುತ್ತೆ. ಜೈಮಿನಿ ಭಾರತದ ಕಥೆ ಇದು. ಸುಧನ್ವ ಎಷ್ಟೇ ಹೇಳಿಲ್ಲ ಅರ್ಜುನ, ಕೃಷ್ಣನ ಆಣೆ ಅಂದ್ಬಿಡ್ತಾನೆ, ಮೂರು ಬಾಣದಲ್ಲಿ ಕೊಂದು ಬಿಡ್ತೇನೆ ಅಂದ ಕೃಷ್ಣನ ಆಣೆ. ಸುಧನ್ವ ಏನು ಮಾಡ್ತಾನೆ ಗೊತ್ತಾ, ಅರ್ಜುನ ಆ ಮೂರು ಬಾಣನ ಕತ್ತರಿಸಿಬಿಡ್ತೇನೆ ಕೃಷ್ಣನ ಆಣೆ ಅಂತಾನೆ. ಏನು ಮಾಡಬೇಕು ಈ ಮಧ್ಯೆ, ಇಬ್ಬರು ಕೃಷ್ಣ ಅಲ್ಲೇ ಇದ್ದಾನೆ, ಈ ಮಧ್ಯೆ ಇಬ್ಬರು ಕೃಷ್ಣ ಭಕ್ತರೇನೆ, ಅರ್ಜುನ ಕೃಷ್ಣ ಭಕ್ತ, ಅವನು ಕೃಷ್ಣ ಭಕ್ತ, ಈತ ಪ್ರತಿಜ್ಞೆ ಮಾಡಿದ್ದಾನೆ ಮೂರು ಬಾಣದಲ್ಲಿ ಕೊಂದೇ ಕೊಲ್ತೇನೆ ಅಂತೇಳಿ. ಆತ ಹೇಳ್ತಾರೆ ಮೂರು ಬಾಣ ಕತ್ತರಿಸೇ ಕತ್ತರಿಸ್ತೇನೆ ಅಂತ ಹೇಳ್ತಾರೆ. ಈ ಮಧ್ಯೆ ಕೃಷ್ಣ ನಾಣೆ ಇಟ್ಟು ಕೃಷ್ಣ ಹೇಗೆ ನಡೆಸಬೇಕು ಅದನ್ನು? ಸುಮ್ಮನೆ ಕತೆ ಕೇಳಿ ಎಷ್ಟು ಸ್ವಾರಸ್ಯವಾಗಿದೆ. ಅರ್ಜುನ ಒಂದು ಬಾಣ ಹೊಡೆದ, ಸೋರೆ ಕಟ್ ಮಾಡಿ ಹಾಕಿಬಿಟ್ಟ, ಎರಡನೇ ಬಾಣ ಹೊಡೆದ, ಅದನ್ನು ಕಟ್ ಮಾಡಿಬಿಟ್ಟ, ನೋಡು ಮೂರನೇ ಬಾಣ ಹೊಡಿತಿದ್ದೆ ಅಂತ ಕತ್ತರಿಸೇ ಕತ್ತರಿಸ್ತೇನೆ. ಅರ್ಜುನ ಇನ್ನೊಂದು ಪ್ರತಿಜ್ಞೆ ಮಾಡ್ತಾನೆ, ಇದನ್ನು ಕತ್ತರಿಸೇ ಅವನು ಪ್ರತಿಜ್ಞೆ ಮಾಡ್ತಾನೆ, ಕಟ್ ಮಾಡೇ ಮಾಡ್ತೇನೆ ನಾನು. ಯಥಾಪರ ಕೃಷ್ಣನ ಆಣೆ, ಅರ್ಜುನ ಮಂತ್ರಿಸ್ತಾ ಬಿಟ್ಟೆ ಬಿಟ್ಟು ಹೋಗ್ತಾ ಇದೆ, ಸುಧನ ಹೊಡೆದೇ ಬಿಟ್ಟ, ತುಂಡು ಮಾಡೇ ಬಿಟ್ಟ. ಆಶ್ಚರ್ಯ ಆಗುತ್ತೆ ಅಲ್ಲಿ, ಪ್ರತಿಜ್ಞೆ ಆಯಿತು ಸುಧನ್ ಅಂತ ತಿಳ್ಕೊಂಡ್ಬಿಟ್ಟ, ಅರ್ಜುನ ಪ್ರತಿಜ್ಞೆ ಹೋಯ್ತು ಅಂತ ತಿಳ್ಕೊಂಡ್ರೆ ಏನು ಮ್ಯಾಜಿಕ್ ಗೊತ್ತಾ, ತುಂಡಾಯ್ತಲ್ಲ ಹಿಂದಿನ ಅರ್ಧವಾಗಿ ಕೆಳಗೆ ಬಿತ್ತು, ಮುಂದಿನ ಅರ್ಧವಾಗ ಹೋಯ್ತು, ಸುಧನ ತಲೆ ಹಾರಿಸಿಬಿಟ್ಟು. ಕೃಷ್ಣ ಹೇಗೆ ಪ್ರತಿಜ್ಞೆ ನಡೆಸಿ ಲೆಕ್ಕ ಇಡಬೇಕು, ಅರ್ಜುನ ಪ್ರತಿಜ್ಞೆ ನಡೀತು, ಅವನ ಪ್ರತಿಜ್ಞೆ ನಡೀತು, ಆದರೆ ನಿರ್ಣಯ ಆಗಲೇಬೇಕು. ಇಂಥ ಸ್ವಾರಸ್ಯಕಾರ ಇಂಥ ಕಥೆ ಎಲ್ಲಿ ಸಿಗುತ್ತೆ ನಿಮಗೆ? ಆ ದೃಷ್ಟಿಯಿಂದ ಅವರು ಮಹಾಭಾರತ ರಾಮಾಯಣ ಓದ್ತಿದ್ದರು. ಮನುಷ್ಯನಿಗೆ ಎಷ್ಟು ವಿಕಾಸವಾಗುತ್ತೆ ಬುದ್ಧಿ, ಎಷ್ಟು ಭಗವಂತನ ಒಂದು ವಿಚಿತ್ರವಾದ ಸಾಮರ್ಥ್ಯ ಮನುಷ್ಯನಿಗೆ ಊಹೆ ಮಾಡಲಿಕ್ಕಾಗದೆ ನಮ್ಮ ಸತ್ಯ ಗೊತ್ತಾಗುತ್ತೆ ಅಂತ ತೋರಿಸ್ಕೊಡ್ತೇನೆ. ಇಲ್ಲೂ ಹಾಗೆ ಆಗಿತ್ತು. ಕೃಷ್ಣನ ಪ್ರತಿಜ್ಞೆ ಹೋಗಲಿಲ್ಲ, ಭೀಷ್ಮರ ಪ್ರತಿಜ್ಞೆ ಕೃಷ್ಣನ ಪ್ರತಿಜ್ಞೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಸತ್ಯ ಸಂಕಲ್ಪತೋ ವಿಷ್ಣು ನಾಣ್ಯಥಾತು ಕರಿಷ್ಯತಿ. ಭಗವಂತನ ಸಂಕಲ್ಪದ ಮುಂದೆ ಈ ಜಗತ್ತಿನ ಯಾರ ಸಂಕಲ್ಪವೂ ನಡೆಯೋದಿಲ್ಲ. ಇದು ನಡೆದೋಯ್ತು, ಇಲ್ಲಿ ನಡೀತಾ ಇದೆ ಈಗ. ಅದಕ್ಕೆ ಕೊಲ್ಲಬೇಕಾಗಿದೆ. ಹೇಗೆ ಕೊಲ್ಲಬೇಕು ನಿಮ್ಮನ್ನು? ಸಿಗಣ್ಣ ನಿಲ್ಲಿಸಿಬಿಡಿ, ಅಪಕೀರ್ತಿ ಬಂದರೂ ಪರವಾಗಿಲ್ಲ ನಮಗೆ, ಹಾಗೆ ಮಾಡ್ತೀವಿ ಅಂತ ಹೊರಡ್ತಾ ಇದ್ದಾರೆ. ಮರು ದಿವಸ ಹಾಗೆ ಮಾಡಿದರು. ಜೋರು ಯುದ್ಧ ಇದೆಲ್ಲ ಗೊತ್ತಾಗಿದೆ ಈಗಲೇ. ಅವ್ರು ದುರ್ಯೋಧನ ಹೇಳಿಬಿಟ್ಟಿರ್ತಾರೆ, ಸಿಕಂಡಿ ಬರದಂತೆ ನೋಡ್ಕೋಬೇಕು ಅಂತ ಹೇಳಿಬಿಡ್ತಾರೆ. ಎಲ್ಲರೂ ಸಿಕಂಡಿಯಲ್ಲಿ ಬರಬೇಕು, ಬರೆಸಬಾರ್ದು ಅಂತ ಇವರು ತರಿಸ್ಬೇಕು ಅಂತ ಅವರು. ಭಯಾನಕವಾದ ಯುದ್ಧ, 10ನೇ ದಿವಸದ ಯುದ್ಧ ಅದು. ಒಂದು ಹಂತದಲ್ಲಿ ಸಿಕಂಡಿನ ಮುಂದೆ ಬರದಂತೆ ದುರ್ಯೋಧನ ದುಶ್ಯಾಸನ ಎಲ್ಲರೂ ಪ್ರಯತ್ನ ಪಡ್ತಾರೆ. ಆದರೆ ಹಿಂದೆ ಅರ್ಜುನ ಪ್ರೊಟೆಕ್ಟ್ ಮಾಡ್ಕೊಂಡು ಕೊಂದು ಕರ್ಕೊಂಡು ಬರ್ತಾಯಿದ್ದಾರೆ ಆತನನ್ನು. ಆತನ ಕೆಲಸ ಮುಂದೆ ಬರೋ ಸಿಕಂಡಿಗೆ ಅದು ನಿಂತ್ಕೋಬೇಕು ಅಷ್ಟೇ ಕೆಲಸನ. ಕರ್ಕೊಂಡು ಬಂದಿದ್ದಾರೆ. ಕೊನೆಯ ಹಂತ ಬಂತು. ಭೀಷ್ಮರು ನೋಡ್ತಾರೆ ಸಿಕಂಡಿ ಮುಂದಿರಿಸಿ ಅರ್ಜುನ ಬಾಣ ಹೊಡಿತಾ ಇದ್ದಾನೆ. ಆಗ ಭೀಷ್ಮರು ನೋಡ್ತಾರೆ, ಓ ಸಿಕಂಡಿ ಯುದ್ಧಕ್ಕೆ ಬಂದಿದ್ದಾನೆ. ಅವನ ಮೇಲೆ ಬಾಣ ಹೊಡೆಯೋದಿಲ್ಲ, ಅವರು ಸಿಕಂಡಿ ಬಾಣ ಹೊಡೆಯೋದಿಲ್ಲ. ಆದರೆ ಜನ ತಿಳ್ಕೊಂಡಾಗೆ ಅವ್ರು ಮಾತು ಕೊಟ್ಟಾಗ ಕೆಳಗೆ ಹಾಕೋದಿಲ್ಲ ಶಸ್ತ್ರ. ಅವರು ಯುದ್ಧ ಮಾಡ್ತಾನೇ ಇದ್ದಾರೆ, ಸಿಕಂಡಿನ ಮಾತ್ರ ಹೊಡಿತಾ ಇಲ್ಲ ಅಷ್ಟೇ. ಅರ್ಜುನ ಹಿಂದಿನಿಂದ ಹೊಡಿತಾ ಇದ್ದಾನೆ. ಒಂದು ಹಂತದಲ್ಲಿ ಒಂದು ಬಿಲ್ ತಗೋತಾರೆ, ಅರ್ಜುನ ಕಟ್ ಮಾಡ್ತಾನೆ. ಮತ್ತೊಂದು ತಗೋತಾನೆ, ಮತ್ತೆ ಕಟ್ ಮಾಡ್ತಾನೆ. ತಗೊಂಡೆಲ್ಲ ಕಟ್ ಮಾಡ್ತಾ ಹೋಗ್ತಾನೆ ಅರ್ಜುನ. ಅವ್ರಿಗೆ ತೀರಾ ಅವ್ರಿಗೆ ತಗೊಳಕ್ಕೆ ಟೈಮೇ ಸಿಗ್ತಾ ಇಲ್ಲ, ಆ ಸ್ಥಿತಿ ಬಂದ್ಬಿಡುತ್ತೆ. ಅರ್ಜುನ ಬಾಣ ಮೇಲೆ ಬಾಣ ಹೊಡಿತಾ ಇದ್ದಾನೆ, ಒಂದೊಂದು ಬಾಣ ಒಳಗೆ ಹೋಗ್ತಾ ಇದೆ ದೇಹದೊಳಗೆ. ಅವರೇ ಪಾಪ ಅರ್ಜುನ ಬಿಟ್ಟರೆ ಕೇಳಬೇಕ, ಪಾರ್ಥ ಏವ ಧನುರ್ಧರ. ವೈ ತುಂಬ ಬಾಣರು ಚುಚ್ಕೊಂಡ್ಬಿಟ್ಟುವಂತೆ ಅರ್ಜುನ. ಭಾರಿ ದುಃಖ ಆಯ್ತು ಅವರಿಗೆ ಆ ಸಮಯದಲ್ಲಿ. ಒಂದು ಕ್ಷಣ ಅವ್ರಿಗೆ ಗಾಬರಿ ಆಯ್ತಂತೆ, ಸಿಕಂಡಿ ಬಾಣ ಹೋಗ್ತಾ ಇದೆಯೋ ಅಂತ ಗಾಬರಿ ಆಗಿಬಿಟ್ಟು ನನಗೊಂದು ಬಾಣ ಓದಿದ್ರಂತೆ. ಭಾರಿ ಖುಷಿ ಆಯ್ತಂತೆ. ಅರ್ಜುನ ಅಂತ ಹೆಸರು ಕಾಣಿಸ್ತೆ ಅಲ್ಲಿ. ಅಬ್ಬ ಅರ್ಜುನಸ್ಯ ಇಮೇ ಬಾಣಾಹ ನೇವೇ ಬಾಣ ಸಿಖಂಡಿನಃ. ನಾನು ಮರ್ಯಾದೆ ಹೋಗಲಿಲ್ಲ ಅನ್ಕೊಂಡ್ರಂತೆ. ಅರ್ಜುನ ಬಾಣಕ್ಕೆ ಸಾಯ್ತಿದ್ದೇನೆ ಹೊರತು ನಾನು ಸಿಖಂಡಿಯ ಬಾಣಕ್ಕಲ್ಲ ಅಂತ ಹೇಳಿದರು. ಮೈತುಂಬ ಬಾಣಕ್ಕೆ ಕಷ್ಟ ಉರುಳಿ ಕೆಳಗೆ ಬಿದ್ದೇ ಬಿಟ್ಟರಂತೆ ಭೀಷ್ಮರು. ಇದು ನಡೆದ ಕಥೆ ಇದು. ಬಿಡ್ತನಕ್ಕೆ ಬಾಣ ಅರ್ಜುನ ಬಾಣ ಹೊಡೆ ನಿಲ್ಲಿಸಿಬಿಡ್ತಾನೆ. ಸಿಖಂಡಿ ಹಾಗೆ ಇರ್ತಾನೆ. ಟಿ ವಿಯಲ್ಲಿ ತೋರಿಸ್ಬೇಕಾದ್ರೆ ಭೀಷ್ಮರನ್ನ ಕೆಳ ನಿಂತ ಹೊಡಿತಾ ಇರ್ತಾನೆ ಅರ್ಜುನ. ಬರೀ ಕಲ್ಲು ನಿಂತಿರ್ತಾರೆ, ಹೊಡೆದಿದ್ದು ಹೊಡೆದಿದ್ದೇನೆ. ಅದು ನೋಡಿದರೆ ಸ್ವಲ್ಪ ಬುದ್ಧಿ ಇದೆ ಅವ್ರಿಗೆ ಏನಾದರೂ ಕೂಡ. ಅವರು ಕೆಳಗೆ ಬೇಗ ಒಂದು ಕ್ಷಣ ಕೂಡ ಅರ್ಜುನ ಹೊಡೆಯೋದಿಲ್ಲ. ಅದು ಯುದ್ಧ ಮಾಡ್ತಿರಬೇಕು, ಧನಸ್ಸಿರಬೇಕು, ಅವಾಗ ಹೊಡಿತಾನೆ ಹೊರತು ಆಮೇಲೆ ಒಬ್ಬ ಯಾವ ಒಂದು ಚೂರು ಹೊಡೆಯೋದಿಲ್ಲ ಪಾಪ ಅರ್ಜುನ. ತಕ್ಷಣ ಅವ್ರಿಗೆ ಕೆಳಗೆ ಬಿಡ್ತಾರೆ, ನೆಲಕ್ಕೆ ಬಿಡೋದಿಲ್ಲ, ಬಾಣಗಳೆಲ್ಲ ಅಂಟ್ಕೊಂಡಿರುತ್ತಲ್ಲ ಶರಪಂಚದಲ್ಲಿ ಮಲಗಿಬಿಟ್ರಂತೆ. ಹಾಗೇನೆ ತಕ್ಷಣ ಎಲ್ಲ ತಕ್ಷಣ ಯುದ್ಧ ನಿಲ್ಲಿಸ್ತಾರೆ. ಕುರುಕುಲ ವೃದ್ಧರವರು ಎಲ್ಲ ಬರ್ತಾರೆ, ಎರಡು ಕಡೆ ನಿಂತ್ಕೋತಾರೆ. ಭೀಷ್ಮರ ಹತ್ರ ಬಂದ ತಕ್ಷಣ ಭೀಷ್ಮರು ಕೇಳ್ತಾರೆ, ತುಂಬ ತುಂಬ ನನಗೆ ವಾಯಾರಿಕೆ ಆಗಿಬಿಟ್ಟಿದೆ, ನೀರು ಬೇಕು ಅಂತ ಕೇಳ್ತಾರಪ್ಪ. ಸುಮ್ಮನೆ ಎದ್ದುಗಳಿಗೆ ನೀರು ಕುಡಿ ಬೆಟ್ಟಕ್ಕಾಗಿ ಕುಡಿ ಜನ ಇರ್ತಾರೆ. ಪಾಪ ಯುದ್ಧ ಮಾಡಿದ 10 ದಿವಸ ಯುದ್ಧ ಮಾಡಿದ್ದಾರೆ, 800 ವರ್ಷದ ಮುದುಕರು ಪಾಪ. ನಾನು ನೀರು ಬೇಕು ಅಂತ ಕೇಳಿದ್ರಂತೆ. ಆಗ ದುರ್ಯೋಧನ ಗೊತ್ತಲ್ಲ, ನೀರು ಎಲ್ಲಿಂದ ತರಬೇಕು, ಈ ಮಧ್ಯವು ನೀರು ತರಲಕ್ಕೆ ಹೋದರೆ ಏನಿದೇ ಇಲ್ಲ, ನೀರು ವ್ಯವಸ್ಥೆ ಇಲ್ಲ, ತಲೆ ನಿಂಬಬೇಕು ಅಂತಾರೆ ತಲೆಮಿ ಕೊಡ್ಲಕ್ಕೂ ಇಲ್ಲ. ತಲೆ ಒಂದು ಓಲಾಡ್ತಾ ಇತ್ತು ಪಾಪ ಅವ್ರಿಗೆ, ತಲೆ ಒಂದು ಓಲಾಡ್ತಿದ್ದು, ಮೈಯೆಲ್ಲ ಬಾಣಗಳು. ಅಲ್ಲ ತಲೆ ನಿಂಬ ಕೊಡಿ, ನೀರು ಕೊಡಿ, ತಲೆ ನಿಂಬ ಕೊಡಿ ಅಂತ ತೋರ್ತಾರೆ. ದುರ್ಯೋಧನ ಏನೇನೋ ಮಾಡಬೇಕು ಅಂತ ತಲೆ ನಿಂಬ ತರಿಸ್ತೇನೆ ಏನೇನೋ ತರಿಸ್ತಾನೆ. ಅವ್ರು ಬೈತಾರೆ ದುರ್ಯೋಧನ, ನಿನಗೆ ಅರ್ಥ ಆಗೋದಿಲ್ಲ, ನೋಡೋದ ನನ್ನ ನಂತ ವೀರನಿಗಿಂತ ತಲೆಮು ಕೊಡ್ತೀಯ ಅಂತ ಕೇಳಿದರು. ಏ ವೀರ, ಅವ್ರು ಯುದ್ಧ ಮಾಡಿ ಗೊತ್ತಿದ್ರೆ ಅರ್ಥ ಆಗಬೇಕು ಅವರಿಗೆ. ಆಕಾಶ ನೋಡ್ತಾ ಕೂತ್ಕೊಂಡ. ಕೆಲವು ಮನೆಗೆ ಬಂದು ಮುದ್ರೆ ಕೊಡಿ ಅಂದ್ರೆ ಏನಂತ ತಿಳ್ಕೊಂಡು, ಮುದ್ರೆ ಅಂದ್ರೆ ಯಾವ ಪರಿಣಾಮ ಗೊತ್ತಿಲ್ಲ ಅವ್ರಿಗೆ. ಮುದ್ರೆ ಗೊತ್ತಿಲ್ಲ, ಗೋಪಿಚಂದ್ರ ಗೊತ್ತಿಲ್ಲ, ಎಂತ ಆ್ಯಕ್ಚುಲಿ ಅಂತ ಜನ ಇದ್ದಾರೆ ಗೊತ್ತಾ. ಇವನಿಗೆ ಅದೆಲ್ಲ ಅರ್ಥನೇ ಆಗಲಿಲ್ಲ. ಕೊನೆಗೆ ಅರ್ಜುನ, ನಾನು ತಲೆಮು ಕೊಡಯ್ಯ ಅಂತ ಕೇಳಿದರು. ತಷ್ಟ ಅರ್ಜುನ ಬಿಲ್ ತಗೋತಾರೆ, ಬಾಣ ಇಡ್ತಾರೆ. ನಮಗೆ ತಲೆದಿಂಬಿಗೂ ಬಿಲ್ಲಿಗೂ ಸಂಬಂಧನೇ ಗೊತ್ತಾಗೋದಿಲ್ಲ. 3 ಬಾಣ ಇಟ್ಟನಂತೆ, ಸರಕ್ಕಂತ ಹೊಡಿತಾನೆ ಮೇಲಕ್ಕೆ. ಆ ಬಾಣ ಹೇಗೆ ಹೋದ್ರು ಗೊತ್ತಾ, ಹೋಗಿ ಸರ್ರಂತ ಬಂದು ಮೆಲ್ಲಗೆ ಅವರ ತಲೆನೇ ಎತ್ತಿ ಹಾಗೆ ಇಟ್ಟಿಸು ಸಪೋರ್ಟ್ ಕೊಟ್ಟು ಬಂತು. ನೋಡಿದ ದುರ್ಯೋಧನ, ಈ ತಲೆಗೆ ಬೇಕಾಗಿದ್ದು ನನಗೆ ಅಂತ ಹೇಳ್ತಾರೆ. ಇದು ನನಗೆ ಈ ತಲೆಗೆ ಬೇಕು ನೋಡು, ಸರಿಯಾಗಿ ನೋಡು, ಮೈಯಲ್ಲಿ ಬಾಣ ಚುಚ್ಚಿದೆಯಲ್ವ ನನಗೀಗ, ಮೈ ತುಂಬ ಬಾಣ ಇದೆ, ಮ್ಯಾಚಿಂಗ್ ತಲೆ ಬೀರ್ತಾನೆ ಈಗ, ಮ್ಯಾಚಿಂಗ್ ತಲೆ ದಿಂಬೇಕು. ಮ್ಯಾಚಿಂಗ್ ತಲೆ ನಿಮ್ಗೆ ಕೊಟ್ಟಿದ್ದು ಅರ್ಜುನ, ನೀನು ಯಾವ್ಯಾವುದೋ ಕೊಡ್ತಿಲ್ಲ ಅಂತ ಕೇಳ್ತಾರೆ. ಮ್ಯಾಚಿಂಗ್ ಸೀರೆ ಬ್ಲೌಸ್ ಕೊಟ್ಟಿರ್ತದೆ ಹೊರತು ಮ್ಯಾಚಿಂಗ್ ತಲೆ ದಿಂಬ ಕೊಟ್ಟ ಪುಣ್ಯ ಅಂತ ಅರ್ಜುನ. ಎಂದು ನೋಡಿದ್ಯಾ ಇಂಥ ಮಹಾವೀರ ಗೊತ್ತಾಯ್ತು ನನಗೆ. 3 ಬಾಣ ಬಿಟ್ಟಿದ್ದಾರೆ, 3 ಬಾಣ. ಎಂಥ ತತ್ವ ಗೊತ್ತಾ, ಸಂಸಾರ ಆದರೆ ವಿಷಮಯವಾದ ಬಾಣಗಳಿದ್ದಾಗಲೆಕ್ಕ. ನಾವೆಲ್ಲ ಮಲಗಿರೋದು ಎಲ್ಲಿ ಗೊತ್ತು, ಗೊತ್ತಿಲ್ಲ ಅಷ್ಟೇ. ಶರಬಚ್ಚು ಮನೆ ಮಲಗಿರೋದು, ಮೈ ತುಂಬ ಬಾಣಗಳೇನೆ, ಮೈ ತುಂಬ ಬಾಣ ಮಲಗಿಬಿಟ್ಟಿದ್ದೇವೆ. ತಲೆ ಓಲಾಡ್ತಿದೆ ಅಂತ ಹೇಳ್ತಾರೆ, ತಲೆ ಓಲಾಡ್ತಿದೆ, ತಲೆಗೆ ಇದಿಲ್ಲ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಕನ್ಫ್ಯೂಷನ್ ಬರ್ತದೆ ಜನಗಳಿಗೆಲ್ಲ ಕೂಡ. ಬರೀ ತಲೆ ಓಡ ವಿಚಾರ ಕೆಟ್ಟೋಗಿದೆ ಅಂತ. ತಲೆ ಓಡೋದು ಅಂದ್ರೇನು, ಬಹುಶಃಕಾಶ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ತಲೆ ನಿಲ್ಲಬೇಕು, ಹಿಂಗೆ ಗಟ್ಟಿ ಆಗಬೇಕು ತಲೆ. ತಲೆ ನಿಲ್ಲಕ್ಕೆ ಏನಬೇಕು ಅಂದರೆ 3 ಬಾಣ ಬೇಕು ಅಂತ ಹೇಳ್ತಾರೆ. 3 ಬಾಣ ಯಾವ್ದು ಗೊತ್ತಾ, ಶ್ರವಣ ಮನನ ಧ್ಯಾನ. ಆ 3 ಬಾಣ ತಲೆ ಬಿತ್ತು ಅಂದರೆ ಅವಾಗ ನಿಂತು ಬಿಡುತ್ತೆ ಅಂತ ಹೇಳ್ತಾರೆ. 3 ಬಾಣ ಸಪೋರ್ಟ್ ಕೊಡಬೇಕಂತ. ಆ ಸಪೋರ್ಟ್ ಯಾರು ಕೊಡಬೇಕು ಗೊತ್ತಾ? ದುರ್ಯೋಧನ ತಲೆಗೆ ಅರ್ಥನೇ ಆಗಲಿ, ಅರ್ಜುನ ಕೊಟ್ಟ. ಅರ್ಜುನ ಅಂದ್ರೆ ಯಾರು ಗೊತ್ತಾ? ಜಯತೀರ್ಥರು. ಅವ್ರು ನ್ಯಾಯಸುಧಾದಿ ಗ್ರಂಥಗಳಿಂದ ಮೂರು ಬಾಣ ಕೊಟ್ಟುಬಿಟ್ರೆ ತಲೆ ನಿಂತು ಬಿಡುತ್ತೇನೆ. ಎಂಥ ಅಪೂರ್ವವಾದಂಥ ತತ್ವವನ್ನು ನಾವು ಇವತ್ತಿನ ಕಾಲಕ್ಕೆ ಅರ್ಜುನನ ಪಾತ್ರ ಎಷ್ಟು ರಿಲೆವೆಂಟ್ ಆಗುತ್ತೆ ನೋಡಬೇಕು. ಸುಖವಾಗಿ ಮಲಗಿದ್ದಾರೆ, ಎಷ್ಟು ದಿವಸ ಗೊತ್ತಾ? ಅವರು ತಮ್ಮ ದೇಹ ಬಿಡವರು ಸುಖವಾಗಿ ಮಲಗಿದ್ದಾರೆ. ಯುದ್ಧದಲ್ಲಿ ತಲೆ ಕೊಟ್ಟ ಪುಣ್ಯಾತ್ಮ ನಮಗೆ ಬೇಕಾಗಿರೋದು ಹಾಗೇನೆ. ಅರ್ಜುನ ದುರ್ಯೋಧನ ಕೊಟ್ಟು ತಲೆಗೆ ಹೊಡ್ಬಿಡಬೇಕೆ ಅವನು. ದುರ್ಯೋಧನ ಗುರಿ ಗೊತ್ತಲ್ಲ ನಮಗೆ, ಅರ್ಜುನ ಎಷ್ಟು ಸಪೋರ್ಟ್ ಕೊಟ್ಟ, ಎಷ್ಟು ಉದ್ಧಾರ ಮಾಡ್ತಿದ್ದಾನೆ. ಅವ್ರು ಖುಷಿ ಪಡ್ತಾರೆ, ಭಾರಿ ಸಂತೋಷಪಟ್ಟು ಎಲ್ಲ ವಾಪಸ್ ಹೋದ್ರು. ಮರುದಿವಸ ಬಂದರು, ಈಗ ನೀರಿನ ಪ್ರಸಂಗ ಬಂತು. ಎಲ್ಲ ನೀರು ಕೊಡಿ, ನೀರು ಕೊಡಿ ಅಂತ ಕೂಗ್ತಿದ್ದಾರೆ. ದುರ್ ಯಥಾ ಪ್ರಕಾರ ನೀರು ತರಿಸ್ತೆ, ಆ ನೀರು ಈ ನೀರು ಏನೋ ನೀರು ಬಂದುಬಿಡ್ತು. ನೋಡು ನಾನು ಮೈಲಿ ನೀರು ಕುಡಿಯೋದಿಲ್ಲ ಅಂತ ಹೇಳ್ತಾರೆ. ಹೆಣಗಳ ಮಧ್ಯೆ ತರ್ತಿದ್ದೀರಿ ನೀರು, ಸುತ್ತ ರಣರಂಗ ಅದು ಬಂತು. ಯಾಕೆ ಕುಡಿಯೋದು ನೀರನ್ನು ನಾನೀಗ? ನನ್ನ ಮಡಿ ನೀರಬೇಕು ಅಂತ ಕೇಳ್ತಾ. ನಿಮ್ಮ ಮನೆಯಲ್ಲೇ ಮಡಿ ನೀರು ಸಿಗೋದಿಲ್ಲ, ಯುದ್ಧದಲ್ಲಿ ಯಾರು ಮಡಿ ನೀರು ಕೊಡ್ತಾರೆ? ಈಗ ನಾನು ನೀರು ಕೊಡಬೇಕು, ಸುಮ್ಮನೆ ನಿಂತ್ಕೊಂಡೆ ಯಥಾ ಪ್ರಕಾರ. ತಕ್ಷಣ ಅರ್ಜುನ ನೀರು ಕೊಡು ಅಂತ ಕೇಳ್ತಾ. ಯಥಾ ಪ್ರಕಾರ ಬಿಲ್ಲು ಬಾಣ ಮಾತೆತ್ತಿದ್ರೆ ಶಸ್ತ್ರ. ಕ್ಷತ್ರಿಯ ಏನನ್ನು ಬೇಕಾದ್ರೂ ಶಸ್ತ್ರದಿಂದ ಸಾಧಿಸ್ತಾನೆ, ಬ್ರಾಹ್ಮಣ ಏನನ್ನು ಬೇಕಾದ್ರೂ ಶಾಸ್ತ್ರದಿಂದ ಸಾಧಿಸ್ತಾನೆ ಅಂತ ಹೇಳ್ತಾರೆ. ಅದನ್ನೇ ತಂತ್ರಸಾರದಲ್ಲಿ ಆಚಾರ್ಯ ಹೇಳಿ, ಗ್ರಂಥೋಯಂ ಪಾಠ ಮಾತ್ರೇಣ ಸಕಲಾಭೀಷ್ಟ ಸ್ಥಿತಿ. ಸುಮ್ಮನೆ ಇಟ್ಕೊಂಡ್ಬಿಡಿ ಸಾಕು, ಓದಿಬಿಡಿ ಸಾಕು, ಬೇಕಾದ್ದು ಕೊಡುತ್ತೆ ಅಂತ ಹೇಳ್ತಾರೆ. ಅರ್ಜುನ ತಗೊಂಡ, ಒಂದು ಬಾಣ ಹೊಡೆದ, ಸರ್ರಂತ ಬಾಣ ಹೋಯಿತು. ಮೇಲಿಂದ ಬಂತು, ಫಾಸ್ಟ್ ಬೌಲರ್ಸ್ ಬರ್ತಾರೆ, ದೂರ ಓಡೇ ಬಂದು ಎಚ್ಚಿದಾರಲ್ಲ, ಮೇಲೆ ಹೋಗಿ ಬಾಣ ಸರಕ್ಟೇ ಕೆಳಗೆ ಹೋಯಿತು. ನೀರು ಚಿಮ್ತಂತೆ, ಫಸ್ಟ್ ಬೋರ್ವೆಲ್ ಶುರುವಾಗಿದ್ದೆ ಆತನಿಂದ. ಜೋರ ನೀರು ಬರ್ತಾ ಇದೆ, ಆ ನೀರು ಹೇಗೆ ಊರ್ದುದಾರಿ ಸೀದಾ ಬಾಯಲ್ಲಿ ಬಿತ್ತು, ಯಾರು ಬಿಟ್ಟಾಗೇ ಇಲ್ಲ. ಅದರ ಮಡಿ ಅಂದರೆ ಪ್ಯೂರೆಸ್ಟ್ ಅಂತ ವಾಟರ್ ಬಿತ್ತಂತೆ, ಕುಡಿತಾರೆ, ಆನಂದವಾಗಿ ಹೋಯ್ತು ಅವರಿಗೆ. ನೋಡು ದುರ್ಯೋಧನ, ನೋಡು ಅರ್ಜುನ, ನೋಡು ಕಲಿ ಅಂತ ಹೇಳ್ತಾರೆ. ಇಂಥವ್ರ ಮುಂದೆ ಯುದ್ಧ ಮಾಡ್ತೀಯ ನಿನಗೆ, ಇಂಥವ್ರು ಯುದ್ಧ ಮಾಡ್ತೀಯ, ಇಮ್ಯಾಜಿನ್ ಮಾಡೋಕ್ಕಾಗತ್ತೆ ನಿನಗೆ? ನನ್ನ ಮಾತು ಕೇಳು, ನಾನು ಶತ್ರು ಪರವಾಗಿಲ್ಲ, ಯುದ್ಧ ನಿಲ್ಲಿಸಿಬಿಡು ಅಂತ ಹೇಳ್ತಾರೆ. ನಾನು ಶತ್ರು ಯುದ್ಧ ನಿಲ್ಲಿಸು, ಪಾಂಡವ ಜೊತೆ ಒಂದಾಗು, ಅವರಿಂದ ರಾಜ್ಯ ಕೊಟ್ಟುಬಿಡು, ಪ್ರಾಣ ಉಳಿಸು ಅಂತ ಹೇಳಿದ್ರಂತೆ. ಆ ಮಾತು ಕೇಳಿದ್ದೆ ಕೃಷ್ಣನ ಮಾತೇ ಕೇಳಿದ್ರೆ ಇವನೇ ಮಾತು ಕೇಳ್ತಾನೆ, ಸುಮ್ಮನೆ ಕುತ್ಕೊಂಡು ಬಿಡ್ತಾನೆ. ಭೀಮನ ಪರಾಕ್ರಮ ನೋಡಿದ್ದಿ, ನಿನ್ನ ತಮ್ಮದನ್ನ ಪಟ ಪಟವ ಕೊಂದು ಹಾಕ್ತಿದ್ದಾನೆ, ಈತೆ ಹೊಡಿತಿದ್ದಾನೆ, ನಾವೆಲ್ಲ ಯಾವ ಲೆಕ್ಕನೂ ಇಲ್ಲ ಇವರಿಗೆ. ನೀನೇ ಹೇಳಿದ್ದೀಯಲ್ಲ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ, ಪರ್ಯಾಪ್ತಂ ತಿದಮೇಜೇಶಾಂ ಬಲಂ ಭೀಮಾಭಿರಕ್ಷಿತಂ. ನಿನ್ನ ಬುದ್ಧಿ ಇಲ್ಲ, ಕೇಳು ಅಂತ ಹೇಳಿದ ತಕ್ಷಣ ಏನು ಮಾತಾಡೋದಿಲ್ಲ, ಒಪ್ಪಲೇ ಇಲ್ಲ ಅವರು. ತಕ್ಷಣ ವಾಪಸ್ ಹೊರಟಂತೆ. ಆಗ ಕರ್ಣ ಅದು ಹೊರಟು ಎಲ್ಲ ವಾಪಸ್ ಹೊರಟುಬಿಡ್ತಾರೆ. ಸ್ವಲ್ಪ ಯುದ್ಧ ಶುರು ಮಾಡೋದು 11 ದಿವಸ ಬೆಳಿಗ್ಗೆ ನಡೀತಿರೋದು, ಈಗ 10 ದಿವಸ ಸಾಯಂಕಾಲ ಮುಗಿದಿತ್ತು. 11 ಬೆಳಗ್ಗೆ ವಾಪಸ್ ಬರ್ತಾರೆ. ಭೀಷ್ಮರತ್ನ ನಮಸ್ಕಾರ ಮಾಡ್ತಾರೆ ಪಾಂಡವರೆಲ್ಲ. ಯುದ್ಧ ಶುರು ಆಗಬೇಕಲ್ಲ, ಮತ್ತೆ 11 ಯುದ್ಧ ಶುರುವಾಯಿತು. ಆ ಸಮಯಕ್ಕೆ ಕರ್ಣ ಬರ್ತಾನೆ, ಸೀದಾ ಯಾರೂ ಇಲ್ಲ, ಏಕಾಂತದಲ್ಲಿ ಕರ್ಣ ಬರ್ತಾನೆ. ಭೀಷ್ಮನ ನಮಸ್ಕಾರ ಮಾಡ್ತಾನೆ, ತಾತ ತಪ್ಪು ಮಾಡಿಬಿಟ್ಟೆ, ಕ್ಷಮಿಸಿಬಿಡಿ, ನಿಮ್ಮನ್ನು ಏನೋ ಬೈದುಬಿಟ್ಟೆ ನಾನು. ಎಂಥ ಮಹಾವೀರರು, ಕರ್ಣ ಸ್ವಭಾವದ ಒಳ್ಳೆಯವನು, ಪಾಪ ಒಳ ಅಸರಾವೇಶದಿಂದ ತಪ್ಪಾಡಿದ್ದಾನೆ, ಏನೋ ಬೈದುಬಿಟ್ಟಿದ್ದ ಮುದುಕಾಗಿದ್ದ ಅಂತ ಹೇಳಿ ಬಂದು, ತುಂಬ ತಪ್ಪಾಗಿದೆ, ದಯವಿಟ್ಟು ನನ್ನ ಕ್ಷಮಿಸಬೇಕು, ನಾನೀಗ ನೀವು ಇರೋವರೆಗೂ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ದೆ, ನಾನೀಗ ಯುದ್ಧ ಮಾಡಬೇಕಾಗಿದೆ, ದಯವಿಟ್ಟು ಅನುಮತಿ ಕೊಡಿ ಅಂತ ಕೇಳಿದ. ಅವ್ರು ಹೇಳ್ತಾರೆ, ಕರ್ಣ ಯೋಚನೆ ನನಗೇನು ಬೇಜಾರಾಗಿಲ್ಲ ಅಂತ ಹೇಳ್ತಾರೆ. ನಿನ್ನ ಬುದ್ಧಿ ಕೆಟ್ಟು ಹೋಗಿದ್ರೆ ನನಗೆ ಗೊತ್ತಾ, ನನಗೇನು ಬೇಸರ ಇಲ್ಲ, ಯುದ್ಧ ಮಾಡು, ಹೇಗೆ ಮಾಡಬೇಕು ಅಂತ, ನಾನು ಮಾಡದೆ ಮಾಡು ಅಂತ ಹೇಳಿದೆ. ಗೊತ್ತಾಯ್ತಲ್ಲ, ನಾನು ಮಾಡದೆ ಮಾಡೋದನ್ನು ಪಾಂಡವರಿಗೆಲ್ಲೂ ಬರಲಿ ಅಂತ ಮಾಡು. ಪುಣ್ಯ ಬರುತ್ತೆ ಇಲ್ಲದ್ರೆ ಪಾಪ ಬರುತ್ತಷ್ಟೇ, ಪಾಂಡವರಿಗೆಲ್ಲ ಗ್ಯಾರಂಟಿ, ನೀನು ಪಾಪ ಬರಬಾರ್ದು ಹಾಗೆ ಮಾಡು ಅಂತ ಹೇಳಿದ್ರಂತೆ. ಕರ್ಣ ಹೊರಟುಬಿಡ್ತಾನೆ. ಭೀಷ್ಮರು ದೇಹ ಯಾಕೆ ಬಿಡಲಿಲ್ಲ ಅಂತ ಪ್ರಶ್ನೆ ಬರುತ್ತೆ. ದೇಹ ಯಾಕೆ ಬಿಡಲಿಲ್ಲ ಅಂದರೆ ಅವ್ರಿಗೊಂದು ಯೋಚನೆ ಇತ್ತು, ಅವ್ರು ಬಿಡಲಿಕ್ಕೆ ತಯಾರಾಗಿದ್ರಂತೆ, ಇಚ್ಛಾಮರಣಿಗಳಲ್ಲ. ಆಗ ಪಕ್ಷಿಗಳು ಬಂದಂತೆ, ಕರು ಪಕ್ಷಿಗಳು ಬಂದುಬಿಟ್ಟು, ಭೀಷ್ಮರೇ ದೇಹ ಬಿಡಬೇಡಿ, ಉತ್ತರಾಯಣ ಬರಲಿ ಅಂತ ನಿಮ್ಮ ತಾಯಿ ಹೇಳ್ಕಳಿಸಿದ್ದಾರೆ ಅಂತೇಳಿ ಗಂಗಾದೇವಿ ಮೆಸೇಜ್ ಬಂತಂತೆ. ಅಲ್ಲಿಂದ ಇವತ್ತು ಮೊಬೈಲ್ ಫೋನ್ ಮೆಸೇಜ್ ಗೊತ್ತಿರ್ತವೆ, ಗಂಗಾದೇವಿ ಮೆಸೇಜ್ ಬಂತಂತೆ, ಋಷಿಗಳು ಬಂದರಂತೆ ಹಂಸ ಪಕ್ಷಿಗಳ ವೇಷದಲ್ಲಿ ಬಂದು, ಸದ್ಯ ಬಿಡಬೇಡಿ, ಉತ್ತರಾಯಣವನ್ನು ನೋಡಿ ಅಂತ ಹೇಳ್ತಾರೆ. ತಕ್ಷಣ ಪ್ರಾಣಾಂಧದಾರಾತ ತಥೋತ್ತರಾಯಣ, ಉತ್ತರಾಯಣಕ್ಕೋಸ್ಕರವಾಗಿ ಕಾಯ್ತಾ ಮಲಗಿದ್ದಾರೆ. ದುರ್ಯೋಧನ ತಕ್ಷಣವೇ ದೊಡ್ಡ ಒಂದು ಡಾಕ್ಟರ್ ಗುಂಪೆತ್ತರಿಸಿದಂತೆ, ಬೇಕಾದ ರಾಜ ವೈದ್ಯರುಗಳು ಬಂದರಂತೆ. ಭೀಷ್ಮರ ನೋಡ್ತಾರೆ, ದುರ್ಯೋಧನ ನನ್ನ ಬದುಕೋ ಇಚ್ಛೆ ಇದ್ದಿದ್ದರೆ ಅಲ್ಲಿ ಕೆಲಸ ಆಗ್ತಿತ್ತು, ನನಗದು ಇಚ್ಛೆ ಇಲ್ಲ, ವಾಪಸ್ ಕಳಿಸಿಬಿಡು ಅಂತ ಹೇಳ್ತಾರೆ. ವಾಪಸ್ ಕಳಿಸಿಬಿಡು, ಅದು ಭೀಷ್ಮರ ಕಾಮನ್ ಸೆನ್ಸ್ ನೋಡಬೇಕು, ವಾಪಸ್ ಕಳಿಸು, ಹಾಗೆ ಕಳಿಸ್ಬೇಡ, ಅವ್ರು ಕೊಡಬೇಡ, ಸಮ್ಮಾನ ಕೊಟ್ಟು ಕಳಿಸು ಅಂತ ಹೇಳಿದರು. ಡಾಕ್ಟರ್ ಮನೆ ಕಳಿಸಿ ಹಾಗೆ ಕಳಿಸಿ ಪದ್ಧತಿ ಆಗುತ್ತಲ್ಲ, ಅವ್ರು ಅಂಥದ್ದು ವೇದ ವ್ಯಾಸರ ಮಾತು ಬರೀತಾರೆ, ಅವ್ರು ಕೊಡೋದನ್ನು ಕಟ್ಟು ಕಳಿಸಿಬಿಡು, ಏನು ಯೋಚನೆ ಮಾಡಬೇಡ ಅಂತ ಕಳಿಸಿದರಂತೆ. ಭೀಷ್ಮರ ಹಾಗೆ ಕಾಯ್ತಾ ಇದ್ದಾರೆ, ಉತ್ತರಾಯಣವನ್ನು ಕಾಯ್ತಾ ಇದ್ದಾರೆ. ನಮಗೆ ಭಾರಿ ಗೊಂದಲ, ಈ ಸುಮ್ಮನೆ ನೋಡಿಬಿಟ್ರೆ ನಿಮಗೆ ಕನ್ಫ್ಯೂಷನ್ ಇದೆ ಇದರೊಳಗೆ. ಉತ್ತರಾಯಣದಲ್ಲಿ ಸತ್ರೆ ಸದ್ಗತಿ, ಮೋಕ್ಷಕ್ಕೆ ಹೋಗ್ತಾರೆ. ದಕ್ಷಿಣಾಯಣ ಸತ್ರೆ ವಾಪಸ್ ಬರ್ತಾರೆ. ಸುಮ್ಮನೆ ಭಗವದ್ಗೀತೆ ಕೇಳಿದ್ರೆ ಅನಿಸುತ್ತೆ, ಹಗಲು ಸತ್ರೆ ಸದ್ಗತಿ, ರಾತ್ರಿ ಸತ್ರ ಸದ್ಗತಿ ಅಲ್ಲ. ಅದೇ ರೀತಿ ಶುಕ್ಲಪಕ್ಷದಲ್ಲಿ ಸದ್ಗತಿ, ಕೃಷ್ಣಪಕ್ಷ ಸತ್ರ ಸದ್ಗತಿ ಇಲ್ಲ, ಕೆಲವು ಮಾತೆಲ್ಲ ಹೇಳಿಬಿಟ್ಟಿದ್ದ. ಇನ್ನು ಕೇಳ್ಕೊಂಡು ನಾವೇನಾದರೂ ವೀರಪ್ಪನ ಅಂತವನು ಹಗಲು ಸತ್ತ, ಶುಕ್ಲ ಉತ್ತರಾಯಣ ಸತ್ತ, ಏನು ಗತಿ ಅದರೊಳಗೆ? ಯಾವ ಸತ್ರು ನರಕಕ್ಕೆ ಹೋಗೋದು? ಇಲ್ಲಿ ಯಾವ ಕಾಲಕ್ಕೂ ಸರಿಯಲ್ಲ. ಮತ್ತು ಹಾಗೆ ಇಲ್ಲ, ಮನುಷ್ಯ ಹಗಲು ರಾತ್ರಿ ಸಾಯಲೇಬೇಕು ಈ ಮಧ್ಯೆ. ಉತ್ತರಾಯಣದಲ್ಲಿ ಆಗಿರಲೇಬೇಕು. ಮತ್ತೆ ಯಾಕೆ ಹೇಳ್ತಾರೆ ಇದನ್ನು? ಆಚಾರ್ಯ ಬರೀತಾರೆ, ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಹೇಳ್ತಾರೆ, ಆಚಾರ್ಯ ಭಾಷ್ಯ ಬರೀತಾರೆ. ಉತ್ತರಾಯಣ ದಕ್ಷಿಣ ಅಂದರೆ ಅರ್ಥನೇ ಇಲ್ಲ, ನಿಮಗೆ ಗೊತ್ತಿರಲಿ. ರಾಯರು ಉನ್ನಾರ ಪ್ರದೇಶ ಮಾಡಿ ದಕ್ಷಿಣ ಎಂದರೆ ಉತ್ತರಾಯಣ ಅಲ್ಲ ಅದು. ಟೀಕಾರ ಆಗೋ ಉತ್ತರಾಯಣ ದಕ್ಷಿಣ ಎರಡು ಓಡಾಡುತ್ತೆ, ಆ ಕಡೆ ಅಧಿಕ ಬಂದಾಗ ಆ ಕಡೆ ಕಡೆ ಓಡಾಡುತ್ತೇನೆ. ರಘುತ್ತಮ ಸ್ವಾಮಿ ಹಿಡಿದು ಉತ್ತರ ಉತ್ತರಾಯಣ ದಕ್ಷಿಣ ಎರಡು ಅಲ್ಲದೇ ಆಗುತ್ತೆ. ಈ ಸರ ಉತ್ತರಾಯಣ ಆಗಿದೆ ಅಷ್ಟೇ, ಅಧಿಕ ಬಂದಿದ್ದು ಮುಂದೋಗಿಲ್ಲ, ದಕ್ಷಿಣಾಯನ ಆಗೋದು. ಎಷ್ಟೋ ಜನ ಜ್ಞಾನಿಗಳು ದಕ್ಷಿಣಾಯನದಲ್ಲಿ ಮಾಡಿದ್ದಾರೆ, ಉತ್ತರಾಯಣದಲ್ಲಿ ಎಷ್ಟೋ ಪಾಪಿಸ್ಟ್ರು ಮಾಡಿದ್ದಾರೆ. ಆದ್ದರಿಂದ ದಕ್ಷಿಣ ಉತ್ತರಾಯಣ ಫೈನಲ್ ಅಲ್ಲ. ಆಚಾರ ಅರ್ಥ ಹೇಳದೆ ಹೋಗಿದ್ರೆ ಎಷ್ಟು ಪಜಿತಿ ಆಗ್ತಿತ್ತು ಗೊತ್ತಾ? ಯಾರು ಭಾಷೆ ಬರೆದಿಲ್ಲ ಅದಕ್ಕೆಲ್ಲ ಬ್ರಹ್ಮಸೂತ್ರಗಳಿಗೆ. ಆಚಾರ ಹೇಳ್ತಾರೆ ನಿಮಗೆ ಗೊತ್ತಿಲ್ಲ, ಉತ್ತರಾಯಣ ದಕ್ಷಿಣಾಯನ ಹೊರಗಿಂದಲ್ಲ, ನಮ್ಮ ದೇಹದೊಳಗೆ ರಶ್ಮಿಗಳಿವೆ. ಉತ್ತರಾಯಣ ರಶ್ಮಿ ಅಂತಿದೆ, ದಕ್ಷಿಣ ರಶ್ಮಿ ಅಂತಿದೆ. ಉತ್ತರಾಯಣ ರಶ್ಮಿ ಪ್ರಕಾರ ಹೋದರೆ ಅವನು ಮೋಕ್ಷಕ್ಕೆ ಹೋಗ್ತಾನೆ, ಮತ್ತೆ ಹುಟ್ಟಿ ಬರೋದಿಲ್ಲ. ದಕ್ಷಿಣಾಯನದಲ್ಲಿ ಹೋದರೆ ಅವನು ಮತ್ತೆ ವಾಪಸ್ ಬರ್ತಾನೆ. ಇದು ಸಾಧನೆ ಮಾಡಬೇಕು. ನೆನಪಿಟ್ಟುಕೊಳ್ಳಿ, ಎಲ್ಲರಿಗೂ ಹೇಳಿದ ಮಾತಲ್ಲ, ಅಪರೋಕ್ಷ ಜ್ಞಾನಿಗಳು ಹೇಳಿದ ಮಾತು. ಹುಡುಗರಿಗೆ ಅಪ್ಲಿಕಬಲ್ ಅಲ್ಲ ಅಂತ ಹೇಳಿಬಿಡ್ತಾರೆ ಅಲ್ಲಿ. ಹುಡುಗರು ಅಪ್ಲಿಕಬಲ್ಲೇ ಅಲ್ಲ. ಯಾವ ಸೆಂಟರ್ ತೊಗೊಂಡ್ರೆ ಪಾಸ್ ಆಗ್ತಾರೆ ಎಂಬುದು ಓದ್ದವರಿಗೆ, ಓದ್ದವರಿಗೆ ಯಾವ ಸೆಂಟರ್ ತೊಗೊಂಡ್ರೆ ಪಾಸ್ ಆಗೋದು ಫೇಲ್ ಆಗೋದು ಹೇಳಿಲ್ಲ. ಹುಚ್ಚಿಗೆ ಅತ್ತೆ ಮನೆಯನ್ನು ತೋರ್ಮನೇನು ಅಂತಾರಲ್ಲ ಹಾಗೆ, ಅವ್ರು ಯಾವ ಸತ್ರು ಹಳೆಬಾರ ಅಷ್ಟೇ. ಅವರು ಹುಚ್ಚಿ ಅಂದರೆ ಹುಚ್ಚಿನೇ, ಎಲ್ಲೋದ್ರೂ ಹುಚ್ಚಿನೇ. ಯೋಗ್ಯರು ಹೇಳಿದ ಮಾತಿದೆ, ಯೋಗ್ಯರ ಬಗ್ಗೆ ವಿಚಾರ ಮಾಡಿ ನಡೀತಾ ಇದೆ ಅದು. ಆ ಉತ್ತರಾಯಣ ದಕ್ಷಿಣ ಮೊದಲನೇದಾಗಿ, ಅಪರೋಕ್ಷ ಜ್ಞಾನಿಗೆ ಎರಡನೇದಾಗಿ, ಬಡಗಿರ ಉತ್ತರಾಯಣ ರಶ್ಮಿಗಳಿಗೆ ದಕ್ಷಿಣ ರಶ್ಮಿಗಳಿಗೆ ಅನ್ವಯಿಸಿದ ಮಾತಿದ್ರು. ನಮ್ಮ ದೇಹದಲ್ಲೇ ಕೊಡೆ ಹಿಡ್ತಾರೆ ದೇಹ ಬಿಡಬೇಕಾದ್ರೆ, ಜ್ಞಾನಿಗಳಿಗೆ ಕಾಣುತ್ತೆ ರೂಟ್ ಕಾಣುತ್ತಂತ ಅವರಿಗೆಲ್ಲ ಕೂಡ. ಉತ್ತರಾಯಣ ರಶ್ಮಿಯಲ್ಲಿ ಹೋಗಿಬಿಟ್ರೆ ಹೋಗೋ ದಾರಿ, ಆ ಕಾಲಕ್ಕೆ ನೋಡಿದ್ರೆ ಏನು ಕಾಣೋದಿಲ್ಲ, ಯೋಗದ ಜ್ಯೋತಿ ಕಾಣುತ್ತೆ, ಆ ಮೂಲಕ ಎಂಟರ್ ಆಗ್ತಾನಂತ. ಅದೆಲ್ಲ ಅಪೂರ್ವವಾದಂಥ ಯೋಗ ಶಕ್ತಿಯ ಮಾತುಗಳವು, ಹೊರ ದಿಡುತ್ತಾರ ಮಾತುಗಳಲ್ಲ. ಹಾಗಿದ್ದು ಇವ್ರು ಯಾಕೆ ಉತ್ತರಾಯಣ ಕಾಯ್ಬೇಕಾಗಿದ್ರೆ? ಯೋಗಿಗಳು ತಾರೆ ಹೋಗುವುದಾಗಿತ್ತಲ್ಲ ಅಂತ ಕೇಳಿದರೆ, ಈ ಉತ್ತರಾಯಣ ಅಲ್ಲ, ಅದಕ್ಕೆ ಎರಡು ಅರ್ಥ. ಮತ್ತೆ ಹೊರಗಿನ ಉತ್ತರಾಯಣನ ಕೋಯಿನ್ಸೈಡ್ ಮಾಡೋಕ್ಕಾಗೋದಾದರೆ ಮಾಡಿ, ಅದು ಕಂಪಲ್ಸರಿ ಅಲ್ಲ, ಬರೀ ಚಾಯ್ಸ್ ಅಷ್ಟೇ. ಇನ್ನೂ ಭಾಳ ದೊಡ್ಡದೇನು ಗೊತ್ತಾ? ಉತ್ತರಾಯಣವನ್ನು ಕಾಯಬೇಕು. ಉತ್ತರ ಅಂದ್ರೆ ಏನು ಗೊತ್ತಾ? ಉತ್ತರವು ಗೋಪತಿರ್ಗೋಪ್ತ, ಕೃಷ್ಣ ಅಂತ ಅರ್ಥ. ಅದು ಹತ್ರ ಬಂದು ಕೂಡೋವರೆಗೂ ಕಾಯಬೇಕು ಅಂತ ಅರ್ಥ. ಮುಂದೆ ಕೃಷ್ಣ ಬಂದು ಕೊಡ್ತಾನೆ ಅವ್ರ ಪಕ್ಕದಲ್ಲಿ, ಆಗ ದೇಹ ಬಿಡಬೇಕು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂದರೆ, ಧರ್ಮರಾಜ ಪ್ರಶ್ನೆ ಕೇಳ್ತಾನೆ, ಅದಕ್ಕೆ ಉತ್ತರಾಯಣ ಆಗಬೇಕಲ್ಲ, ಜಾತಿ ಬರೋ ಉಪದೇಶ ಮಾಡಬೇಕಾಗಿದೆ ಅವರು. ಅದಕ್ಕೋಸ್ಕರ ಗಂಗಾದೇವಿ ಹೇಳ್ಕಳಿಸಿದ್ದೆ ಹೊರತು ಈ ಉತ್ತರಾಯಣಕ್ಕೋಸ್ಕರ ಅಲ್ಲ. ಅವ್ರು ಹಾಗೆ ಕೂತಿದ್ದಾರೆ ಧರ್ಮರಾಜ. ಆ ಕಡೆ ಯುದ್ಧ ದುರ್ಯೋಧನ ಮತ್ತೆ ಮೀಟಿಂಗ್ ಮಾಡಿದ, ನೆಕ್ಸ್ಟ್ ಕ್ಯಾಪ್ಟನ್ ಹುಡುಕ್ಬೇಕಲ್ಲ, ಈಗ ಯಾರು ಸೇನಾಧಿಪತಿಗಳು ಅಂತೇಳಿ ಯಾರು ಮಾಡೋಣ ಅಂತ ಹೇಳಿದ ಆಚಾರ್ಯ. ದ್ರೋಣಾಚಾರ್ಯ ಸಮವಯಸ್ಕರು ಭೀಷ್ಮರಿಗೆ, 800 ವರ್ಷ ಅವರಿಗೂ ಕೂಡ ಅಂತ. ಅಥಾಖಿಲಾನಾಂ ಪೃಥಿವೀಪತೀನಾಂ ಆಚಾರ್ಯಮಗ್ರ್ಯಂ ರಥಿನಾಂ ಸುವಿದ್ಯಂ ರಾಮಸ್ಯ ವಿಶ್ವಾಧಿಪತೇಸ್ತು ಶಿಷ್ಯಂ ಚಕ್ರೇ ಚಮೂಪಂ ಧೃತರಾಷ್ಟ್ರ ಪುತ್ರ. ಆಚಾರ್ಯ ಒಂದು ಮಾತಿನ ಇಡೀ ದ್ರೋಣಾಚಾರ್ಯ ಕ್ಯಾರೆಕ್ಟರ್ ಹೇಳ್ತಾರೆ, ಇಡೀ ಮಹಾಭಾರತ ಸಮರಿ ಮಾಡ್ತಾರೆ ಅವ್ರ ಬಗ್ಗೆ. ಅಥಾಖಿಲಾನಾಂ ಪೃಥಿವೀಪತೀನಾಂ ಆಚಾರ್ಯಂ, ಎಲ್ಲ ರಾಜಕುಮಾರರ ಗುರುಗಳು, ರಾಜರ ಗುರುಗಳು. ರಥಿನಾಂ ಸುವಿದ್ಯಂ, ರಥಿನಾಂ ಅಗ್ರಣ್ಯಂ, ಮಹಾರಥಿಗಳು, ಸುವಿದ್ಯಂ ಭಾರಿ ವಿದ್ಯಾವಂತರು. ರಾಮಸ್ಯ ವಿಶ್ವಾಧಿಪತೇ ಸುಶಿಷ್ಯಂ, ಪರಶುರಾಮದೇವರ ಶಿಷ್ಯರು. ಅವರನ್ನು ದುರ್ಯೋಧನ ಪಟ್ಟಾಭಿಷೇಕ ಮಾಡಿದ. ಎಷ್ಟು ಚೆನ್ನಾಗಿದೆ ಸ್ವಾರಸ್ಯ, ಏನೇನಿದೆ ಇವರಿಗೆ? ಅಥಾಖಿಲಾನಾಂ ಪೃಥಿವೀಪತೀನಾಂ ಆಚಾರ್ಯಂ, ರಥಿನಾಂ ಅಗ್ರ್ಯಂ, ಸುವಿದ್ಯಂ, ರಾಮಸ್ಯ ವಿಶ್ವಾಧಿಪತೇ ಸುಶಿಷ್ಯಂ, ಇವೆಲ್ಲ ಪ್ಲಸ್ ಪಾಯಿಂಟ್ಗಳು. ಕೊನೆಗೇನು? ದುರ್ಯೋಧನ ನೀರು ಹಾಕಿದ, ಕತೆ ಮುಗಿತು ಅಂತ. ಇಷ್ಟೆಲ್ಲ ಹೇಳಿ ದುರ್ಯೋಧನ ಕೈ ಇಟ್ಟ, ತಲೆ ಮೇಲೆ ಕೈ ಇಟ್ಟಾದ್ರೆ ಎಲ್ಲ ಹೋಗಿಬಿಡುತ್ತೆ. ದ್ರೋಣಾಚಾರ್ಯ ಗೆಲ್ಲೋರಲ್ಲ, ದುರ್ಯೋಧನ ತಲೆ ಮೇಲೆ ಕೈ ಇಟ್ಟಿಸ್ಕೊಂಡ್ರೆ ಯಾರೂ ಕೂಡ ಬದುಕಲು ಸಾಧ್ಯತೆ ಇಲ್ಲ. ಅವ್ರು ಖುಷಿಯಾಯಿತು ಪಾಪ ಅವರಿಗೆ. ದುರ್ಯೋಧನ ವರ ಕೇಳ್ಕೊಡ್ತೇನೆ ಅಂತ ಹೇಳಿ, ಬ್ರಾಹ್ಮಣರು ವಿಚಿತ್ರ ಅವರು, ಒಂದು ಸ್ವಲ್ಪ ದಷ್ಟೇ ಕೊಟ್ಟರೆ ನಮಸ್ಕಾರ ದೀರ್ಘಾಯುಷ್ಮಾನ್ವ ಮತ್ತೆ ಭಜಿತಿ ಆಗತ್ತೆ, ಏನು ಬೇಕು ಹೇಳಯ್ಯ ಅಂತ ಕೇಳಿದ್ರು. ನನಗಿನ್ನೇನು ಬೇಡ, ಧರ್ಮರಾಜನ ಜೀವಂತ ಸೆರೆ ಹಿಡಿದು ಕೊಡಬೇಕು ಅಂತ ಕೇಳಿದ್ರು. ಜೀವಂತ ಸೆರೆ ಹಿಡಿದು ಕೊಡಬೇಕು. ಅವ್ರಿಗೆ ಆಶ್ಚರ್ಯ ಆಗೋಯ್ತು. ದುರ್ಯೋಧನ ಅಲ್ಲಯ್ಯ, ದುರ್ಯೋಧನ ಕೊಂದು ಬಾ ಅಂತ ಕೇಳಬಾರದೆ, ಸರಿಯಾಗಿ ಹಿಡ್ಕೋಬೇಕು ಅಂತ ಕೇಳ್ತಾರೆ. ಮಹಾಭಾರತ ತುಂಬ ವಿಚಾರ ಬರುತ್ತೆ ಅಲ್ಲಿ. ಸ್ವಾಮಿ, ಆಗ ಕೇಳ್ತಾ ಇದ್ದೆ ನಾನು, ಧರ್ಮರಾಜ ಕೊಲ್ಲು ಅಂತ ಕೇಳಿಬಿಡ್ತಾ ಇದ್ದೆ. ಯುದ್ಧ ಮುಗಿಯೋದಿಲ್ಲ, ಭೀಮಾದಿಗಳಿದ್ದಾರೆ, ಅವ್ರು ನಮ್ಮ ತಲೆ ಬಡ ಕೊಂದು ಹಾಕಿಬಿಡ್ತಾರೆ, ಆದ್ದರಿಂದ ನಮಗೆ ರಾಜ್ಯ ಸಿಗೋದಿಲ್ಲ. ಧರ್ಮರಾಜ ಸತ್ರೆ ರಾಜ್ಯ ಸಿಗೋದಿಲ್ಲ. ಮುಂದೇನಾಗುತ್ತೆ ಗೊತ್ತಾ? ಅಕಸ್ಮಾತ್ ನಾನು ಉಳಿದವ್ರು ಗೆದ್ದೆ ಅಂತ ತಿಳ್ಕೊಬೋಣ, ಕೃಷ್ಣ ಬಿಡೋದಿಲ್ಲ, ಕೃಷ್ಣ ಚಕ್ರ ಹಿಡಿದ್ರೆ ಅವನು ಕೊಂದು ಹಾಕಿಬಿಡ್ತಾನೆ, ನಮಗೆ ರಾಜ್ಯ ಸಿಗೋದಿಲ್ಲ. ಕೊನೆ ಕೃಷ್ಣ ಏನು ಮಾಡ್ತಾನೆ ಗೊತ್ತಾ? ಪಾಂಡವರು ಯಾರು ಉಳಿದೇ ಹೋಗಿಬಿಟ್ರೆ ಕುಂತಿಗೆ ರಾಜ್ಯ ಕೊಡ್ತಾರೆ, ನಮಗೆ ರಾಜ್ಯ ಕೊಡೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ, ದ್ರೌಪದಿಗಾರ ರಾಜ್ಯ ಕೊಡ್ತಾರೆ, ರಾಜ್ಯ ಕೊಡೋದೇ ಇಲ್ಲ. ಎಲ್ಲಿವರೆಗೂ ನಾವು ಪಾಂಡವರು ಇರ್ತ ಕೃಷ್ಣನ ರಕ್ಷಣೆ ಮಾಡ್ತಾರೋ ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಮಾಡಿದ ಉಪಾಯ ಇಷ್ಟೇ, ಧರ್ಮರಾಜ ಸಾಯಬಾರದು, ಸೆರೆ ಹಿಡ್ಕೊಂಡು ಬನ್ನಿ, ಮತ್ತೆ ಜೂತಾಡ್ತೇನೆ, ಮತ್ತೆ ಕಾಡಿ ಕಳಿಸ್ತೇನೆ ಅಂತ ಹೇಳಿದ್ರು. ಅವ್ನು ಬ್ರೇನ್ ಹೇಗಿದೆ ನೋಡಿ, ಇನ್ನೂ ಜೂತು ರುಚಿ ಬಿಟ್ಟಿಲ್ಲ ಅವನಿಗೆ, ಮತ್ತೆ ಕಾಡಿ ಕಳಿಸ್ತೇನೆ, ಮತ್ತೆ ಜೂಜಾಡ್ತೇನೆ ಅಂತ ಹೇಳಿದ್ರು. ಹಾಗಂತ ಬುದ್ಧಿ ಸರಿಯೋಗಿಲ್ಲ ಅಂದ್ಕೊಂಡಿದ್ದೆ ನಾನು, ಉಪಯೋಗ ಆಗಿಲ್ಲ ಅಂತ ತಿಳ್ಕೊತಾರೋ, ಸರಿ ಇಟ್ಕೊಂಡು ಬಂದರೆ ಪಾಪ ಸಂಧೆ ಮಾಡ್ಕೋಬೋದು ಅಂದ್ಕೊಂಡಿದ್ರೆ, ನಾನು ಅಂದ್ಕೊಂಡಿದ್ರೆ ಇನ್ನೂ ಕೆಟ್ಟ ಬುದ್ಧಿ ಇಟ್ಕೋತೇನೆ ಅಂತೇಳಿ ಹಾಳಾಗಿ ಹೋಗಲಿ ಹಾಗೆ ಆಗಲಿ ಅಂತ ಹೇಳಿದ್ರಂತೆ. ಇಲ್ಲೊಂದು ವಿಷಯ ದುರ್ಯೋಧನ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂದರೆ ಈ ಸರ್ತಿ ಯಾರು ಮತ್ತೆ ದ್ಯೂತ ಆಡಿಬಿಟ್ರೆ ಮತ್ತೆ ಕಾಡಿ ಕಳ್ತರು ಯೋಚನೆ ಮಾಡ್ತಾ ಇದ್ದಾನೆ. ಧರ್ಮರಾಜ ಏಮಾಡಿದ್ದಾನು ಗೊತ್ತಾ, ನಳದೇವಂತರ ಕಥೆ ಹೇಳಿದಾಗ ಬೃಹದಶ್ವರ ಕಥೆ ಹೇಳಿರ್ತಾರೆ. ಆಗ ಧರ್ಮರಾಜ ಹೇಳ್ತಾರೆ, ಸ್ವಾಮಿ ನಳ ಮೊದಲು ಸೋತ ಯಾತಕ್ಕೆ, ಆಮೇಲೆ ಗೆದ್ದ ಯಾತಕ್ಕೆ? ಮೊದಲು ಆತನಿಗೆ ಅಕ್ಷರಹೃದಯ ಬರ್ತಿರಲಿಲ್ಲ, ಜೂಜಾಟದ ಕಲೆ ಗೊತ್ತಿರಲಿಲ್ಲ. ಯಾವಾಗ ಮುಂದೆ ಆತನಿಗೆ ಕಲೆ ಗೊತ್ತಾಯಿತು, ಅದರಿಂದ ಗೆದ್ದ ಅಂತ ಹೇಳ್ತಾರೆ. ಆತ ಭಾರಿ ಆಶ್ಚರ್ಯ ಪಡ್ತಾರೆ. ಧರ್ಮರಾಜ ಯೋಚನೆ ಮಾಡಬೇಡ, ನನಗೂ ಅದು ಗೊತ್ತಿದೆ, ಹೇಳ್ಕೊಡ್ತೀನಿ ಬಂದು ಹೇಳ್ಕೊಟ್ಬಿಟ್ರು. ಈಗೇನಾದ್ರೂ ಜೂಜಾಡಿದರೆ ಚಕ್ರಿ ಎಲ್ಲ ಅಪ್ಪಂದು ಗೆಲ್ಲಕ್ಕಾಗ್ತಿದ್ದಿಲ್ಲ, ಧರ್ಮರಾಜನೇ ಗೆಲ್ತಿದ್ದ. ಈ ಗುಟ್ಟು ಗೊತ್ತಿಲ್ಲ ಅಷ್ಟೇ ಆತನಿಗೆ, ಅಂದರೆ ಧರ್ಮರಾಜನ ಆ ಒಂದು ದೋಷ ಈ ಉಳ್ಕೊಂಡಿಲ್ಲ ಆತನಲ್ಲಿ. ದುರ್ಯೋಧನ ಅವೆಲ್ಲ ಗೊತ್ತಿದ್ರೆ ದುರ್ಯೋಧನ ಯಾಕಾಗ್ತಿದ್ದ ಅವನು, ಅವನ ಹೆಸರೇ ದುರ್ಯೋಧನ, ಅಡ್ಡಾದಿ ಹಿಡಿದು ಯುದ್ಧ ಮಾಡೋದೇ ಅವನ ಸ್ವಭಾವ. ಆಯಿತು ಅಂತ ಹೇಳ್ತಾರೆ, ಅವತ್ತು ಯುದ್ಧ ಪ್ರಾರಂಭ ಮಾಡ್ತಿದ್ದಾರೆ. ವಿಚಿತ್ರವಾದ ಯುದ್ಧ, 11 ದಿವಸದ ಯುದ್ಧದೊಳಗೆ ನಡೆದ ದೊಡ್ಡ ಘಟ್ಟ ಅಂದರೆ ಭೀಮಶಲ್ಯರ ಯುದ್ಧ. ಭೀಮನಿಗೂ ಶಲ್ಯರಿಗೂ ದೊಡ್ಡ ಯುದ್ಧ ನಡೀತಾ ಇದೆ, ಸೋದರಮಾವ ಹೆಸರಿಗೆ ಯುದ್ಧದಲ್ಲಿ ದಡ್ಡಲ್ಲಿ ಸೋದರಮಾವನೇ ಅಂತಾರಲ್ಲ ಹಾಗೆ. ಏರು ಕೇರಾಗಲಿ ದೊಡ್ಡ ಯುದ್ಧ ನಡೀತು. ಭೀಮಸೇನದೇವರು ಗದೆ ಹಿಡ್ಕೊಂಡು ಹೊಡಿತಾರೆ ಶಲ್ಯರಾಜರನ್ನು, ದಪ್ಪ ಅಂತ ಬಿಡುತ್ತಾರೆ. ಏಳೇ ಇಲ್ಲ ಅಂತ ಕೃಪಾಚಾರ ಬಂದು ರಥದಲ್ಲಿ ಹಾಕೊಂಡು ಹೋಗಿಬಿಟ್ರಂತ ಕಡೆ. ಇದು ಯಾತಕ್ಕೆ ಪ್ರಶ್ನೆ ಬಂತು ಅಂದರೆ, ಭೀಮಶ್ಚ ಬಲಭದ್ರಶ್ಚ ಭದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕ ಸ್ತೇಷಾಂ ಪಂಚಮಂ ನಾನು ಶುಶ್ರಮ ಅಂತ ಹೇಳ್ತೀರಿ. ಕೀಚಕನ ಕೊಂದಾಗಿದ್ದ ಭೀಮಸೇನ ದೇವರು, ಶಲ್ಯನ ಏನು ಮಾಡ್ತಿದ್ರು ಅಂತ ಆ ಕಥೆಯನ್ನು ತೋರಿಸಿ ಆಯ್ತು. ಈಗ ಇನ್ನು ಬಲರಾಮ ಪ್ರಸಂಗ ಮುಂದೆ ಹೇಳ್ತಾರೆ. ಆದ್ದರಿಂದ ಭೀಮ ನಂಬರ್ 1 ಅಂತ ಎಲ್ಲ ಕಾಲಕ್ಕೂ ಪ್ರೂವ್ ಆಗಬೇಕು. ಶಲ್ಯರಾಜ ಬಿಡ್ತಾರೆ, ಕರ್ಕೊಂಡು ಹೊರಟೋಗ್ತಾರೆ. ತಷ್ಟ ಬರ್ತಾರೆ, ದುರ್ಯೋಧನ ಬಲಿ ಶುರು ಮಾಡ್ತಾನೆ. ನಿಮ್ಮ ಪಟ್ಟಾಭಿಷೇಕ ಮಾಡಿದ್ರೆ ಏನು ಬರಬೇಕು ಅಂತ ಕೇಳಿದಿರಿ, ಧರ್ಮ ಸರಿ ಹುಡುಕು ಅಂತ ಕೇಳಿದೆ, ಹೂವು ಅಂತ ಹೇಳಿದ್ದೀರಿ, ಎಲ್ಲಿ ಹೇಳ್ಕೊಟ್ರಿ ನೀವೀಗ ಅಂತ ಕೇಳಿದ ತಷ್ಟ. ನೋಡು ದುರ್ಯೋಧನ, ನಿನಗೆ ಬುದ್ಧಿ ಇಲ್ಲ, ಅಲ್ಲೆಲ್ಲ ಹೇಳ್ತಾನೆ ಇರ್ತಾರೆ, ನಿಮಗೆ ಬುದ್ಧಿ ಇಲ್ಲ, ಸ್ವಲ್ಪ ಯೋಚನೆ ಮಾಡು. ನಾನೇನೋ ಮಾತು ಕೊಟ್ಟುಬಿಟ್ಟೆ, ಆದರೆ ಯೋಚನೆ ಮಾಡು. ಅರ್ಜುನನಂಥ ಮಹಾವೀರ ಧರ್ಮರಾಜನ ಕಾಪಾಡ್ತಿರ್ಬೇಕಾದ್ರೆ ನಾನು ಹಿಡ್ಕೊಂಬರ್ಲಿಕ್ಕಾಗತ್ತಾ? ಸ್ವಲ್ಪ ಯೋಚನೆ ಮಾಡು. ಅರ್ಜುನನ ಬೇರೆ ಕಡೆ ಕರ್ಕೊಂಡು ಹೋಗಿ, ಹಾಗೆ ಹಿಡ್ಕೊಂಬರ್ತೇನೆ ಅಂತ ಹೇಳಿದರು. ಕ್ಯಾರೆಂಟ್ ಹಿಡ್ಕೊಂಬರ್ತೇನೆ ಅಂತ ಹೇಳಿ ತಕ್ಷಣ ಏನು ಮಾಡು, ಬೇರೆ ಕಡೆ ಕರ್ಕೊಂಡು ಹೋಗಬೇಕಾದ್ರೆ ಉಪಾಯ ಮಾಡಿದ್ರು. ಅರ್ಜುನ ಯಾರೋ ಡೈವರ್ಟ್ ಮಾಡಬೇಕು ಬೇರೆ ಕಡೆಗೆ. ಸುಶರ್ಮ ಅಂತ ಇದ್ದ ಸಂಸಪ್ತಕರ ರಾಜ, ಸ್ವಾಮಿ ಆಚಾರ್ಯ ಕೆಲಸ ಮಾಡ್ತೀನಿ ನಾನು, ಅರ್ಜುನ ಯುದ್ಧಕ್ಕೆ ಕರಿತೇನೋ ಫಸ್ಟು, ಅರ್ಜುನ ಬಂದುಬಿಡ್ತಾನೆ ಆಮೇಲೆ ನೀವು ಅಟ್ಯಾಕ್ ಮಾಡಿ ಅಂತ ಹೇಳ್ತಾರೆ. ಯುದ್ಧ ಕರೆದ ಬರೋದಿಲ್ಲ ಅಂತ ಹೇಳಬಾರ್ದು ಎಂದು ಕೂಡ ಕ್ಷತ್ರಿಯ ಅನ್ಬಾರ್ದು. ಅರ್ಜುನ ಬಂದುಬಿಡ್ತಾರೆ, ದೂರ ಕರ್ಕೊಂಡು ಹೋಗಿಬಿಡ್ತೇವೆ, ಆಮೇಲೆ ನಾವು ಇಲ್ಲಿ ಮಾಡಕ್ಕೆ ಬರುತ್ತೆ ಅಂತ ಹೇಳಿದ ತಕ್ಷಣ ಒಪ್ಕೋತಾನೆ ದುರ್ಯೋಧನ. ಸುಶಭ್ರ ಹೇಳುತ್ತಾರೆ, ಮರುದಿವಸ ಯುದ್ಧ ಪ್ರಾರಂಭವಾಗ್ತಾ ಇದೆ. ವಿಚಿತ್ರವಾದ ಯುದ್ಧ ಅಂದರೆ ತೀರ ವಿಚಿತ್ರವಾದ ಯುದ್ಧ, ಯುದ್ಧದ ಎಲ್ಲ ವರ್ಣನೆ ಮಾಡಕ್ಕೆ ಹೋಗೋದಿಲ್ಲ. ಒಂದು ಹಂತದಲ್ಲಿ ಭಗದತ್ತ ಭಾರಿ ಪರಾಕ್ರಮವನ್ನು ತೋರಿಸ್ತಾನೆ, ಭಗದತ್ತ ನಿಗ್ರಹ ಮಾಡಕ್ಕೆ ಯಾರಿಗೂ ಸಾಧ್ಯವಾಗ್ತಾ ಇಲ್ಲ. ಆಗ ಸಂಸಪ್ತಕರು ಯುದ್ಧ ಮಾಡ್ತಿರ್ತಾರೆ, ಅರ್ಜುನ ವರ್ಸಸ್ ಸಂಸಪ್ತಕರು, ಅಲ್ಲಿ ಭಗದತ್ತ ಉಳಿದೆಲ್ಲ ಯುದ್ಧ ಮಾಡ್ತಿರ್ತಾರೆ. ಭೀಮಸೇನದೇವರ ಶಕ್ತಿ ಎದುರು ತೋರಿಸೋದಿಲ್ಲ, ಯಾಕೆ ಭಗದತ್ತನಲ್ಲಿ ಬೇರೆ ವಿಷಯ ಇತ್ತು ಅವತ್ತಿನ ದಿವಸ, ಅದನ್ನೆಲ್ಲ ಮುಂದೆ ನೋಡೋಣಂತೆ. ಈ ಕಡೆ ಬರ್ತಾರೆ, ಸಂಸಪ್ತಕರು ಕರಿತಾ ಇರ್ತಾರೆ, ಅಲ್ಲಿ ದೊಡ್ಡ ಅನಾಹುತ ಆಗ್ತದೆ ಗೊತ್ತಾಗ್ತಾ ಇದೆ. ಆ ಕಡೆ ಅರ್ಜುನ ಹೋಗಬೇಕೀಗ, ಕೃಷ್ಣ ಏನು ಮಾಡಲಿ ಅಂತ ಕೇಳ್ತಾರೆ. ಆ ಕಡೆ ಹೋಗದೆ ಹೋದರೆ ಭಗದತ್ತನ ಪ್ರಾಬ್ಲಮ್ ಇದೆ, ಹೋಗಾಗಿಲ್ಲ ಸಂಸಪ್ತರು ಗಲಾಟೆ ಮಾಡ್ತಿದ್ದಾರೆ, ಯುದ್ಧ ಬಿಟ್ಟು ಹೋಗಬಾರ್ದು, ಅಲ್ಲಿ ಹೋಗದೆ ಇರಬಾರ್ದು, ಏನು ಮಾಡಬೇಕು ಅಂತ ಕೇಳ್ತಾರೆ. ಕೃಷ್ಣ ಮಾತಾಡ್ತಾನೆ, ಅರ್ಜುನ ಯೋಚನೆ ಮಾಡು ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಧಿಯೋ ಯೋನ ಪ್ರಚೋ, ಒಳಗೆ ಹೇಳ್ತೇನೆ ಹೊರಗೆ ಹೇಳೋದಿಲ್ಲ ಅಂತ ಅರ್ಥ, ಒಳಗೆ ಹೇಳ್ತೇನೆ. ತಕ್ಷಣ ಧ್ಯಾನ ಮಾಡ್ತಾ ಗೊತ್ತಾಯ್ತು, ಸಮೂಹನ ಅಸ್ತ್ರ ತಗೊಳ್ತಾನೆ, ಪ್ರಯೋಗ ಮಾಡ್ತಾನೆ ಸಂಸಪ್ತಕರ ಮೇಲೆ. ಏನು ಮ್ಯಾಜಿಕ್ ಆಯಿತು ಅಂದರೆ, ಪರಸ್ಪರಂ ಕೃಷ್ಣ ಪಾರ್ಥಾವಿತಿ ಸ್ಮ, ಸಂಸಪ್ತಕರು ಅವರವರಿಗೆ ಕೃಷ್ಣಾರ್ಜುನ ಕಂಡ ಕಾಣ್ತಿದ್ದಾರಂತೆ, ಅವರವರು ಹೊರಟು ಶುರು ಮಾಡಿಬಿಟ್ಟಾರೆ, ಇಡೀ ಇದು ಸೊಡ ಬರ್ತಾ ಇದ್ದಾರೆ ಅವರೇ ಇದೆ ರೈಟ್ ಅಂತ ಕೃಷ್ಣ ಈ ಕಡೆ ಬಂದುಬಿಡ್ತಾರೆ. ಇದೆ ಸಮೂಹನ ಅಸ್ತ್ರ ಅಂತ ಹೇಳಿದ್ರೆ, ನಾವನ್ನೇ ಹೊಡೆತಾರ್ತಿದ್ದೀವಲ್ಲ ಹಾಗಾಗಿಬಿಟ್ಟು ಇವತ್ತಿನ ದಿವಸ, ಅವರವರು ಹೊಡೆದಾಡ್ಕೊಂಡು ಒದ್ದಾಡ್ತಿರೋದೆ ಹೊರತು ಬೇರೆ ಇಲ್ಲ. ಆ ಕ್ಷಣಕ್ಕೆ ಕೃಷ್ಣ ಇಲ್ಲಿ ಬರ್ತಾರೆ ಭಗದತ್ತನ ಹತ್ರ. ಭಗದತ್ತ ಸುಪ್ರತೀಕತೆ ಮೇಲೆ ಕೂತಿದ್ದಾರೆ, ಸುಪ್ರತೀಕ ಆನೆ, ಆತ ಕುಬೇರ, ಆತ ಆನೆ ಇದು ದಿಗ್ಗಜ ಅದು ಒಂದು ಬಹಳ ದೊಡ್ಡ ಆನೆ. ಮೇಲೆ ಭಗದತ್ತ, ಕುಬೇರನ ಇದು, ಒಳಗೆ ರುದ್ರದೇವರ ಆವೇಶ ಅವನಿಗೆ ಅದು ಬೇರೆ ಸೇರಿದೆ. ಭಯಾನಕವಾಗಿ ಯಾರ ಯುದ್ಧಕ್ಕೆ ಹೋದರೆ ಅವ್ರು ಯುದ್ಧ ಮಾಡಬೇಕಾಗಿಲ್ಲ, ಆನೆ ಎತ್ತಿ ಅಷ್ಟು ಬಿಡ್ತಿರ್ತಾ ಕಡೆ ಎಲ್ಲ ರಥಗಳು ಎತ್ತಿ ಆಕಾಶ ತೋರ್ತಿತ್ತಂತೆ. ಬರ್ ಪೇಪರಲ್ಲಿ ಬರ್ತಿರ್ತಲ್ಲ ಕಾಡಾನೆ ಹಾವಳಿ ಅಂತೇಳಿ, ಈ ಕಾಡಾನೆ ಹೇಗಿದ್ದರೆ ದೈವಿಕವಾದ ಆನೆ ಆಗಿರ್ಬೋದು, ಅನಾಮತ್ ಎತ್ತಿ ಹೋಗಿತಾ ಇತ್ತು, ಹತ್ರ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಅಜ್ಜನ ಬಂದ ತಕ್ಷಣ ಏನು ಮಾಡ್ತಂತೆ, ಯಥಾಪರ ಹತ್ರ ಹೋದ ರಥ ಹಿಡಿಯಲಿಕ್ಕೆ ಬಂತಂತೆ. ಕೃಷ್ಣ ರಥ ಓಡಿಸಿದಂತಾಗ ತಿಪ್ಪರಲಾಕ ರಥ ಸಿಗೋದು ಕೃಷ್ಣನ ರಥ, ಕೃಷ್ಣ ಸಂಕಲ್ಪ ಮಾಡಿದ್ರೆ ಯಾರ ರಥನೂ ಸಿಗೋದಿಲ್ಲ. ಆಗ ಸುಸ್ಥಳಿ ತಾನೆ. ಆ ಸಮಯಕ್ಕೆ ಅರ್ಜುನ ಭಗದ ಯುದ್ಧ ಮಾಡ್ತಾ ನಿಂತಿದ್ದಾರೆ. ಭಗದತ್ತನ ಮಹಾವೀರ ಭಗದತ್ತ ಒಂದು ಹತ್ತಲ್ಲಿ ಯುದ್ಧ ಮಾಡ್ತಿರಬೇಕಾದ್ರೆ ಅವನಿಗೆ ಭಾಳ ಪೆಟ್ಟು ಬೀಳ್ತು, ಭಾಳ ನೋವಾಗಿ ಬೀಳ್ತು, ತಡ್ಕೊಳ್ಳೋಕ್ಕಾಗಲಿಲ್ಲ. ಆ ಕ್ಷಣಕ್ಕೆ ವಿಚಿತ್ರವಾದ ಒಂದು ವೈಷ್ಣವಾಸ್ತ್ರವನ್ನು ತೆಗಿತಾನೆ, ವರಾಹದೇವರು ಕೊಟ್ಟ ಅಸ್ತ್ರ, ಆ ಅಸ್ತ್ರ ತೆಗಿತಾನೆ. ಅಸ್ತ್ರ ಪ್ರತ್ಯಸ್ತ್ರನೇ ಇಲ್ಲ, ಅಸ್ತ್ರ ಬಿಟ್ಟರೆ ಹೊಡೆಸ್ಕೊಂಡವ್ರು ಹೋದರು ಅಂತಲೇ ಅರ್ಥ. ಅತ್ಯಾಪತ್ಕಾರದಲ್ಲಿ ಬಿಡಬೇಕು ಅಸ್ತ್ರವನ್ನು. ಅಸ್ತ್ರವನ್ನು ತಗೊಂಡು ಅಂಕುಶೇ ಅಕರೋತ್, ಆನೆ ಅಂಕುಶದಲ್ಲಿ ಹೊಡೆಯಲಿಕ್ಕೆ ಎತ್ತಿಬಿಟ್ಟಿದ್ದಾರೆ. ಅರ್ಜುನಿಗೆ ಗೊತ್ತಿಲ್ಲ ವಿಷಯ ಯಾವುದು ಕೂಡ, ಏನೋ ಬಿಡ್ತಾನೆ ತಿಳ್ಕೊಂಡ್ಬಿಟ್ಟಿದ್ದಾನೆ ಅರ್ಜುನ. ಭೀಮಸೇನದಲ್ಲಿ ಯಾತಕ್ಕೆ ಹೋಗಿಲ್ಲ ಅಂದರೆ ವೈಷ್ಣವಾಸ್ತ್ರ ಇದೆ ಅವನ ಹತ್ರ, ಅದಕ್ಕೆ ಹೋಗಬಾರದು. ಹೋದರೆ ಏನಾಗೋದಿಲ್ಲ ಇವರಿಗೆ, ಅಸ್ತ್ರ ಅಮೋಘ ಎಂಬ ಹೆಸರು ಹೋಗಿಬಿಡುತ್ತಷ್ಟೇ. ಭೀಮಸೇನ ದೇವರು ಸಾಕ್ಷಾತ್ ವಾಯುದೇವರು, ಅವರು ಕೃಷ್ಣನಿಗೆ ಅತ್ಯಂತ ಪ್ರಿಯರು. ಅವರನ್ನು ಕೊಲ್ಲೋ ಅಸ್ತ್ರ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆದರೆ ಅಸ್ತ್ರಕ್ಕೆ ಅಮೋಘ ಅನ್ನೋ ಹೆಸರಿದೆ, ಅದಕ್ಕೆ ಹೋಗಬಾರದು ಬಿಟ್ಟುಬಿಟ್ಟಿರ್ತಾರೆ. ಈಗ ಅರ್ಜುನ ಪ್ರಯೋಗ ಮಾಡ್ತಾನೆ. ಕೃಷ್ಣ ತಕ್ಷಣ ಏನು ಮಾಡಿದನಂತೆ, ಸ್ವಲ್ಪ ಹೀಗೆ ಎತ್ತಿದಂತೆ ತನ್ನ ಎದೆನ, ಅತ್ತ ಎದೆ ಬಡಿತಂತೆ. ತಕ್ಷಣ ವೈಜಯಂತಿ ಮಾಲೆ ಆಗಿಬಿಡ್ತು ಕೃಷ್ಣನಿಗೆ, ವೈಜಯಂತಿ ಮಾಲೆ ಆಯಿತು. ನಮಗೆ ಅರ್ಥ ಆಗುತ್ತಾಗ ಕೊಟ್ಟಿದ್ದು ವರಾಹದೇವರು, ಸ್ವೀಕಾರ ಮಾಡಿದ್ದು ಕೃಷ್ಣ, ಇಬ್ಬರು ಒಂದೇ ಅಂತ ಆಯ್ತಲ್ಲ. ಒಂದೇ ಕಂಪನಿ ಆದರೆ ಶೂಟ್ ಆಗಲಿಲ್ಲ, ಶೂಟ್ ಆಗೋದಿಲ್ಲ ಅವೆಲ್ಲ ಕೂಡ. ಸೇಮ್ ಶೂಟ್ ಆಯಿತು. ಅರ್ಜುನ ನೋಡಿದ ಭಾರಿ ಸಿಟ್ಟು ಬಂದು, ಉಳಿದವರಾಗಿದ್ದರೆ ಖುಷಿ ಪಟ್ಬಿಡ್ತಿದ್ರು. ಅರ್ಜುನ ಮಹಾವೀರ ಕೃಷ್ಣ ಯಾಕೆ ಹಾಗೆ ಮಾಡಿದೆ, ನಾನು ಹೊಡಿತಿದ್ದೆ ನೀನು ಯಾಕೆ ಹೊಡೆದೆ ಅಂತ ಕೇಳಿದ್ದೆ, ನೀನು ಯಾಕೆ ಕಡ್ಡಾಯ ನಿಂತ್ಕೊಂಡಿ, ನೀನೀಗ ನನಗೆ ಅವಮಾನ ಮಾಡಬೇಕಾಗಿತ್ತು ಶುರು ಮಾಡಿಬಿಡ್ತ. ಕೃಷ್ಣ ಹೇಳ್ತಾನೆ, ಅರ್ಜುನ ಅಸ್ತ್ರ ಯಾವುದು ಗೊತ್ತಾದು, ನಾನೇ ವರಹ ರೂಪದಿಂದ ಕೊಟ್ಟ ಅಸ್ತ್ರ, ನಾನು ಯಾರು ಗೊತ್ತಲ್ಲ ನನಗೆ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅಂಜನ ರೂಪದಲ್ಲಿ ಇರೋದು ನಾನೇನೆ, ನಾನು ಕೊಟ್ಟ ಅಸ್ತ್ರ ಅಮೋಘವಾದ ಅಸ್ತ್ರ, ಅಸ್ತ್ರವನ್ನು ಯಾರೂ ಕೂಡ ಪ್ರತ್ಯಸ್ತ್ರ ಇಲ್ಲ ಅದಕ್ಕೆ, ಅದಕ್ಕಾಗಿ ನಾನೀಗ ನಾನು ಧರಿಸಿದೆ. ಕೃಷ್ಣ ಇದನ್ನಾಗಿ ಧರಿಸಿದೆ ಅಂತ ಕೇಳ್ತೀಯಲ್ಲ, ಎಲ್ಲ ಧರಿಸಿರೋದು ಯಾರು ಅಂತ ಕೇಳ್ತಾನೆ ಕೃಷ್ಣ. ಮಯಾಖಿಲಂ ಸರ್ವದಾ ಧಾರ್ಯತೆ ಏವ, ಇಡೀ ಜಗತ್ತನ್ನು ಧರಿಸಿರೋ ನಾನೇ ಧರಿಸಿದ್ದೇನೆ, ಇದು ಒಂದೇ ಮಾಡಿದರೆ ಯಾಕೆ ಅಂತ ಕೇಳಬಹುದು, ಎಲ್ಲ ಮಾಡೋನು ನಾನೇನೆ ಅಂದಮೇಲೆ ರಸ್ತೆ ಇಲ್ಲ ಅಂತ ಅರ್ಜುನಿಗೆ ಆಗ ಧೈರ್ಯ ಬಂತಂತೆ. ಅಂದರೆ ತನ್ನ ಪ್ರಾಣ ಉಳಿಸಿದ ಕೃಷ್ಣ ಅಂತ ಅರ್ಥ ಆಯಿತು. ಕೃಷ್ಣ ಸಾರಥಿಯಾಗಿ ಬಂದಿದ್ದಕ್ಕೆ ಏನಾಯಿತು ಗೊತ್ತಲ್ಲ, ಈಗ ಕೃಷ್ಣನ ಆರಿಸಿಕೊಂಡಿದ್ದಕ್ಕೆ ಏನಾಯಿತು ಅಂದರೆ ಅರ್ಜುನನ ಪ್ರಾಣ ಉಳಿತು, ದುರ್ಯೋಧನ ಆರಿಸಿಕೊಂಡಿದ್ದಕ್ಕೆ ಅಂತ ಪ್ರಾಣ ಹೋಗುತ್ತೆ ಮುಂದೆ ಅವರಿಗೆ. ದೇವರನ್ನು ಆರಿಸಿಕೊಂಡವರಿಗೆ ತದನಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ, ಕೃಷ್ಣನನ್ನು ಆಯ್ಕೆ ಮಾಡಿಕೊಂಡಿದ್ದರ ಫಲ ಇದು. ಅದಕ್ಕೆ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಗುಚಿ ಕೊಟ್ಟು ಮಿಕ್ಕ ಭಾರ ಹೊರುವನು. ನಾಳೆ ದಿವಸ ಅಭಿಮನ್ಯುವಿನ ವಧೆಯ ಪ್ರಸಂಗ, ಅರ್ಜುನನ ಅತ್ಯದ್ಭುತ ಪರಾಕ್ರಮ, ಭೀಮಸೇನ ದೇವರ ಪರಾಕ್ರಮ, ಎರಡು ದಿವಸಗಳ ಕಾಲ ನಾಳೆ ಮತ್ತು ನಾಳೆ ದ್ರೋಣ ಪರ್ವನೇ, ನಾಳೆ ಪೂರ್ತಿ ಅಭಿಮನ್ಯುವಿನ ವಧೆ ಇತ್ಯಾದಿ ಪ್ರಸಂಗ, ನಾಡಿದ್ದೆಲ್ಲ ಭೀಮಸೇನ ದೇವರ ಅರ್ಜುನರ ಪ್ರಸಂಗ, ಜಯದ್ರಥರ ವಧೆ, ದ್ರೋಣಾಚಾರ್ಯ ನಿರ್ಗಮನ ಎಲ್ಲ ಆಗಬೇಕು ಅಂತ ಹೇಳ್ತಾ, ನಾಳೆ ಬೆಳಿಗ್ಗೆ ಎರಡು ಗ್ರಂಥಗಳು ಪ್ರವಚನ, ಯಮಕ ಭಾರತ ಒಂದು, ನಖಸ್ತುತಿ ಒಂದು, ನಾಳೆ ಬೆಳಿಗ್ಗೆ ಪಾಠ ಇರುತ್ತೆ 7:30 to 8:30. ನಾಳೆ ಸಾಯಂಕಾಲ ಪ್ರವಚನ ಮುಂದುವರಿಯುತ್ತೆ. ಈ ಮಹಾಭಾರತ ಪ್ರವಚನ ಮಾಡ್ತಿರೋದು ಬರೀ 30 ದಿವಸ, ಅದು 160 ಗಂಟೆ ಮಾಡಿದ ಪ್ರವಚನ ಸಿಗುತ್ತೆ, CDನೂ ಸಿಗುತ್ತೆ, DVDನೂ ಸಿಗುತ್ತೆ. ಅದನ್ನು ತಗೊಂಡ್ರೆ 160 ಗಂಟೆ ಇಲ್ಲ 2 ದಿವಸ ಇದನ್ನು ಹೇಳಿದರೆ ಅಲ್ಲಿ ವಾರಗಟ್ಟೆ ಹೇಳಿದ್ರು, ಉದ್ಯೋಗ ಪರ್ವ ವಾರ, ವಿರಾಟ್ ಪರ್ವ ವಾರ, ಎಲ್ಲ ವಾರಗಟ್ಟಲೆ ಇದೆ. ಅಂದರೆ ಒಂದೊಂದು 10-10 ಗಂಟೆ ಇದೆ, ಹೆಚ್ಚು ಕಡೆಗೆ ಬೇಕಾದವ್ರಿಗೆ ಸಿಗೋ ವ್ಯವಸ್ಥೆ ಇದೆ. ಭಾಳ ಕಡಿಮೆ ಬೆಲೆ, ಬರೀ 400 ರೂಪಾಯಿ, 160 ಗಂಟೆ ಕೇಳ್ಬೋದು, ಬೇಕಾದವ್ರು ಅದನ್ನು ಉಪಯೋಗ ಪಡಿಬೋದು ಅಂತ ಹೇಳ್ತಾ ನಾಳೆಯ ಪ್ರವಚನವನ್ನು ಸರಿಯಾಗಿ ಸಾಯಂಕಾಲ 5:30 ಪ್ರಾರಂಭ. ನಾಳೆ ರಾಮವಿಠಲಾಚಾರ್ಯರಿಂದ ಪ್ರವಚನ ಇರುತ್ತೆ, 5:30 ಗಂಟೆಗೆ ರಾಮವಿಠಲಾಚಾರ್ಯರ ಪ್ರವಚನ ಇರುತ್ತೆ. ಅನಂತರ 6:30 ನಮ್ಮ ಮಹಾಭಾರತ ಪ್ರಾರ್ಥನೆ ಪ್ರವಚನ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಸ್ವಾಮಿ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.